सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं ग्रहयमहममेयं ध्येयमाम्नाय गेयं सदयमसदजेयं श्रीसहायं भगेयं वेदव्यासगुणावास विद्याधीशसतं वश मां निराशं गतक्लेशं कुर्वनाशं हरे निशम् लक्ष्मीं लक्षणसम्पन्नां लक्ष्मणाग्रजकाङ्क्षिणीं लक्षयामि क्षणं लक्षविस्तदात्रीं कटाक्षतः सत्सङ्गमानससरोवरमध्यवर्ती कृष्णाङ्घ्रिचारुकमलार्पितचित्तवृत्तिः शास्त्रातिमञ्जुपदरञ्जितरम्यसंसदास्माकहृत्सरसिजेस्तु समध्वहंसः तपो विद्याविरक्त्यादिसद्गुणौघाकरानहम् वादिराजगुरून्वन्दे हयग्रीवदयाश्रयान् चित्रैपदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनस्सते पित्रे मात्रे च मित्राय विश्वेश गुरवे नदी आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाचलम् हि परितः संयोज्य सूत्राहिपम् सद्वातागमपोषितात्महृदयम् तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम् बुधिः स्वीयानाम् अमृतम् प्रयच्छति स माम् पयात् गुणोऽद्यन्मणिः ಶ್ರೀಕೃಷ್ಣ ಬಾಲ್ಯದಲ್ಲಿ ಪೂತನ ಹಾಗೆ ಶಕಟರನ್ನ ಸಂಹಾರ ಮಾಡಿದ್ದಾನೆ. ಅನಂತರದಲ್ಲಿ ತೃಣಾವರ್ತ ಎಂಬುವಂತಹ ಹಸುರ ಬರುತ್ತಾ ಇದ್ದಾನೆ. ಗಾಳಿಯ ರೂಪದ ಹಸುರ ತೃಣಾವರ್ತ, ಸುಂಟರ ಗಾಳಿಯ ರೂಪದಲ್ಲಿ ಹಸುರ ಬರ್ತಾ ಇದ್ದಾನೆ. ಅಥಾಪರೋ ದೈತ್ಯ ಕದಂಬ ಕಾಸುರಿವೋದ್ಧತೋ ವಾತ ಶರೀರಧಾರಿ ಪ್ರಗೃಹ್ಯ ಕೃಷ್ಣಂ ಗಗನಂ ಜಗಾಮ ಸ್ವನಾಶ ಯೋಗ್ಯ ಫಲಕಾಂಕ್ಷ ದೇವ. ಆ ಅಸುರ ಬರ್ತಾ ಇದ್ದಾನೆ. ಅವನು ಎಂಥವನು? ಅವನು ತೃಣಾವರ್ತ, ಗಾಳಿ. ಗಾಳಿ ಅಂತಂದ್ರೆ ಪ್ರಾಣ. ಅವನು ಅಸುರನ ಗುಂಪಿಗೆ ಅವನು ಪ್ರಾಣದಂತ ಇದ್ದಾನೆ. ಅಂದ್ರೆ ಅಷ್ಟು ಬಲಿಷ್ಠನಾದಂಥವನು ತೃಣಾವರ್ತ. ಅಂತಹ ಬಲಿಷ್ಠನಾದಂತಹ ತೃಣಾವರ್ತ ಎಂಬ ಅಸುರ ಬರ್ತಾ ಇದ್ದಾನೆ. ಬರ್ತಾ ಹೇಗೆ ಬಂದ? ಬರ್ತಾ ಇದ್ದಾಗ ಎಲ್ಲ ಕಡೆ ಗಾಳಿ ಧೂಳೆದ್ದಿದೆ, ಧೂಳೆಲ್ಲ ಎಲ್ಲರ ಕಣ್ಣಲ್ಲಿ ಹೋಗಿದೆ. ಆ ಯಶೋದೆ ಕೃಷ್ಣನ ಎತ್ಕೊಂಡಿದ್ದಾಳೆ, ಅವಳು ಕೆಳಗಿಳಿಸಿದ್ದಾಳೆ, ಕಣ್ಣಿಗೆ ಧೂಳು ಹಕ್ಕು ಕಣ್ಣಿಗೆ ಕಾಣಿಸದಂತಾಗಿ ಎಲ್ಲರೂ ಕೂಡ ಕತ್ತಲಿಂದ ಏನು ಕೂಡ ಕಾಣದಂತೆ ಆಗಿದೆ ಎಲ್ಲರ ಪರಿಸ್ಥಿತಿ. ಹಾಗೆ ಬರ್ತಾ ಇದ್ದಾನೆ ಆ ತೃಣಾವರತ. ಹಾಗೆ ಬಂದವನೇ ನೇರವಾಗಿ ಕೃಷ್ಣನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅದು ಹೇಗೆ ಅಂತಂದ್ರೆ, ಈಗ ವಾಕ್ಯಾರ್ಥಕ್ಕೆ ಕೂತಿರ್ತಾರೆ, ಕೆಟ್ಟ ಒಬ್ಬ ವಾದಿ ಏನ್ ಮಾಡ್ತಾನೆ, ಅವನು ಕಣ್ಣಿಗೆ ಮಣ್ಣೆರಚುವಂತೆ ಅವನು ಕೆಟ್ಟ ತರ್ಕವನ್ನು ಉಪಯೋಗಿಸ್ತಾನೆ. ಕೆಟ್ಟ ತರ್ಕವನ್ನು ಉಪಯೋಗಿಸಿ ಕಣ್ಣು ಕಾಣದಂತೆ ಮಾಡುತ್ತಾನೆ. ನಿಜವಾದ ಅನುಭವ ಅಥವಾ ಮಾತು ವೇದವನ್ನು ನಾವು ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ ತತ್ವ ಇರುತ್ತೆ, ಆ ತತ್ವವನ್ನು ಮುಚ್ಚಲಿಕ್ಕೆ ತತ್ವ ಕಣ್ಣಿಗೆ ಕಾಣದಂತೆ ಆ ಕೆಟ್ಟ ತರ್ಕಗಳನ್ನು ಉಪಯೋಗಿಸ್ತಾರೆ. ತರ್ಕಗಳನ್ನು ಉಪಯೋಗಿಸಿದಾಗ ತತ್ವ ತಿಳಿಯೋದಿಲ್ಲ, ಹಾಗೆ ಆಗತ್ತೆ. ಹಾಗೆ ಮಾಡಿ ವೇದದಲ್ಲಿ ಅಡಕವಾಗಿರೋ ಭಗವಂತ ಇರ್ತಾನೆ, ಅವನನ್ನು ಮುಚ್ಚಿ ಹಾಕ್ತಾರೆ, ಭಗವಂತ ತೋರದಂತೆ ಕುವಾದಿ ಮಾಡ್ತಾರೆ. ಹಾಗೆ ದುಸ್ತರ್ಕಾಯಿತ ಶರ್ಕರಾಭಿರಮದಂ ಚಕ್ಷುಸ್ಸಮುಟ್ನಂಗವಾಂ ಆವಾಸೇವ ಸತಾಂ ಸತಾಮೃತಮೋ ವಿಸ್ತಾರಯನ್ ವಾರಯನ್ ತದ್ವಾಕ್ಯಶ್ರವಣಂ ಕಠೋರ ಕುಟಿಲ ಧ್ವನಿರ್ಯಶೋದಾಸುತಂ ದೈತ್ಯೋ ಗೂಹ ಯದಾಗಮಂತ ಲಲನಾ ಗರ್ಭಂ ಕುವಾದೀವತಂ. ಅದಲ್ಲದೇನೆ ಒಂದು ವೇಳೆ ಏನಾದರೂ ವಾದಿಯಾದವ, ಇಲ್ಲಪ್ಪ ಹಾಗೆ ಇದೆ ನೀವು ಹೇಳ್ತಾರ ತಪ್ಪು, ವೇದದಲ್ಲಿ ಹೀಗೆ ಹೇಳ್ತಾ ಇದೆ, ನಮ್ಮ ಅನುಭವ ಹೀಗಿದೆ ಅಂತ ಹೇಳಲಿಕ್ಕೆ ಹೋದ್ರೆ ಅವನ ಮಾತು ಜನತೆ ಕೇಳದಂತೆ ಜೋರು ಜೋರ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಜೋರು ಮಾತನಾಡಿ ಇನ್ನೊಬ್ಬರ ಮಾತು ಕೇಳದಂತೆ ಮಾಡಿ ನಾಸ್ತಿಕವಾದನ ಸಮರ್ಥನೆ ಮಾಡಿ ಭಗವಂತನನ್ನ ಹೇಗೆ ಒಬ್ಬ ಕೆಟ್ಟ ವಾದಿಯು ಮುಚ್ಚಿ ಹಾಕಬೇಕು, ಹಾಗೆ ಆ ತೃಣಾವರ್ತ ಜನತೆ ನೋಡ್ತಾ ಇರುವಂತೆ ಅವರ ಕಣ್ಣಿಗೆಲ್ಲ ಮಣ್ಣೆರಚಿ ಅಲ್ಲಿರುವಂತಹ ಕೃಷ್ಣನ ಎತ್ತುಕೊಂಡು ಹೋಗ್ತಾ ಇದ್ದಾನೆ. ಜೋರಾಗಿ ಗಾಳಿ ಬೀಸಿ ಅದು ಹೋಗಿದ್ದು ಕೂಡ ಗೊತ್ತಾಗ್ತಾ ಇಲ್ಲ, ಶಬ್ದ ಭಯಂಕರವಾದ ಶಬ್ದ ಜೊತೆಗೆ ಕಣ್ಣಲ್ಲೆಲ್ಲ ಧೂಳು. ಹೀಗೆ ಮಾಡಿ ಕೃಷ್ಣನ ಎತ್ಕೊಂಡು ಹೋಗಿದ್ದಾನೆ. ಕೃಷ್ಣನ ಎತ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ದಾನೆ. ಕೃಷ್ಣ ಯಾಕೆ ಸುಮ್ಮನೆ ಇದ್ದ, ಅವನು ಎತ್ಕೊಂಡು ಹೋಗ್ತಾನೆ, ಕೃಷ್ಣ ಯಾಕೆ ಸುಮ್ಮನೆ ಇದ್ದ, ಅವನು ಕೃಷ್ಣವನ್ನು ಎತ್ಕೊಂಡ ಕ್ಷಣದಲ್ಲಿ ಸಂಹಾರ ಮಾಡಬೇಕಿತ್ತು. ಅದಲ್ಲದೇನೆ ಅವನು ಮೇಲಕ್ಕೆ ಹೋಗತಾನೆ, ಕೃಷ್ಣ ಸುಮ್ಮನೆ ಯಾಕಿದ್ದ ಅಂತ ಪ್ರಶ್ನೆ. ಅದಕ್ಕೆ ಅದರಾಜ್ ಹೇಳ್ತಾರೆ, ಒಂದು ಗಾಜಿನ ಮೇಲಿಂದ ಬಿಟ್ರೆ ಏನಾಗುತ್ತೆ, ಬಿಟ್ರೆ ಸಾಕು, ಮೇಲಿಂದ ಬಿಟ್ರೆ ಪುಡಿ ಆಗತ್ತೆ, ಇಲ್ಲಿದಾದ್ರೆ ಹಾಗೆ ಬಿಟ್ರೆ ಏನಾಗೋದಿಲ್ಲ, ಮೇಲಿಂದ ಕೈ ಬಿಟ್ರೆ ಸಾಕು ಪುಡಿ ಆಗತ್ತೆ. ಹಾಗೆ ಅವನು ಆದಷ್ಟು ಮೇಲೆ ತಗೊಂಡು ಹೋಗೋಣ. ಪರ್ವತ ರೂಪಧಾರಿ, ಭಯಂಕರ ಪರ್ವತದಷ್ಟು ಭಾರವಾಗಿರುವಂತಹ ವ್ಯಕ್ತಿ ಅಸುರ ಏನಿದ್ದಾನೆ, ಅವನನ್ನು ಮೇಲಿನಿಂದ ಹಾಕಿಬಿಟ್ರೆ ಸಾಕು, ಕೆಳಗೆ ಬಿದ್ದ ಕ್ಷಣದಲ್ಲಿ ಅವನು ಸಂಹೃತನಾಗ್ತಾನೆ, ಸುಲಭವಾಗಿ ಸಂಹಾರ ಮಾಡಬಹುದು, ಕಷ್ಟಪಡುವ ಅಗತ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಮೇಲಕ್ಕೆ ಹೋಗುವ ತನಕ ಕೃಷ್ಣ ಸುಮ್ಮನೆ ಇದ್ದ ಅಂತ ಹೇಳ್ತಾ ಇರ್ತಾರೆ. ಅವನು ಮೇಲೆ ಕರೆದುಕೊಂಡು ಹೋಗಿದ್ದಾನೆ, ಮೇಲಕ್ಕೆ ಹೋಗ್ತಾ ಇದ್ದ ಕೃಷ್ಣ ಭಾರ ಆಗ್ತಾ ಇದ್ದಾನೆ. ಕೃಷ್ಣನ ಹಿಂದೆ ಎತ್ಕೊಂಡು ಹೋದ, ನಂತರದಲ್ಲಿ ಕೃಷ್ಣ ಅವರನ್ನ ಬಿಡ್ಲಿಲ್ಲ, ಬಹಳ ಮೇಲಕ್ಕೆ ಹೋಗಿದ್ದಾನೆ, ಭಾರ ಆಗ್ತಾ ಇದ್ದಾನೆ, ಕೃಷ್ಣ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಕೃಷ್ಣನನ್ನ ಕೈ ಬಿಟ್ಟ, ಬಿಟ್ಟರೆ ಕೃಷ್ಣವನ್ನು ಹಿಡ್ಕೊಂಡಿದ್ದ, ಗಟ್ಟಿಯಾಗಿ ಕೃಷ್ಣವನ್ನು ಹಿಡ್ಕೊಂಡಿದ್ದಾರೆ. ಬಿಡೋ ಬಿಡೋ ಅಂತ ಎಷ್ಟು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ರು ಕೂಡ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಕೊನೆಗೆ ಆ ಭಾರ ತಡಿಲಿಕ್ಕೆ ಆಗ್ತಾ ಇಲ್ಲ, ಮೇಲಿಂದ ಕೆಳಗೆ ಬಿಡ್ತಾ ಇದ್ದಾನೆ. ಅಲ್ಲ, ಅವನು ಕೃಷ್ಣನ ಹೊತ್ತವ. ಮುರದ್ವಿಷಂ ಮೂರ್ಧಿ ನಿಧಾಯ ವಿಷ್ಣು ಪದಂ ಪ್ರವೇಷ್ಟು ತ್ವರಯಾಗತೋಪಿ ಅಸೌಪಪಾತ ಮರವೈರ್ಯಧಸ್ತ ಅಯೋಗ್ಯ ಕಾಮಸ್ಯ ಕಥಂ ನ ಪಾತ. ಕೃಷ್ಣನನ್ನ ಹೊತ್ತಿದ್ದಾರೆ, ಮೇಲಕ್ಕೆ ಸಾಕ್ತಿದ್ದಾನೆ. ಅದು ಮೇಲಕ್ಕಂದ್ರೆ ಎಲ್ಲಿ ಮೇಲೆ ಅಂತಂದ್ರೆ, ಆಕಾಶವನ್ನ ಸಂಸ್ಕೃತದಲ್ಲಿ ವಿಷ್ಣು ಪದ ಅಂತ ಕರೀತಾರೆ. ವಿಷ್ಣು ಪದ ಅಂತ ಆಕಾಶಕ್ಕೆ ಹೆಸರು. ಅವನು ಹೋಗ್ತಾ ಇದ್ದದ್ದು ವಿಷ್ಣು ಪದಕ್ಕೆ. ಕೃಷ್ಣನನ್ನ ಹೊತ್ತಿದ್ದಾರೆ, ಅಷ್ಟು ಹೊತ್ತವನು ಹೋಗ್ತಾ ಇರುವನು ಯಾಕೆ ಕೆಳಗೆ ಬೀಳ್ತಾನೆ ಅಂತಂದ್ರೆ, ಅಯೋಗ್ಯ ಕಾಮಸ್ಯ ಕಥಂ ನ ಪಾತ. ಅವನ ಯೋಗ್ಯತೆ ಇಲ್ಲ, ಅವನು ಅಯೋಗ್ಯ. ಅವನು ಅಯೋಗ್ಯನಾದಂಥ ತನಗೆ ಯಾವ್ದು ಯೋಗ್ಯ ಅಲ್ಲ, ಭಗವಂತನನ್ನು ಹೊರುವ ಯೋಗ್ಯತೆ ತನಗಿಲ್ಲ ಅಂಥದ್ದು ತಾನು ಅದನ್ನು ಬಯಸಿದ್ದಾನೆ. ಅದರಿಂದ ಕಥಂ ನ ಪಾತ, ಅದರಿಂದ ಅವನಿಗೆ ಬಿದ್ದಿದ್ದಾನೆ, ಬೀಳ್ತ ಹೇಗಾಗಿದೆ. ಅವನು ಏನೆಲ್ಲ ಮಾಡಿದ್ನಲ್ಲ ಹಿಂದೆ, ಅದಕ್ಕೆಲ್ಲ ಪ್ರತಿಯಾಗಿ ಅನುಭವಿಸಿದ್ದಂತೆ. ಅವರಲ್ಲೆಲ್ಲ ಕಣ್ಣಲ್ಲೆಲ್ಲ ಧೂಳೆರಚಿ ಅವ್ರ ಕಣ್ಣು ಕಾಣದಂತೆ ಮಾಡಿದ್ದ. ಈಗ ಕೃಷ್ಣನನ್ನ ಹೊತ್ತುಕೊಂಡು ಭಾರವಾಗಿ ತನಗೆ ಆಕಾಶದಲ್ಲಿ ಅವನಿಗೆ ಆಧಾರ ಇಲ್ಲದೇನೆ, ತಿರುಗ್ಲಿಕ್ಕಾಗದೇನೆ, ಶಕ್ತಿ ಇಲ್ಲದೇನೆ, ಕಣ್ಣು ಕತ್ತಲು ಬರ್ತಾ ಇದೆ ಅಂತ. ಕಣ್ಣು ಕತ್ತಲು ಬರ್ತಾ ಇದೆ, ತಲೆ ತಿರುಗ್ತಾ ಇದೆ. ಅವರು ಸಜ್ಜನರಿಗೆಲ್ಲ ಏನೇನು ತೊಂದರೆ ಉಂಟು ಮಾಡಿದ್ದ, ಅದಕ್ಕೆ ಸರಿಯಾದ ಪ್ರತಿಫಲವನ್ನು ಅನುಭವಿಸ್ತಾ ಇದ್ದಾರೆ. ಕಣ್ಣು ಕತ್ತಲು ಬರ್ತಾ ಇದೆ, ತಲೆ ತಿರುಗ್ತಾ ಇದೆ, ನಿಂದಿರ್ಲಿಕ್ಕಾಗ್ತಾ ಇಲ್ಲ, ಜಗತ್ತೇನು ಕೂಡ ಕಾಣ್ತಾ ಇಲ್ಲ. ಹೀಗೆ ಅನುಭವಿಸ್ತಾ ತಾನು ತನ್ನ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾನೆ. ಹೀಗೆ ಭಗವಂತ ಆ ಬಂಡೆಯ ಮೇಲೆ ಅವನನ್ನು ಹಾಕಿ ಅವನ್ನ ಸಂಹಾರ ಮಾಡ್ತಾ ಇದ್ದಾನೆ. ಮೇಲಿಂದ ಬಿದ್ದ ಆ ಕ್ಷಣದಲ್ಲಿ ಮೃತನಾಗ್ತಾ ಇದ್ದಾನೆ. ಹೀಗೆ ತೃಣಾವೃತನನ್ನ ಕೃಷ್ಣ ಅನಾಯಾಸ ಸಂಹಾರ ಮಾಡಿದ್ದಾನೆ. ಅಂತಹ ಕೃಷ್ಣ ಅವನನ್ನ ಯಶೋದೆ ಮುದ್ದಾಡ್ತಾ ಇದ್ದಾಳೆ, ಆಟವಾಡಿಸ್ತಾ ಇದ್ದಾಳೆ. ಕೃಷ್ಣನನ್ನ ತೃಣಾವರ್ತನನ್ನು ಸಂಹಾರ ಮಾಡಿ ಆದ ಮೇಲೆ ನೋಡಿದ್ರಂತೆ ರಕ್ಷೆ, ಇಡ್ತಾ ಇದ್ದಾರೆ. ಅಯ್ಯೋ ಮಗು ಮೇಲೆ ಬಿದ್ದಿದೆ, ಪುಣ್ಯ ನಮ್ಮ ಪುಣ್ಯ. ಅದೇ ಮಗು ಏನಾದ್ರೂ ಆ ರಾಕ್ಷಸನ ಕೆಳಗೆ ಬಿದ್ದಿತ್ತು ಅಂದ್ರೆ, ಬಂಡೆ ಮೇಲೆ ಬಿದ್ದಿತ್ತು ಅಂದ್ರೆ ನಮ್ಮ ಮಗುವಿನ ಗತಿ ಏನಾಗಿತ್ತು ಅಂತ ಜನ ಅನ್ಕೊಳ್ತಾ ಇದ್ದಾರೆ. ಆದ್ರೆ ಮಗು ಬಿದ್ದದ್ದೆಲ್ಲ ಬೀಳಿಸಿದ್ದು ಅಂತ ಅನ್ನೋ ಕಲ್ಪನೆ ಅವ್ರಿಗಿಲ್ಲ. ಬಿದ್ದದ್ದಾಗಿದ್ರೆ ಮೇಲೆ ಬೀಳುವ ಹೊರತು ಕೆಳಗೆ ಬೀಳುವುದಾಗಿತ್ತು, ಆದ್ರೆ ಬೀಳಿಸಿದ್ದದು ಅಂತ ಮಗು, ಅದರ ಕಲ್ಪನೆ ಅವರಿಗಿಲ್ಲ. ಆ ಮಗುವನ್ನು ಎತ್ಕೊಳ್ತಾರೆ, ಅದಕ್ಕೆಲ್ಲ ಗೋಮೂತ್ರದ ಅಭಿಷೇಕ ಮಾಡ್ತಾರೆ, ಆ ಗೋಪುಚ್ಛದಿಂದ ಅದಕ್ಕೆ ಆ ಅನಿಷ್ಟಗಳನ್ನೆಲ್ಲ ಪರಿಹಾರ ಆಗುವಂತೆ ರಕ್ಷೆಗಳನ್ನೆಲ್ಲ ಇಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ದೋಲಾವಿಲಾಸ ಚಲಿತಾಲಕಶೋಭಿಫಾಲಂ ಬಾಲಂ ಶುಚಿಸ್ಮಿತ ಸುಧಾರಸ ಶೋಭಿತಾಸ್ಯಂ ಶ್ಯಾಮಂ ಸಮೀಕ್ಷ ಸಮಯಂ ಕಿಲ ಶಂಮಯಂ ಸ ತೇನೇ ಕೊಣತ್ ಕನಕನೂಪುರ ಶೋಭಿಪಾದಂ. ಕೃಷ್ಣನ ನೋಡ್ತಾ ಆನಂದ ಪಡ್ತಾ ಇದ್ದಾಳೆ, ತೊಟ್ಟಿಲೆಲ್ಲ ಹಾಕಿ ತೂಗುತ್ತಾ ಇದ್ದಾಳಂತೆ. ತೂಗುತ್ತಾ ಇದ್ದಾಗ ಕೃಷ್ಣನ ಗುಂಗುರು ಉಂಗುರು ಕೂದಲು ತೊಟ್ಟಿಲಲ್ಲಿ ತೂಗಿದಾಗ ಆ ಗಾಳಿಗೆ ಆ ಕೂದಲು ಆ ಕಡೆ ಈ ಕಡೆ ಚಂಚಲವಾಗ್ತಾ ಇದೆ. ಶ್ಯಾಮ ವರ್ಣದ ಕೃಷ್ಣ ಭಗವಂತ ಆನಂದ ಪಡ್ತಾ ಇದ್ದಾಳೆ, ಅವನನ್ನು ನೋಡ್ತಾ ನೋಡ್ತಾ ದಿವಸ ಇಡೀ ಹಾಗೆ ಕಳೀತಾ ಇದ್ದಾಳಂತೆ. ಗಂಡಂಬರಂಗುಲಿದಲೇರ್ ಲಘು ಚಾಲಯಂತಿ ಮಂದಸ್ಮಿತಾನನ ಮಥೋ ಪರಿರಂಭಯಂತಿ ಸಾಂದ್ರಸ್ತನ ಶ್ರುತ ಪಯ ಕಿಲ ಪಾಯಯಂತಿ ನಂದಸ್ಯ ರಾಜ್ಯ ಭವದಿತ್ಥಮಹರ್ಣಯಂತಿ. ಕೃಷ್ಣ ತೊಟ್ಟಲಲ್ಲಿ ಮಲಗಿಸಿದ್ಲಂತೆ, ತೊಟ್ಟಲು ತೂಗಿದ್ದಾಳೆ, ತೂಗಿದ ಕೃಷ್ಣ ಕಣ್ಮುಚ್ಚಿದ್ದಂತೆ. ಓಹೋ ಕೃಷ್ಣ ಸ್ವಲ್ಪ ನಿದ್ದೆ ಬಂದಿದೆ, ಆಯ್ತು ನನ್ನ ಮನೆ ಕೆಲಸಕ್ಕೆ ಹೋಗಬೇಕು ಅಂತ ಯಶೋದೆ ಮನೆ ಒಳಗೆ ಬಂದ್ಲಂತೆ. ಮನೆ ಒಳಗಡೆ ಎಲ್ಲಿ ಹೋಗಿದ್ದಾಳೆ, ನಾಲ್ಕು ಹೆಜ್ಜೆ ಹೋದ್ಲಂತೆ. ಹೋಗು ಕೃಷ್ಣ ಕಣ್ಣು ಮುಚ್ಚಿದ್ದ, ನಿದ್ದೆ ಬಂದಿದೆಯೇ ಇಲ್ಲ ಅವನಿಗೆ? ನಿದ್ದೆ ಬಂದು ಕಣ್ಣು ಮುಚ್ಚಿದ್ದಲ್ಲ, ಸುಮ್ಮನೆ ಕಣ್ಣು ಮುಚ್ಚಿದ್ದಾನೋ ಅಂತ ನೋಡ್ಬೇಕು ಅಂತ ಮತ್ತೆ ಬಂದ್ಲಂತೆ. ಒಮ್ಮೆ ನೋಡ್ಕೊಂಡು ಹೋಗೋಣ, ಕೃಷ್ಣ ಸುಮ್ಮನೆ ಕಣ್ಣು ಮುಚ್ಚಿದ್ದಾನೆ ಈಗ ತೆರೆದ ನೋಡೋಣ ಅಂತ ಬಂದ್ಲಂತೆ. ಕೆಲವೊಮ್ಮೆ ಮಕ್ಳು ಹಾಗೆ ಮಾಡ್ತಾರೆ, ನಿದ್ದೆ ಬರದೇ ಇದ್ರು ಕಣ್ಣು ಮುಚ್ಚುತ್ತಾರೆ, ಹಾಗೆ ಕೃಷ್ಣ ಮಾಡಿದಾನೆ ಏನೋ ಅಂತ ನೋಡ್ಲಿಕ್ಕೆ ಬರ್ತಾ ಇದ್ದ. ನೋಡ್ಲಿಕ್ಕೆ ಬಂದಾಗ ಕಣ್ಣು ಹಾಗೆ ಕೃಷ್ಣ ಮುಚ್ಚಿದ್ನಂತೆ. ಮತ್ತೆ ಯಾಕೆ ಅವಳು ಆಲೋಚನೆ ಮಾಡ್ತಾಳೆ, ನಿಜವಾಗ ಕಣ್ಣು ಮುಚ್ಚಿದ್ದ, ನಿದ್ದೆ ಹತ್ತಿದೆಯೋ ಏನೋ ಅಂತ. ಅದಕ್ಕೆ ಕೆನ್ನೆ ಮುಟ್ತಾಳಂತೆ, ಕೆನ್ನೆ ಹೀಗೆ ಮುಟ್ಟಿದ ಆ ಕ್ಷಣದಲ್ಲಿ ಮತ್ತೆ ಕಣ್ಣು ತೆರೀತಾ ಇದ್ದಾನೆ ಕೃಷ್ಣ. ಕಣ್ಣು ತೆರೆದ ಕ್ಷಣ, ಏ ಕೃಷ್ಣ ಸುಮ್ಮನೆ ನಾಟಕ ಮಾಡ್ತಾ ಇದ್ದೆ, ನಿದ್ದೆ ಬಂದಿಲ್ಲ ನಿನಗೆ, ನಾಟಕ ಮಾಡ್ತಾ ಇದ್ದೆ, ಮತ್ತೆ ಎತ್ಕೊಳ್ತಾಳಂತೆ. ಎತ್ಕೊಂಡು ಮತ್ತೆ ತೊಡೆ ಮೇಲೆ ಕೂಡಿಸಿಕೊಂಡು ಅವನಿಗೆ ಸ್ತನ್ಯಪಾನ ಮಾಡಿಸ್ತಾ ಇದ್ದಾಳೆ, ಮುದ್ದು ಮಾಡ್ತಾ ಇದ್ದಾಳೆ, ಮತ್ತೆ ಸ್ತನ್ಯಪಾನ ಮಾಡಿಸಿ ಮತ್ತೆ ಅವನ ತೊಟ್ಟಲಲ್ಲಿ ಮಲಗಿಸಿ ಮತ್ತೆ ಅವನು ತೂಗ್ತಾ ಇದ್ದಾಳೆ. ನಿದ್ದೆ ಬಂದಾಗ ಆಗ್ತಾ ಇದ್ದಾಳೆ, ಮತ್ತೆ ಸ್ವಲ್ಪ ಹೊತ್ತಿ ಒಳ ಹೋಗ್ತಾಳೆ, ಮತ್ತೆ 10 ನಿಮಿಷ ಬಿಟ್ಟು ಮತ್ತೆ ಬರ್ತಾ ಇದ್ದಾಳೆ. ಹೀಗೆ ಅಹರನ್ನಯಂತಿ ದಿವಸ ಇಡೀ ಹೀಗೆ ಕಳೀತಾ ಇದ್ದಾಳೆ ಅಂತ ಹೇಳ್ತಿದ್ದಾಳೆ. ಎಂಥ ಸೌಭಾಗ್ಯ, ಕೃಷ್ಣನ ತೂಗೋದು, ಆಡಿಸೋದು, ಮುದ್ದಾಡೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾಳೆ. ಹೀಗೆ ಆ ತೊಟ್ಟಿಲಲ್ಲಿ ಹಾಕಿ ತೂಗುತ್ತಾ ಇದ್ದಾರೆ ನೋಡಿ, ಆ ತೊಟ್ಟಿಲು ಒಂದು ಸಂದೇಶವನ್ನು ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತೊಟ್ಟಿಲು ಒಂದು ಸಂದೇಶವನ್ನು ಹೇಳ್ತಾ ಇದೆ. ರಾಜರು ಹೇಳ್ತಾರೆ ಎಲ್ಲವೂ ಕೂಡ ಸಂದೇಶವನ್ನು ತಿಳಿಸುತ್ತೆ, ನಾವು ತಿಳಿದುಕೊಳ್ಬೇಕಷ್ಟೆ. ಅವಧೂತನಿಗೆ 24 ಜನ ಗುರುಗಳಾಗಿತ್ತು, ಒಂದು ಸರ್ಪ ಗುರು ಆಗಿತ್ತು, ಒಂದು ಜೇನುನೊಣ ಗುರು ಆಗಿತ್ತು, ಎಲ್ಲವೂ ಕೂಡ ಗುರು ಆಗಿತ್ತು. ಹಾಗೆ ಆ ಅದರಲ್ಲಿ ಸಿಗುವ ಸಂದೇಶ ನಾವು ತಿಳಿದುಕೊಳ್ಳಬೇಕು ಅಂತ ರಾಜರು ಸೊಗಸಾದ ಸಂದೇಶವನ್ನು ಹೇಳ್ತಾರೆ. ಕೃಷ್ಣನನ್ನ ಮಲಗಿಸಿ ತೂಗಿರುವಂತಹ ತೊಟ್ಟಿಲೇನಿದೆ, ಅದ್ಭುತ ಆ ಸಂದೇಶವನ್ನು ಹೇಳ್ತಾ ಇದೆ. ಏನದು? ಏ ವೈ ವಿಠಲ ಸೇವಕ ಶುಭದಿಯಸ್ತೆ ಶಂಸ ಲಭ್ಯಸ್ತ್ವಿತಿ ಪ್ರಾಯೋಜ್ಞಾಪಯಿತು ಮುರದ್ವಿಷಮಿತ ಸಂಪ್ರಾಪಯಂತೇ ಕದಾ ಅನ್ಯೇಷಾಂ ಸಹಿ ದೂರಗಸ್ತ್ವಿತಿ ತತಃ ಪ್ರಾಪ್ತಂ ಚ ತಂಕುರುವತಿ ದೋಲಾಸಾ ಮಣಿಮಂಡಿತ ವಿಜಯತೆ ಸ್ವಾನಂದ ಮೂರ್ತಿ ಶಿಶೋ. ಕೃಷ್ಣನ ತೊಟ್ಟಿಲು ಅದು ಏನ್ ತಿಳಿಸ್ತಾ ಇದೆ? ಕೃಷ್ಣನು ಮಲಗಿಸಿದ್ದಾರೆ, ಆ ತೊಟ್ಟಿಲಗೊಂದು ಹಗ್ಗ ಕಟ್ಟಿದ್ದಾರೆ, ಆ ಹಗ್ಗವನ್ನು ಒಮ್ಮೆ ಎಳಿತಾಳಂತೆ. ಎಳೆದಾಗ ಏನಾಗ್ತಾ ಇದೆ? ತೊಟ್ಟಿಲ ಹತ್ತಿರಕ್ಕೆ ಬರ್ತಾ ಇದೆ, ತೊಟ್ಟಿಲ ಹತ್ತಿರ ಬಂದ ಕೃಷ್ಣ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಆ ಕಟ್ಟಿದ ಹಗ್ಗವನ್ನು ಕೈ ಬಿಟ್ಟರೆ ಏನಾಗುತ್ತೆ? ತೊಟ್ಟಲು ದೂರ ಹೋಗುತ್ತೆ, ಕೃಷ್ಣನೂ ದೂರ ಹೋಗ್ತಾರೆ. ಅದು ತೋರಿಸ್ಕೊಡ್ತಾ ಇದೆ ಅಂತೆ, ನೀವು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ರಿ ಅಂತಂದ್ರೆ, ನೀವು ಸೇವೆ ಮಾಡ್ತಾ ಇದ್ರೆ ಕೃಷ್ಣ ಹತ್ತಿರ ಬರ್ತಾನೆ, ನೀವು ಕೃಷ್ಣ ಹತ್ತಿರ ಹೋಗ್ಬೇಕಾಗಿಲ್ಲ, ಕೃಷ್ಣ ನಿಮ್ಮ ಹತ್ತಿರ ಬರ್ತಾನೆ. ನೀವು ಭಗವಂತನ ಸೇವೆಯನ್ನು ಮಾಡ್ಲಿಲ್ಲ ಅಂತಾದ್ರೆ ಕೃಷ್ಣ ನಿಮಗೆ ದೂರ ಆಗ್ತಾನೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ನಾವು ಭಗವಂತನ ಸೇವೆ ಮಾಡಬೇಕು ಅಂತ ಒಂದು ಹೆಜ್ಜೆ ಇಟ್ಟರೆ ದೇವರು ನಮ್ಗೆ 10 ಹೆಜ್ಜೆ ಹತ್ತಿರ ಆಗ್ತಾನೆ ಅಂತ. ಅಂದ್ರೆ ಹತ್ತಿರದೇ ಹತ್ತಿರನೇ ಇದ್ದಾರೆ, ಅನುಗ್ರಹಕ್ಕೆ ಹತ್ತಿರನಾಗ್ತಾನೆ, ಅಷ್ಟು ಅನುಗ್ರಹ ಮಾಡ್ತಾ ಇದ್ದಾರೆ. ನಾವು ಒಂದು ಹೆಜ್ಜೆ ನೆಡಬೇಕು, ಆವಾಗ ಭಗವಂತ ಅಷ್ಟು ಹತ್ತಿರಕ್ಕೆ ಬರುತ್ತಾರೆ. ಹಾಗೆ ವಿಠಲ ಸೇವಕಾಹ, ಯಾರು ಭಗವಂತನ ಸೇವಕರಾಗಿದ್ದಾರೆ, ಶುಭದಿಯ ತೇಷಾಂಶ ಲಭ್ಯ ಅಂಥವರೇ ಭಗವಂತ ಪ್ರಾಪ್ತನಾಗ್ತಾನೆ, ಅಂಥವರಿಗೆ ಭಗವಂತ ಹತ್ತಿರನಾಗ್ತಾ ಇದ್ದಾನೆ. ಅನ್ವೇಷಂ ದೂರದ, ಯಾರು ಭಗವಂತನ ಸೇವೆ ಮಾಡೋದಿಲ್ಲ ಅಂಥವನಿಗೆ ದೂರನಾಗ್ತಾನೆ ಅಂತನ್ನೋದನ್ನ ಆ ತೊಟ್ಟಿಲು ತಿಳಿಸಿಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ತೊಟ್ಟಿಲಲ್ಲಿ ಮಲಗಿಸಿ ಅವಳು ಯಶೋದೆ ತೂಗುತ್ತಾ ಇದ್ದಾಳೆ. ಅನೇಕ ಮುತ್ತು ರತ್ನಗಳಿಂದ ಖಚಿತವಾದಂತಹ ಸುಂದರವಾದ ತೊಟ್ಟಿಲಿನಲ್ಲಿ ಭಗವಂತ ವಿರಾಜಮಾನನಾಗಿದ್ದಾನೆ. ಒಮ್ಮೆ ಎಷ್ಟು ಮಲಗಿಸಿದ್ರು ಕೂಡ ಮಲಗ್ತಾನೇ ಇಲ್ಲಂತೆ ಕೃಷ್ಣ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಕೃಷ್ಣ ಮಲ್ಕೊಳಪ್ಪ ಸಾಕು, ಮಲ್ಕೋ ಬೇಗ ಅಂತ ಹೇಳ್ತಾ ಇದ್ದಾಳಂತೆ. ನಿದ್ರಾಮಾಶ್ರಯ ಕೃಷ್ಣ ಮಲ್ಕೊಳಪ್ಪ ಅಂತ ಹೇಳ್ತಾ ಇದ್ದಾಳಂತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಕಿಂ ತದಾಶ್ರಯ ಫಲಂ, ಹೌದಮ್ಮ ಮಲ್ಕೋ ಮಲ್ಕೋ ಅಂತ ಹೇಳ್ತಾ ಇದ್ದಿ, ಮಲ್ಕೊಳ್ಳೋದ್ರಿಂದ ಫಲ ಏನು, ಯಾಕೆ ಮಲಗಬೇಕು? ಈಗ ಮಕ್ಕಳು ಏನು ಕೇಳಿದ್ರು ಕೂಡ ಯಾಕೆ ಯಾಕೆ ಅಂತ ಕೇಳ್ತಾರಲ್ಲ, ಹಾಗೆ ಕೃಷ್ಣ ಕೇಳಿದಂತೆ, ಯಾಕೆ ಮಲ್ಕೋ ಅಂದ್ರೆ ಯಾಕೆ ಅಂತ ಕೃಷ್ಣ ಕೇಳಿದಂತೆ. ಭುಕ್ತಂ ರಜಜೀರ್ಣತಾಂ, ಅದಕ್ಕೆ ಯಶೋಧ ಉತ್ತರ ಕೊಡ್ತಾ ಇದ್ದಾಳೆ, ಕೃಷ್ಣ ನೀ ಮಲ್ಕೊಂಡೇನಂದ್ರೆ ಮಲಗಿದ್ರೆ ತಿಂದು ಜೀರ್ಣ ಆಗತ್ತಪ್ಪ, ಉಂಡದ್ದೆಲ್ಲ ಅರಗತ್ತೆ, ಅದಕ್ಕೋಸ್ಕರ ಮಲ್ಕೋ ಅಂತ ಹೇಳಿದಂತೆ. ಹೌದಾ, ತಿಂದದ್ದೆಲ್ಲ ಮಲಗಿದ್ರೆ ಜೀರ್ಣ ಆಗತ್ತಾ, ಹಾಗಾದ್ರೆ ಅದೇನದು ನಿದ್ರೆ ಅಂತಂದ್ರೆ ಏನು, ನಿದ್ರಾಕಂಬ ನಿದ್ರೆ ಅಂತಂದ್ರೆ ಏನು ಅಂತ ಕೇಳ್ತಾ ಇದ್ದಾನೆ ಕೃಷ್ಣ. ಅದಕ್ಕೆ ಯಶೋಧ ಏನು ಉತ್ತರ ಕೊಡಬೇಕು, ನಿದ್ದೆ ಅಂತಂದ್ರೆ ಮಕ್ಕಳು ಅದೇನು ಅದೇನು ಅಂತ ಕೇಳ್ತಿರ್ತಾರಲ್ಲ, ಹಾಗೆ ಕೃಷ್ಣ ಕೇಳ್ದ, ನಿದ್ದೆ ಅಂತಂದ್ರೆ ಏನು, ನಿದ್ದೆ ಅಂತಂದ್ರೆ ಏನು ಹೇಳಬೇಕು, ಯಶೋಧ ಹೇಳ್ತಾಳೆ, ನಿಮೀಲಿತಾಕ್ಷಿ ಯುಗಲ ಪ್ರಾಜ್ಞಮ್ಯದ ಲಿಂಗತಿ, ಕಣ್ಣು ಮುಚ್ಚಬೇಕು, ಪ್ರಾಜ್ಞನನ್ನು ಆಲಿಂಗನ ಮಾಡಬೇಕು, ಅದನ್ನೇ ನಿದ್ದೆ ಅಂತ ಕರೀತಾರೆ. ಇವತ್ತಿನ ತಾಯಂದರಿಗೆ ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಪ್ರಾಜ್ಞನ ಆಲಿಂಗನ ಮಾಡಬೇಕು, ಭಗವಂತ ಆಲಿಂಗನ ಮಾಡ್ಕೊಳ್ತಾ ನಿದ್ರೆ ಅದೆಲ್ಲ ಗೊತ್ತಿರೋದಿಲ್ಲ, ಕಣ್ಣು ಮುಚ್ಚಿದ್ರೆ ಅದೇ ನಿದ್ದೆ ಅಂತ ಹೇಳ್ತಾರೆ. ಕಣ್ಣು ಈಗೂ ಕೂಡ ಕಣ್ಣು ಮುಚ್ಚಬಹುದು, ಅದಲ್ಲ, ಕಣ್ಣನ್ನು ಮುಚ್ಚಿ ಪ್ರಾಜ್ಞರನ್ನು ಆಲಿಂಗನ ಮಾಡಿ ಅದನ್ನು ನಿದ್ರೆ ಅಂತಾರೆ ಅಂತಾರೆ ಅಂತ ಯಶೋಧೆ ಕೃಷ್ಣನೇ ಹೇಳಿದ್ಲಂತೆ. ಹೇಳಿದ ಕ್ಷಣದಲ್ಲಿ ಹೌದಮ್ಮ ಆಯ್ತು ಹಾಗಾದ್ರೆ ಹಾಗೆ ಮಾಡ್ತೇನೆ ಅಂತ ಹೇಳಿ ಗಟ್ಟಿಯ ಕಣ್ಣು ಮುಚ್ಚಿದಂತೆ ತನ್ನಲ್ಲೇ ತಾನು ಬಿಗಿಯಾಗಿ ಆಲಿಂಗನ ಮಾಡ್ಕೊಳ್ತಾ ಇದ್ದಾನೆ. ಅಸ್ತೇವಂ ತಿತಿ ಮುದ್ರಿತಾತ್ಮನಯನ ಸ್ವಂಗಂ ಸಮಾಲಿಂಗೆ ತತ್ ಸರ್ವಂ ಜೀರ್ಣ ಮಥೋದಿಶೇತಿ ಜನನಿಂ ಶಂಸನ್ ನಿಜಂ ಸೋಭತಾ. ಆಯ್ತು ಅಂತ ಹೇಳಿ ಕಣ್ಣು ಮುಚ್ಚಿದಂತೆ ತನ್ನನ್ನ ತಾನು ಬಿಗಿಯಾಗಿ ಆಲಿಂಗನ ಮಾಡ್ಕೊಂಡ ಕಾಣ್ತಾ ಇದ್ದಂತೆ. ಅಮ್ಮ ನೀನ್ ಹೇಳಿದಲ್ಲಿ ನಿದ್ದೆ ಮಾಡಿದ್ರೆ ಕರಗತ್ತೆ ಅಂತ, ನಾನು ನಿದ್ದೆ ಮಾಡಿದ್ದೇನೆ ತಿಂದಿದ್ದಿಲ್ಲ, ಜೀರ್ಣ ಆಗಿದೆ ಹಸಿವೆ ಆಗ್ತದೆ ತನ್ ತಿನ್ಲಿಕ್ಕೊಳ್ಳೋ ಅಂತ ಕೃಷ್ಣ ಕೇಳ್ತಾ ಇದ್ದಾರೆ. ಅದೇ ಮಾತು ಶುರು ಮಾಡಿದ್ದಾರೆ, ತದನ್ ನೋಡಿ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ. ಆದರೆ ಅಷ್ಟು ಮಾತನ್ನ ಆಡ್ತಾ ಇದ್ದಾನೆ ಕೃಷ್ಣ, ಹೀಗೆ ಆಡ್ತಾ ಇದ್ದಾನೆ ಅಂತಹ ಕೃಷ್ಣ ಇನ್ನೊಮ್ಮೆ ಕೇಳ್ತಾ ಇದ್ದಾನಂತೆ. ಈ ತೊಟ್ಟಿಲಲ್ಲಿ ಹಾಕಿ ತೂಗುತ್ತಾ ಇದ್ದಾಳೆ ಯಶೋಧೆ, ತೂಗುತ್ತಾ ಹಾಡನ್ನು ಹಾಡ್ತಾ ಇದ್ಲಂತೆ. ಮಕ್ಕಳು ಮಲಗಬೇಕಾದ್ರೆ ಒಳ್ಳೆ ಮಧುರವಾಗಿ ಹಾಡಿದ್ರೆ ಮಕ್ಕಳಿಗೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಯಶೋಧೆ ಹಾಡ್ತಾ ಇದ್ದಾಳೆ. ಆ ಹಾಡನ್ನು ಕೇಳುತ್ತ ಕೃಷ್ಣ ಅಂದಂತೆ, ಮಾತರ ಗಾಯಸಿ ಕಿಂ, ಏನಮ್ಮ ಏನ್ ಹಾಡ್ತಾ ಇದ್ದಿ ಅಂತ. ಅದಕ್ಕೆ ಜಲನಿಧೋ ಶೇಷಂಗ ಸಂಶಾಯಿನಂ, ಇಲ್ಲ ಕ್ಷೀರ ಸಮುದ್ರದಲ್ಲಿ ಮಲಗಿದ್ದಾನಲ್ಲ ಆ ರಂಗನಾಥ ಅನಂತ ಶಯನ, ಅವನ ಬಗ್ಗೆ ಹಾಡ್ತಾ ಇದ್ದೇನೆ ಅಂತಂತ ಇದ್ದಾನೆ. ಯಾಕೆ ಅವನ ಬಗ್ಗೆ ಯಾಕೆ ಹಾಡ್ತಾ ಇದ್ದಿ ಅಂತ ಕೃಷ್ಣ ಹೇಳ್ತಾನೆ. ನೀನ್ ಯಾವಾಗಲೂ ಒಟ ಒಟ ಅಂತ ಇರ್ತೀನಿ, ನಿದ್ದೆ ಮಾಡೋದಿಲ್ಲ, ಅದ್ ಸ್ವಲ್ಪ ನಿನ್ ನಿದ್ದೆ ಬರಲಿ ಅಂತ, ಅವನ ಹತ್ರ ಬಹಳ ನಿದ್ರೆ ಇದೆ ಅವನಿಗೆ, ಯಾವಾಗಲೂ ಮಲಗೇ ಇರ್ತಾನೆ, ಅವನ್ ನಿದ್ದೆ ನಿಂಗೂ ಸ್ವಲ್ಪ ಕೊಡ್ಲಿ ಅಂತ ಆ ಅನಂತ ಶಯನ ಬಗ್ಗೆ ಹಾಡ್ತಾ ಇದ್ದೇನೆ ಅಂತ ಯಶೋಧ ಹೇಳ್ತಾ ಇದ್ದಾಳಂತ. ಅದಕ್ಕೆ ಕೃಷ್ಣ ಕೇಳ್ತಾನೆ, ಹೌದಮ್ಮ ಅವನಿಗೇನೋ ನಿದ್ರೆ ಇದೆ, ಅವನ ಬಗ್ಗೆ ಹಾಡಿ ನನ್ಗೆ ನಿದ್ದೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದೆ. ಅವನ್ ಹೇಗೆ ನಿದ್ದೆ ಕೊಡ್ತಾನೆ, ನೀನ್ ಹೇಳಿದ್ ಕೇಳಿಸಿದ್ರೆ ಅವ್ನು ನಿದ್ದೆ ಕೊಡಬೇಕು, ಅವನಿರೋದು ಎಲ್ಲೋ ಕ್ಷೀರ ಸಮುದ್ರದಲ್ಲಿದ್ದಾನೆ, ಅದಲ್ಲದೆ ನಿದ್ದೆ ಬೇರೆ ಮಾಡಿದ್ದಾನೆ, ನಿದ್ದೆ ಮಾಡಿದ್ರೆ ಕೇಳಿಸೋದಿಲ್ಲ ತಾನೆ ಅಂತ ನನಗೆ ನೀನ್ ಹೇಳಿದ ಅವನಿಗೆ ಕೇಳತ್ತ ಹೇಗೆ, ನನ್ಗೆ ನಿದ್ದೆ ಕೊಡೋದ್ರೆ ಹೇಗೆ ಅಂತ ಕೃಷ್ಣ ಕೇಳ್ತಾ ಇದ್ದಾನಂತೆ. ಮಾತರ ಗಾಯಸಿ ಕಿಂ ಸದಾ ಜಲನಿಧೋ ಶೇಷಂಗ ಸಂಶಾಯಿನಂ ತಾತಾಸೋ ನನು ನಿದ್ರಯಾ ಪರಿವೃತೋ ದದ್ಯಾತ್ತವಾಪೀತಿ ತಾಮ ಏವಂ ಚೇತ್ ಗದಿತಂ ತ್ವದೀಯಮಖಿಲಂ ತತ್ಕರ್ಣ ದೇಶಂ ಕಥಂ ಯಾತೀತಿ ಪ್ರತಿಪಾದಯನ್ ನಿಜಮತಂ ಪಾಯಾದ್ಯ ಶೋಧಾಸುತಃ ಅಂತಹ ಕೃಷ್ಣ ಒಳ್ಳೆಯ ವಾಕ್ಪಟು ಆಗಿದ್ದಾನೆ, ನಮಗೂ ಕೂಡ ಒಳ್ಳೆಯ ವಾಗ್ಮಿತೆಯನ್ನು ಕೊಡಲಿ ಅಂತ ಅಂತಹ ಕೃಷ್ಣ ನಮ್ಮನ್ನು ರಕ್ಷಿಸಲಿ ಅಂತ ರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂತಹ ಕೃಷ್ಣ ಅವನು ತೊದಲು ನೋಡಿ ಆಡ್ತಾ ಇದ್ದಾನೆ, ಅಂಬೆಗಾಲು ಇಡ್ತಾ ಇದ್ದಾನೆ, ನಡೀಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ, ಅಂಬೆಗಾಲು ಇಡ್ತಾ ಇದ್ದಾನಂತೆ. ಅಂಬೆಗಾಲು ಕೃಷ್ಣ ಇಡ್ತಾ ಇದ್ದಾನೆ, ಯಾಕೆ ಕೃಷ್ಣ ಅಂಬೆಗಾಲನ್ನಿಟ್ಟ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅವನು ಪ್ರಳಯ ಕಾಲದಲ್ಲಿ ಆಗಿದ್ದ ಬ್ರಹ್ಮಾಂಡ ಎಲ್ಲ ಉದರದಲ್ಲಿ ಇಟ್ಕೊಂಡಿದ್ದ, ಬ್ರಹ್ಮಾಂಡವನ್ನೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡಿರುವಂತಹ ಕೃಷ್ಣ ಸೃಷ್ಟಿಯನ್ನು ಮಾಡಿದ. ಸೃಷ್ಟಿಯನ್ನು ಮಾಡಿದಾಗ ಏನಾಯ್ತು, ಹೊಟ್ಟೆ ಎಲ್ಲ ಖಾಲಿಯಾಯ್ತು. ಖಾಲಿಯಾದ ಕೈಯನ್ನು ತೋರಿಸ್ಲಿಕ್ಕೆ ನಾಚಿಗೆ ಆಗತ್ತೆ ನೋಡಿ, ಹಾಗೆ ಖಾಲಿಯಾದ ಹೊಟ್ಟೆಯನ್ನು ತೋರಿಸ್ಲಿಕ್ಕೆ ನಾಚಿಗೆ ಆಯ್ತಂತಾರೆ. ಅದಕ್ಕೆ ಅಂಬೆಗಾಲು ಇಡ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಬಗ್ಗೆ ನಡೆದರೆ ಹೊಟ್ಟೆ ಕಾಣೋದಿಲ್ಲ ನೋಡಿ, ಹಾಗೆ ಖಾಲಿಯಾದ ಹೊಟ್ಟೆಯನ್ನು ತೋರಿಸ್ಲಿಕ್ಕೆ ನಾಚಿಗೆ ಆಯ್ತು ಕೃಷ್ಣ, ಅಂಬೆಗಾಲು ಇಡ್ತಾ ನಡೀತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಕರಶನ್ನಂಘ್ರಿ ಯುಗಂ ಮುನೀಂದ್ರ ಮನಸಾ ಸಕಂ ವ್ರಜ ಸ್ತ್ರೀ ದೃಶ ಜಂಬಾಲೇನ ಚ ನೀಲ ನೀಲ ಸುತನು ಲಾಲಕ ಶ್ರೀಮುಖ.
ಅಂಬಾಂಬೇತಿ ಹಿಯಾ ಮುದೀರ್ಯ ಪಿಬತಿ ಸ್ಮಂಕಾಧಿರೂಢಸ್ತನಂ ಕಿಂ ವಾ ತಪ್ಯತ ಸಾ ತಪೋಸ್ಯ ಜನನೀಂ ಯಸ್ಯೇದಮೀ ದೃಕ್ಫಲಂ.
ಕೃಷ್ಣ ಅಂಬಿಗಾಲಿಡ್ತಾ ಬರ್ತಾ ಇದ್ದಾನೆ. ಅಂಬಿಗಾಲಿಗೆ ಪ್ರಾರಂಭ ಮಾಡಿದ ಕ್ಷಣದಲ್ಲಿ ಅಂಗಳಕ್ಕೆ ಕಾಲಿಟ್ಟ, ಅಂಗಳಕ್ಕೆ ಕಾಲಿಟ್ಟವನ ಅಂಗಳದಲ್ಲಿದ್ದ ಮಣ್ಣೆಲ್ಲ ಮೈಗೆ ಮೆತ್ಕೊಂಡ, ಮೈಗೆ ಮೆತ್ಕೊಂಡು ಅಂಬೆಗಾಲಿಡ್ತಾ ಮೊಣಕಾಲನ್ನ ಕಾಲನ್ನ ಎಳಿತಾ ಎಳಿತಾ ಬರ್ತಾ ಇದ್ದಾನಂತೆ. ಬರೀ ಕಾಲನ್ನ ಎಳಿತಿರ್ಲಿಲ್ಲಂತೆ, ಕಾಲಿನ ಜೊತೆಗೆ ಇನ್ನೊಂದಿಷ್ಟು ಎಳಿತಾ ಇದ್ದಂತೆ. ಏನ್ ಎಳಿತಾ ಇದ್ದಾನೆ? ಗೊಲ್ಲತಿಯರ ನೋಟವನ್ನು ಎಳಿತಾ ಇದ್ದಾನಂತೆ. ಅದರ ಜೊತೆಗೆ ಮುನಿಗಳ ಮನಸ್ಸನ್ನ ಕದೀತಾ ಇದ್ದಾನೆ, ಎಳಿತಾ ಇದ್ದಾನೆ. ಮುನಿಗಳ ಮನಸ್ಸನ್ನ ಗೋಪಿಕಾಸ್ತ್ರೀಯರ ನೋಟವನ್ನ ಎಳಿತಾ ಜೊತೆಗೆ ತನ್ನ ಕಾಲನ್ನು ಎಳಿತಾ ಎಳಿತಾ ಕೃಷ್ಣ ಬರ್ತಾ ಇದ್ದಾನೆ. ನೀಲ ನೀಲ ಸುತನು ಹೇಗಿದ್ದಾನೆ ಕೃಷ್ಣ? ಮೊದಲೇ ಕಪ್ಪು, ಅಂಗಳದಲ್ಲಿದ್ದ ಕಪ್ಪನ್ನು ಒಂದಿಷ್ಟು ಮೈ ಮೆಚ್ಕೊಂಡಿದ್ದಾನೆ, ಆ ಮಣ್ಣನ್ನೆಲ್ಲ ಮೈ ಮೆಚ್ಕೊಂಡಿದ್ದಾನೆ. ನೀಲ ನೀಲ ಇನ್ನಷ್ಟು ಕಪ್ಪಾಗಿದ್ದಾನಂತೆ. ಆದ್ರೆ ಸುತನು ಅತ್ಯಂತ ಸುಂದರ ಅಂತ ಹೇಳ್ತಿದ್ದಾನೆ. ಮೊದಲೇ ಕಪ್ಪು, ಕಪ್ಪಾದ ಕೃಷ್ಣ ಅಂಗಳದಲ್ಲಿದ್ದಂತಹ ಆ ಮಣ್ಣನ್ನೆಲ್ಲ ಮೈಗೆ ಮೆಚ್ಕೊಂಡು ಅತ್ಯಂತ ಮನಮೋಹಕನಾಗಿ ತೊರತಾ ಇದ್ದಾನೆ ಸುತನು ಅಂತಹ ಕೃಷ್ಣ. ಲೋಲಾಲಕ ಶ್ರೀಮುಖ, ಸುಂದರವಾದಂತಹ ಮುಖ ಅಂತಹ ಕೃಷ್ಣ ಅಂಬೆಗಾಲಿಡ್ತಾ ಬಂದ, ಮನೆಗೆ ಬಂದ. ಮನೆಯಲ್ಲಿ ಅಮ್ಮ ಏನೋ ಕೆಲಸ ಮಾಡ್ತಾ ಇದ್ದಾಳೆ. ಮನೆಗೆ ಬಂದ ನೇರವಾಗಿ ಅಮ್ಮ ಅಮ್ಮ ಅಂತ ಹೇಳ್ತಾ ಆ ಯಶೋಧೆ ತೊಡೆಯನ್ನು ಏರಿ ಅಲ್ಲಿ ವಿರಾಜಮಾನನಾಗ್ತಾ ಇದ್ದಾನೆ. ಆ ಯಶೋಧೆ ಏನು ಸೌಭಾಗ್ಯವನ್ನು ಪಡೆದುಕೊಂಡಿದ್ದಾಳೆ, ಏನು ಪುಣ್ಯ ಮಾಡಿದ್ದಾಳೆ. ಕಿಂವಾ ತಪ್ಯತ ಸಾ ತಪಸ್ಸೆ ಜನನಿ, ಎಂಥ ತಪಸ್ಸನ್ನು ಮಾಡಿದ್ದಾಳೆ ಆ ಯಶೋಧೆ ಅಂತ. ಕಿಂವಾ ಅತಪ್ಯತ, ಏನ್ ತಪಸ್ಸನ್ನು ಮಾಡಿದ್ದಾಳೆ, ಅತಪ್ಯತನ ತಪಸ್ಸನ್ನು ಮಾಡಿದ್ದಾಳೆ ಅಂತ ಅರ್ಥ. ಏನ್ ತಪಸ್ಸನ್ನು ಮಾಡಿದ್ದಾಳೆ ಅಂತ ಹೇಳಿದ್ರೆ ಸಾಕಿತ್ತು. ಕಿಂವಾ ತಪ್ಯತ ಸಾ ತಪಸ್ಯ ಅಂತ ಇನ್ನೊಂದು ತಪಸ್ಸು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಂಥ ತಪಸ್ಸನ್ನು ಮಾಡಿದ್ದಾಳೆ ಯಶೋಧೆ ಅಂತ, ಎಂಥ ತಪಸ್ಸನ್ನು ಮಾಡಿದ್ದಾಳೆ ಅದು ಯಾರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ನೂರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ಋಷಿಗಳು ಮುನಿಗಳು ಕ್ಷಣ ಕಾಲ ದೇವರ ದರ್ಶನ ಕೊಡ್ತಾರಂತೆ. ದರ್ಶನ ಕೊಟ್ಟು ಮೊದಲ ಮತ್ತೆ ದರ್ಶನ ಆಗ್ತಾರೆ. ಅಂತಹ ಭಗವಂತ ಈ ಯಶೋಧೆ ಮನೆಯಲ್ಲಿದ್ದು ನಿರಂತರ ದರ್ಶನ ಕೊಡ್ತಾ, ಅವಳ ಜೊತೆಗೆ ಇದ್ದು ಅವಳ ಸ್ಪರ್ಶವನ್ನು ಮಾಡ್ತಾ, ಅವಳ ಕೈಯಿಂದ ಸ್ನಾನ ಮಾಡಿಸಿಕೊಳ್ತಾ, ಅವಳ ಕೈಯಿಂದ ಅಲಂಕೃತನಾಗ್ತಾ, ಅವಳ ಕೈಯಿಂದ ಭೋಜನವನ್ನು ಮಾಡುತ್ತಾ ಇಷ್ಟೆಲ್ಲ ಮಾಡ್ತಿದ್ದಾನೆ. ಏನು ಸೌಭಾಗ್ಯ, ಏನು ತಪಸ್ಸು ಆ ಯಶೋಧೆಯದು ಅಂತ ಹೇಳ್ತಾ ಇದ್ದಾರೆ. ಅಂತಹ ಕೃಷ್ಣನ ಆ ಬಾಲರೂಪ ಅದು ನಮಗೆ ಚಿಂತನೆ ಮಾಡ್ತಾ ಆ ವಾದಿರಾಜರು ಹೇಳ್ತಾರೆ, ಈ ರೂಪದ ಚಿಂತನೆ ಮಾಡಬೇಕು. ಇವತ್ತು ಭಗವಂತ ನಮ್ಮ ಹೃದಯದಲ್ಲಿ ಇರಬೇಕು, ಭಗವಂತ ನಮ್ಮ ಹೃದಯದಲ್ಲಿ ಇರಬೇಕು ಅಂತಂದ್ರೆ ನಾರಾಯಣನ ರೂಪ, ಬದರಿ ನಾರಾಯಣ ರೂಪ ಅಥವಾ ಮತ್ತೊಂದು ರೂಪ, ಎಲ್ಲಾ ರೂಪಗಳು ನಮಗೆ ವೇದವ್ಯಾಸ ರೂಪ ನೆನಪು ಬರಬೇಕು ಅಂದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸುಲಭವಾಗಿ ಸುಖವಾಗಿ ನಮಗೆ ಭಗವಂತ ಹೃದಯದಲ್ಲಿ ಕೊಡಬೇಕು ಅಂದ್ರೆ ಆ ಆಟವಾಡುವ ಅಂಗಳದಲ್ಲಿ ಆಟ ಆಡುವ ಕೃಷ್ಣನ ರೂಪ ಏನಿದೆಯಲ್ಲ ಅದನ್ನು ಚಿಂತನೆ ಮಾಡೋಣ ಅಂತ ರಾಜರು ಹೇಳ್ತಾ ಇದ್ದಾರೆ. ಶಾರ್ದೂಲ ರಮ್ಯ ನಖರಂಜಿತ ಕಂಠ ದೇಶ ಸಸೂಯ ದಾನವನಿಕಾಯ ವನೇ ಹುತಾಶ ಹರಸ್ಫುರತ್ ಕಟಕ ಕಂಕಣ ನೂಪುರ ಶ್ರೀಹಿ ಹಸ ಪ್ರಕಾಶಿತ ದಿಶಾ ಪಟಲ ಸ ಬಾಲ ನವ್ಯಸ್ಖಲತ್ ವಚನ ನಂದಿತ ಸರ್ವಲೋಕ ಸುವ್ಯಕ್ತ ಕುಂತಲ ತತಿ ಸುಭಗಾಗ್ರಗಣ್ಯ ದಿಗ್ವಸ್ತ್ರ ದರ್ಶಿತ ಕಟಿಹಿ ದಿನನಾಥ ದೀಪ್ತಿಹಿ ಹೃದ್ಗಸ್ಸದಾಸ್ತು ಸ ಶಿಶು ಹೃದಯಂಗಮೋ ಮೇ. ಹೃದಯಂಗಮನಾದ ಮನಮೋಹಕನಾದ ಕೃಷ್ಣ ಸದಾ ಹೃದ್ಗ ಅಸ್ತು ನಮ್ಮ ಹೃದಯ ಗಮನದಲ್ಲಿ ವಿರಾಜಮಾನನಾಗಿರಲಿ. ಎಂತಹ ಕೃಷ್ಣ ಶಾರ್ದೂಲ ರಮ್ಯ ನಖರಂಜಿತ ಕಂಠದೇಶ, ಕೊರಳಿನಲ್ಲಿ ಮಕ್ಕಳಿಗೆ ರಕ್ಷೆ ಇರಲಿ ಅಂತ ಹುಲಿಯ ಉಗುರನ್ನ ಹಾಕಿರ್ತಾರೆ. ಬಂಗಾರದ ಸರದಲ್ಲಿ ಹುಲಿಯ ಉಗುರನ್ನ ಹಾಕಿಟ್ಟಿದ್ದಾರೆ. ಅಂತ ಹುಲಿ ಉಗುರಿನಿಂದ ವಿರಾಜಮಾನವಾದಂತಹ ಕಂಠ ಪ್ರದೇಶ, ಸುಂದರವಾದಂತಹ ಮುಗುಳು ನಗೆ, ಗುಂಗುರಾದಂತಹ ಕೂದಲು, ಅದರಲ್ಲಿ ಅಲ್ಲಲ್ಲಿ ಆಟ ಆಡ್ತಾ ಗಾಳಿಯಲ್ಲಿ ಓಲಾಡುವಂತಹ ಆ ತಲೆಗೂದಲು, ಸುಂದರವಾದಂತಹ ಮನಮೋಹಕವಾದ ಕಪ್ಪು ಮೈಬಣ್ಣ, ಅದರಲ್ಲಿ ಕೂಡ ಅಂಬೆಗಾಲು ನೆಡುವ ಇಡುತ್ತಾ ಅಂಗಳದಲ್ಲಿ ತಿರುಗುವ ಆ ಕೃಷ್ಣ, ಅಲ್ಲಲ್ಲಿ ಅಮ್ಮ ಅಂತ ಮತ್ತೊಂದು ಏನೋ ತುದುನುಡಿಗಳನ್ನು ಆಡ್ತಾ ಇದ್ದಾರೆ. ನವ್ಯ ಸ್ಖಲ ವಚನ ನಂದಿತ ಸರ್ವಲೋಕ, ವಾಗಭಿಮಾನಿನಿಯ ಇಂದ ಸ್ತುತನಾದಂತಹ ವಾಗ್ದೇವಿಯಿಂದ ಸ್ತುತನ ಅಂತ ಭಗವಂತ ತೊದಲ್ ನುಡಿ ನಡ್ತಾ ಇದ್ದಾನಂತೆ. ತತ ಅಂತ ಏನೋ ತೊದಲ್ ನುಡಿ ನಡ್ತಾ ಇದ್ದಾನಂತೆ ಅಂತಹ ಕೃಷ್ಣ. ನವ್ಯ ಸ್ಥಳಕ್ ಆ ತೊದಲು ತಪ್ಪು ತಪ್ಪು ಆ ಶಬ್ದಗಳನ್ನು ಉಚ್ಚಾರಣೆ ಮಾಡುತ್ತಾ ಅದರಿಂದ ಜನರನ್ನು ರಂಜಿಸುವಂತಹ ಅಂತಹ ಕೃಷ್ಣ ಹೃದಯಸ್ಥದಾಸ್ತು ನಮ್ಮ ಹೃದಯ ಕಮಲದಲ್ಲಿ ವಿರಾಜಮಾನನಾಗಿರಲಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಕೃಷ್ಣನನ್ನ ಕೊಂಡಾಡ್ತಾ ಇಂತಹ ರೂಪ ನಮ್ಮ ಹೃದಯ ಕಮಲದಲ್ಲಿ ಯಾವತ್ತೂ ಕೂಡ ಇರಲಿ. ಇವತ್ತು ನಮ್ಮ ಮಕ್ಕಳನ್ನ ಯಾರನ್ನಾದ್ರೂ ಚಿಕ್ಕ ಮಗುವನ್ನು ನೋಡಿದಾಗ ಕೃಷ್ಣನ ಸ್ಮರಣೆ ಬಂದು ಕೃಷ್ಣ ಆ ಮಕ್ಕಳನ್ನು ನೋಡಿದಾಗ ಆನಂದ ಆಗುತ್ತೆ. ನಿಜವಾದ ಕೃಷ್ಣನೇ ಮಗುವಾಗಿದ್ದಾಗ ಎಂತಹ ಆನಂದವನ್ನು ಜಗತ್ತಿಗೆ ಕೊಟ್ಟಿರ್ಲಿಕ್ಕಿಲ್ಲ ಅಂತಹ ಕೃಷ್ಣನ ಸ್ಮರಣೆ. ಇದನ್ನ ರಾಜರು ಅನೇಕ ವರ್ಣನೆ ಮಾಡ್ತಾ, ಯಾಕಂದ್ರೆ ನಿಮ್ಮ ಮಕ್ಕಳನ್ನು ತೊಟ್ಟಲು ತೂಗುವಾಗಲೂ ಕೂಡ ಇಂಥ ಆಲೋಚನೆಗಳನ್ನು ಮಾಡಿ, ನಿಮ್ಮ ಮಕ್ಕಳಿಗೆ ಇಂಥ ಪೋಷಣೆಗಳು ಮಾಡುವಾಗ ಈ ಕಠಿಣ ಚಿಂತನೆ ಮಾಡಿ ಅಂತ ಒಂದೊಂದನ್ನು ಕೂಡ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ ಕೃಷ್ಣ. ಅವನು ಒಂದೊಂದು ಕೂಡ ಅದೆಲ್ಲವೂ ಕೂಡ ಭಗವಂತನದ್ದು, ಅದು ನೀತಿ ಬೋಧಕವಾಗಿತ್ತು ಅಂತ. ಕೃಷ್ಣ ದಿಗಂಬರನಾಗಿದ್ದಾನೆ, ಶಿಶುವಾಗಿದ್ದು ಕೃಷ್ಣ ಬಟ್ಟೆ ಇಲ್ಲದೇನೆ ದಿಗಂಬರನ ನಿಂತುಕೊಂಡಿದ್ದಾನೆ. ದಿಗಂಬರನಾಗಿ ನಿಂತುಕೊಂಡ ಕೃಷ್ಣ ಅನೇಕ ತತ್ವವನ್ನು ತಿಳಿಸಿಕೊಡ್ತಾ ಇದ್ದಾನೆ ಅಂತ ವಾದರಾಜರು ಹೇಳ್ತಾ ಇದ್ದಾರೆ. ವೈಗುಣ್ಯಂ ವಿವಿಧೋದೈರ್ ವಿಮೃಶತಾಂ ವಿತ್ತೈರ್ ಜಗತ್ ಬಾಧ್ಯತಾಂ ವೈರೂಪ್ಯಂ ನಿಜ ತೇಜಸಾ ವಿರೂಪಮೈ ರಂಗೈರ್ ನಿರಾಕಾರತಾಂ ನೀಚೈಕ್ಯಂಚ ನಿರಸ್ಯ ನಿರ್ಮಲ ಧಿಯಾಂ ನಿತ್ಯಾರ್ಚಯಾ ವಿಠಲೋ ದಿಗ್ಭಿನ್ನಾಂಬರಧಿ ಕ್ರಿಯಾರ್ಥಮಭವತ್ ದಿಗ್ವಸ್ತ್ರತಾಂ ದೀಪಯನ್. ಕೃಷ್ಣ ದಿಗಂಬರನಾಗಿ ವಿರಾಜಮಾನನಾಗಿದ್ದಾನೆ, ಅದು ಅನೇಕ ತುಲನ್ನು ತಿಳಿಸಿಕೊಡ್ತಾ ಇದೆ. ಏನದು ಅಂತಂದ್ರೆ, ಕೆಲವರು ವೈಗುಣ್ಯಂ ಭಗವಂತನಿಗೆ ಗುಣಗಳಿಲ್ಲ ಅಂತ ಕೆಲವರು ಹೇಳ್ತಾರೆ, ಅದನ್ನ ನಿರಾಕರಣೆ ಮಾಡಿದ್ದಂತೆ. ಏನು ಭಗವಂತನ ಗುಣ ಇಲ್ಲ ಅಂತ ಹೇಳ್ತಾ ಇದ್ದೀರೋ ನೋಡಿ, ನಾನು ಕೃಷ್ಣ, ಅವನು ಒಮ್ಮೆ ಪೂತನೆಯನ್ನು ಸಂಹಾರ ಮಾಡಿದ, ಶಕಟನನ್ನ ಬಂಧನ ಮಾಡಿದ, ತೃಣಾವರ್ತನ ಸಂಹಾರ ಮಾಡಿದ, ಇಷ್ಟೆಲ್ಲ ಮಹಿಮೆಗಳು ನನ್ನಲ್ಲಿದೆ, ಇಷ್ಟೆಲ್ಲ ಗುಣಗಳು, ತೃಣಾವರ್ತ ಭಂಜಕ ಅದು ನನ್ನ ಗುಣ, ದುಷ್ಟರ ಶಿಕ್ಷಣೆ ಮಾಡೋದು ಅದು ನನ್ನ ಗುಣ, ಇನ್ನೊಬ್ಬರಿಗೆ ಆನಂದವನ್ನು ಕೊಡೋದು ಅದು ನನ್ನ ಗುಣ, ಇದೆಲ್ಲ ಗುಣಗಳು ನನ್ನಲ್ಲಿವೆ. ಆ ಗುಣಗಳನ್ನು ತೋರಿಸ್ತಾ ಇದ್ದಾರೆ, ವಿವಿಧೋದಯಿ ನಾನಾ ವಿಧವಾದಂತಹ ಲೀಲೆಗಳನ್ನು ತೋರಿಸ್ತಾ ಇಂತಹ ಮಹಿಮೆಗಳು ನನ್ನಲ್ಲಿವೆ ಅಂತ ಅನ್ನೋದನ್ನು ಕೃಷ್ಣ ತೋರಿಸ್ತಾ ಇದ್ದಾರೆ. ನಿರ್ಗುಣ ಅಂತ ಭಗವಂತನ ಹೇಳಿದ್ರೆ ನಾನು ನಿರ್ಗುಣ ಅಲ್ಲಪ್ಪ, ಅನಂತ ಗುಣಗಳು ನನ್ನಲ್ಲಿವೆ ಅಂತ ಅನ್ನೋದನ್ನ ಭಗವಂತ ತೋರಿಸ್ಕೊಡ್ತಾ ಇರ್ತಾರೆ. ಇನ್ನ ವೈರೂಪ್ಯಂ ನಿಜ ತೇಜಸ, ಇನ್ನು ಭಗವಂತನಿಗೆ ರೂಪವೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಆತ್ಮ ದೇವರಿದ್ದಾನೆ, ಅವನಿಗೆ ರೂಪ ಇಲ್ಲ, ಅವನು ನೀರೂಪ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತ ನಿಜ ತೇಜಸ ಅದ್ಭುತವಾದ ರೂಪವನ್ನು ಸ್ವೀಕಾರ ಮಾಡಿ ತೋರಿಸ್ತಾ ಇದ್ದಾನೆ, ನನಗೆ ಅದ್ಭುತವಾದ ರೂಪ ಇದೆ, ನನಗೆ ನಿರ್ಗುಣ ನಿರಾಕಾರ ರೂಪ ಇಲ್ಲ ಅಂತ ಹೇಳಬೇಡಿ, ನನಗೆ ರೂಪ ಇದೆ ಅಂತ ಭಗವಂತ ತೋರಿಸ್ತಾ ಇದ್ದಾರೆ. ಕೆಲವರು ರೂಪ ಇದೆ ಅಂತ ಒಪ್ತಾರೆ, ಎಂಥದ್ದು ಜ್ಯೋತಿ ರೂಪ, ಜ್ಯೋತಿ ರೂಪನಾಗಿ ಭಗವಂತನಿದ್ದಾನೆ ಅಂದ್ರೆ ಕೈ ಕಾಲು ಕಣ್ಣು ಮೂಗಂಥದ್ದನ್ನೆಲ್ಲ ಕಲ್ಪನೆ ಮಾಡಿಕೊಳ್ಳಬೇಡಿ. ಜ್ಯೋತಿಯಂತೆ ಭಗವಂತ ಬೆಳಗುತ್ತಾ ಇದ್ದಾನೆ, ಅವನಿಗೆ ಇಂತಹ ರೂಪ ಭಗವಂತನಿಗಿಲ್ಲ. ಭಗವಂತ ಬೆಳಗೋನು ಹೋಗು, ಆದ್ರೆ ಅವನಿಗೆ ಕಣ್ಣು ಕೈ ಕಾಲು ಮೂಗು ಎಲ್ಲ ಸುಂದರವಾದ ಆಕೃತಿ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾನಂತ. ಅಂಗೈಹಿ ನಿರಾಕಾರ, ತನ್ನ ಅವಯವಗಳನ್ನು ತೋರಿಸ್ತಾ ಇದರಿಂದ ನಾನು ನಿರಾಕಾರ ಅಲ್ಲ ಅಂತ ಅನ್ನೋದನ್ನು ಭಗವಂತ ತೋರಿಸ್ತಾ ಇದ್ದಾನೆ. ಇನ್ನ ನೀಚೈಕ್ಯಂಚ ನಿರಸ್ಯ, ಇನ್ನೊಬ್ಬರಂತೆ ನಾನಲ್ಲ. ಅನೇಕ ಜನ ಮಕ್ಕಳು ಹುಟ್ಟುತ್ತವೆ, ಏನೋ ಬೆಳೀತವೆ, ಆಟ ಆಡ್ತವೆ, ಆದ್ರೆ ಅವರಂತೆ ನಾನಲ್ಲ ಅನ್ನೋದನ್ನ ತನ್ನ ವಿವಿಧ ಲೀಲೆಗಳಿಂದ ನೀಚೈಕ್ಯಂಚ ನಿರಸ್ಯ ಅದನ್ನು ತೋರಿಸ್ತಾ ಇದ್ದಾನಂತೆ. ಇನ್ನ ದಿಗಂಬರನಾಗಿ ನಿಂತುಕೊಂಡು ಇನ್ನೊಂದು ತತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನು, ನಾವಿವತ್ತು ದಿಕ್ಕು ಆಕಾಶ ಅಂತ ವ್ಯವಹಾರ ಮಾಡ್ತೇವೆ, ದಿಕ್ಕು ಅಂತ ವ್ಯವಹಾರ ಮಾಡ್ತೇವೆ, ಆಕಾಶ ಅಂತ ವ್ಯವಹಾರ ಮಾಡ್ತೇವೆ. ದಿಕ್ಕು ಅಂದ್ರೆ ಇದು ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕು ಅಂತೆಲ್ಲ ಹೇಳ್ತೇವೆ. ಆಕಾಶ, ಆಕಾಶ ಅಂದ್ರೆ ಅವಕಾಶವೇ ಆಕಾಶ, ಆಕಾಶ ಬೇರೆ ಅಲ್ಲ, ದಿಕ್ಕು ಬೇರೆ ಅಲ್ಲ ಅನ್ನೋದು ಸಿದ್ಧಾಂತ. ಸಿದ್ಧಾಂತದಲ್ಲಿ ಆಕಾಶ ಅಂದ್ರೆ ಬೇರೆ ಅಲ್ಲ, ದಿಕ್ಕು ಅಂದ್ರೆ ಬೇರೆ ಅಲ್ಲ. ಈ ಭಾಗ ಈ ಅವಕಾಶ ಅದನ್ನೇ ಪೂರ್ವ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕು ಅಂತ ಕರೆಯುವುದು. ಈ ಅವಕಾಶ ಅಥವಾ ದಿಕ್ಕು ಇವುಗಳಲ್ಲಿ ಭೇದ ಇಲ್ಲ ಅನ್ನೋದು ಸಿದ್ಧಾಂತ. ಅದನ್ನ ದಿಗಂಬರನ ಎಂದುಕೊಂಡು ಪಟ್ಟು ತೋರಿಸಿದ. ಯಾಕೆ ಇವತ್ತು ನಾವು ದಿಗಂಬರ ಅಂತ ಕರಿತೇವೆ, ದಿಗಂಬರ ಶಬ್ದಕ್ಕೆ ಏನರ್ಥ ನಾವು ಆಲೋಚನೆ ಮಾಡಿಲ್ಲ. ದಿಗಂಬರ ಅಂತಂದ್ರೆ ಏನು, ಅವನಿಗೆ ಹತ್ತಿಯದ್ದೋ ಕಾರ್ಪಾಸನೋ ಅಥವಾ ಉಣ್ಣೆಯದ್ದೋ ಅಥವಾ ಪಾಲಿಸ್ಟರ್ ಯಾವುದೋ ಬಟ್ಟೆ ಇಲ್ಲ ಅವನಿಗೆ. ಅವನಿಗೆ ಬಟ್ಟೆ ಯಾವುದು, ಅವನಿಗೆ ದಿಕ್ಕೆ, ಅವನಿಗೆ ಅಂಬರ, ಅಂಬರ ಅಂದ್ರೆ ಬಟ್ಟೆ ಅಂತ ಅರ್ಥ. ಯಾರಿಗೆ ದಿಕ್ಕೆ ಅಂಬರ ಬಟ್ಟೆಯೋ ಅವನು ದಿಗಂಬರ. ಅಂಬರ ಶಬ್ದಕ್ಕೆ ಇನ್ನೊಂದು ಅರ್ಥ ಆಕಾಶ ಅಂತ ಅರ್ಥ. ಕೃಷ್ಣ ದಿಗಂಬರನಾದ ಅಂದ್ರೆ ದಿಕ್ಕು ಬೇರೆ ಅಲ್ಲ, ಅಂಬರ ಬೇರೆ ಅಲ್ಲ, ದಿಕ್ಕು ಆಕಾಶ ಎರಡು ಕೂಡ ಒಂದೇ ಅಂತ ಅಂದ್ರೆ ದಿಗಂಬರನ ಎಂದುಕೊಂಡು ಕೃಷ್ಣ ತೋರಿಸ್ತಾ ಇದ್ದಾನೆ ಅಂತ ರಾಜರ ವರ್ಣನೆ ಮಾಡ್ತಾ ಇದ್ದಾನೆ. ದಿಗ್ಭಿನ್ನಂಬರ ಧಿಕ್ ಕ್ರಿಯಾರ್ಥಮ ಭವತ್ ದಿಗ್ವಸ್ತ್ರತಾಂ ದೀಪಯನ್. ಹೀಗೆ ಕೃಷ್ಣ ಗೋಪೀ ಗ್ರಹಂಗಣ ತಲೇ ರಣದಂಗ್ರಿ ವೇಷೋ ಗೋವತ್ಸ ಕೈ ಸಹ ಚರಣ ರಜಸಾನುಶಕ್ತ ದೇಹಾಭಿಮಾನ ರಹಿತೈ ದಿವಿ ಸಂಸ್ತು ಬದ್ಭಿಹಿ ದೇವೈಶ್ಚ ದೃಶ್ಯ ವಿಭವೋ ದೈತಾ ಸಮೇತೈ. ಕೃಷ್ಣ ಅಂತಹ ಕೃಷ್ಣ ಆ ಗೋಪಿಗಳ ಆ ಅಂಗಳದಲ್ಲಿ ಕೃಷ್ಣ ಸಂಚಾರ ಮಾಡ್ತಾ ಆನಂದವನ್ನು ಕೊಡ್ತಾ ಇದ್ದಾನೆ. ಕೃಷ್ಣ ಅಂಬೆಗಾಲು ನೀಡ್ತಾ ಇರುವ ಕೃಷ್ಣ ನಂತರದಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ನಡಿಲಿಕ್ಕೆ ಪ್ರಾರಂಭ ಮಾಡಿದವನು ನೇರವಾಗಿ ಪಕ್ಕದ ಮನೆಗೆ ಹೋಗ್ಲಿಕ್ಕೆ ಶುರು ಮಾಡಿದ. ಶುರು ಮಾಡಿದವನೇ ಹಾಲು ಮೊಸರು ಬೆಣ್ಣೆ ಕದಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನಂತೆ. ಯಾಕೆ ಕೃಷ್ಣ ಕದ್ದ, ಕಳ್ಳತನವನ್ನು ಯಾಕೆ ಕೃಷ್ಣ ಮಾಡಿದ? ಇದು ದೊಡ್ಡ ಪ್ರಶ್ನೆ. ಕೃಷ್ಣ ಯಾಕೆ ಕಳ್ಳತನವನ್ನು ಮಾಡಿದ? ಅದಕ್ಕೆ ವಾದರಾಜ ಹೇಳ್ತಾರೆ, ಕೃಷ್ಣ ಹಾಗೆ ಮಾಡಬೇಕಾಯ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನೊಂದು ಉತ್ತರವನ್ನು ಸಿದ್ಧತೆ ಮಾಡ್ಕೊಳ್ತಾ ಇದ್ದ ಅಂತ. ತನಗೊಂದು ಉತ್ತರ ಬೇಕು ಅಂತ ಉತ್ತರ ಸಿದ್ಧತೆ ಮಾಡ್ಕೊಂಡಂತ. ನಾಳೆ ಏನಾದ್ರೂ ಆಕ್ಷೇಪ ಬಂದಂದ್ರೆ ಆ ಆಕ್ಷೇಪಕ್ಕೆ ಉತ್ತರ ಕೊಡ್ಲಿಕ್ಕೆ ಬೇಕು ಅಂತ ಉತ್ತರ ಸಿದ್ಧತೆ ಮಾಡ್ಕೊಂಡಂತ. ಏನದು? ಮೋಕ್ಷಕ್ಕೆ ಎಲ್ಲರೂ ಹೋಗ್ತಾರೆ, ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ಅನೇಕ ವರ್ಷಗಳ ಕಾಲ, ಶತಮಾನಗಳ ಕಾಲ ತಪಸ್ಸನ್ನು ಮಾಡಿದಂತಹ ಋಷಿಗಳಿಗೆ, ಮುನಿಗಳಿಗೆ, ಸಾಧಕರಿಗೆ, ದೇವತೆಗಳಿಗೆ, ಗಂಧರ್ವರಿಗೆ, ಅಪ್ಸರಾ ಸ್ತ್ರೀಯರಿಗೆ, ಎಲ್ಲರಿಗೂ ಕೂಡ ಮೋಕ್ಷವನ್ನು ಕೊಡ್ತಾನೆ. ಹಾಗೆ ಗೃಹಕೃತ್ಯವನ್ನು ಮಾಡುವಂತಹ ಗೃಹಿಣಿಯರಿಗೂ ಮೋಕ್ಷವನ್ನು ಕೊಡ್ತಾನೆ. ಮೋಕ್ಷಕ್ಕೆ ಹೋದ ಮೇಲೆ ಋಷಿಗಳು ಆಕ್ಷೇಪ ಮಾಡಬಹುದು, ಅಲ್ಲ ಸ್ವಾಮಿ, ನಾವು ಮನೆಯಲ್ಲಿ ಸುಲಭ ಸಿಗುವಂತಹದ್ದನ್ನೆಲ್ಲವನ್ನು ಬಿಟ್ಟು ಗೆಡ್ಡೆ ಗೆಣಸನ್ನು ತಿಂದು, ಅಥವಾ ಅದನ್ನು ಬಿಟ್ಟು ಅನ್ನ ನೀರ ಆಹಾರವನ್ನು ಬಿಟ್ಟು ಒಣಗಿಕೊಂಡು ಗಾಳಿಯನ್ನು ಕುಡಿದುಕೊಂಡು ಕಷ್ಟಪಟ್ಟು ಒಣಗಿದ ಎಲೆಯನ್ನು ತಿಂದು ಕಾಡಿನಲ್ಲಿದ್ದು ಚಳಿ ಮಳೆ ಗಾಳಿ ಬಿಸಿಲು ಅದಕ್ಕೆಲ್ಲ ಮೈಯನ್ನು ಒಡ್ಡಿ ಕಷ್ಟಪಟ್ಟು ದೇಹವನ್ನು ಒಣಗಿಸಿ ತಪಸ್ಸನ್ನು ಮಾಡಿದವರಿಗೆ ಯಾವ ಮೋಕ್ಷವನ್ನು ಕೊಟ್ಟಿದ್ದೀಯೋ ಇದೇ ಮೋಕ್ಷವನ್ನ ನೀನು ಸುಲಭವಾಗಿ ಮನೆಯಲ್ಲಿ ಇದ್ದುಕೊಂಡು ಮನೆ ಕೆಲಸವನ್ನು ಮಾಡ್ತಾ ಆನಂದವಾಗಿ ತಿಂದು ಉಂಡು ಪುಷ್ಟವಾಗಿರುವಂತಹ ಹೆಂಗಸರಿಗೆ ಕೊಟ್ಟಿದ್ದೀಯಲ್ಲ ಅಂತ ಆಕ್ಷೇಪ ಮಾಡಿದರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಬೇಕಲ್ಲ, ಅದಕ್ಕೆ ಉತ್ತರ ಸಿದ್ಧತೆ ಮಾಡಿಕೊಂಡ ಕೃಷ್ಣ ಅಂತ ಹೇಳ್ತಾ ಇರ್ತಾರೆ. ಗೃಹಕೃತ್ಯವನ್ನು ಮಾಡ್ತಾ ಗೃಹಿಣಿಯರೇನಿದ್ದಾರೆ ಅವರು ಕೂಡ ಮೋಕ್ಷವನ್ನು ಕೊಡ್ತಾನೆ, ಅದೇ ಮೋಕ್ಷವನ್ನು ಕೊಡ್ತಾನೆ. ಅವ ಆಕ್ಷೇಪ ಬಂದ್ರೆ ಅದಕ್ಕೆ ಪರಿಹಾರ ಮಾಡ್ಬೇಕಲ್ಲ. ಅದೇ ಕೃಷ್ಣ ಮನೆ ಮನೆಗಳಿಗೆ ಹೋಗಿ ಹಾಲವನ್ನ ಕದಿತಾನ, ಕಳತನ ಮಾಡ್ತಾ ಇದ್ದಾನೆ, ಕದೀತಾ ಇದ್ದಾನೆ. ಹಾಲನ್ನ ಕರೆದಿದ್ದರಿಂದ ಉತ್ತರ ಹೇಗಾಯ್ತು ಅಂದ್ರೆ ಹೇಳ್ತಾ ಇದ್ದಾರೆ, ಭಗವಂತನ ನಿಯಮ ಇದೆಯಲ್ಲ ಏನು ಅಂತ, ಕೊಟ್ಟದನ್ನು ಅನಂತ ಮಡಿ ಮಾಡಿ ಭಗವಂತನ ನಾವೇನು ಕೊಡ್ತೇವೆ ಅದನ್ನು ಅನಂತ ಪಟ್ಟು ಮಾಡಿ ಕೊಡ್ತೇನೆ ಅಂತ ಭಗವಂತನ ನಿಯಮ. ಆದ್ರಿಂದ ನಾನು ಹೋದೆ, ನಾ ಹೋದಾಗೆಲ್ಲ ಅವರೆಲ್ಲ ಹಾಲು ಕೊಟ್ಟರು ನನಗೆ, ಆ ಹಾಲು ಕೊಟ್ಟದನ್ನ ಅನಂತ ಪಟ್ಟು ಮಾಡಿದೆ, ಆ ಹಾಲು ಅನಂತ ಪಟ್ಟು ಅದಕ್ಕೆ ಕ್ಷೀರ ಸಮುದ್ರ ಆಯ್ತು, ಅದಕ್ಕೆ ಕ್ಷೀರ ಸಮುದ್ರದಲ್ಲಿ ಇಟ್ಟಿದ್ದೇನೆ ಅಂದ್ರೆ ಮೋಕ್ಷದಲ್ಲಿ ಇಟ್ಟಿದ್ದೇನೆ ಅಂತ ಉತ್ತರ ಕೊಡ್ಲಿಕ್ಕೆ ಅಂತ ಭಗವಂತ ಅವರ ಮನೆಗೆ ಹೋಗಿ ಹಾಲನ್ನು ಕರೀತಾ ಇದ್ದಾನೆ. ನಾರೇಣಾಮಿ ಮೋಕ್ಷದ ಕಿಮಿತಿ ನೋ ದತ್ಯಾಭಿಶುದ್ಧಾತ್ಮನ ಅಸ್ಮಾಕಂ ತ್ವಿತಿಯೋಗಿ ಪೂಗ ಮನಸಂ ಕುಪಂ ವಿಧುನ್ವನ್ನಿಮ ಗೋಪಸ್ತ್ರೀ ನಿಕರಸ್ಯ ದುಗ್ಧ ಜಲಧಿಂ ಸ್ವಂದಾತು ಕಾಮೋ ಹರಿ ತದ್ಗೇಹಸ್ಥಿತ ದುಗ್ಧ ಮಂಡಲ ಮಥೋ ಮುಷ್ಟಶ್ಚಾರೋ ರಜೇ. ಕೃಷ್ಣ ನೀನು ಸ್ತ್ರೀ ಪಕ್ಷಪಾತಿ, ನಿನಗೆ ಸ್ತ್ರೀಯ ಮೇಲೆ ಬಹಳಷ್ಟು ಪಕ್ಷಪಾತ ಇದೆ ಅಂತ ನಾಳೆ ಆಕ್ಷೇಪ ಮಾಡಿದ್ರೆ ಇಲ್ಲಪ್ಪ ಅದನ್ನ ಪಕ್ಷಪಾತ ಇರೋದಲ್ಲ, ಅವರೇನು ಪಾಪ ಹಾಲನ್ನು ಕೊಟ್ಟರು ಅದನ್ನೇ ಹಾಲನ್ನು ಅನಂತ ಪಟ್ಟು ಮಾಡಿದೆ, ಅದೇ ಕ್ಷೀರ ಸಮುದ್ರ ಆಯಿತು, ಅದಕ್ಕೆ ಇಲ್ಲಿ ಕ್ಷೀರ ಸಮುದ್ರದಲ್ಲಿ ಅವರನ್ನು ಇಟ್ಟಿದ್ದೇನೆ ಮೋಕ್ಷ ಕೊಟ್ಟಿದ್ದೇನೆ ಅಂತ ಉತ್ತರ ಕೊಡ್ಲಿಕ್ಕೆ ಅಂತ ಕೃಷ್ಣ ಅವರ ಮನೆಗಳಿಗೆ ಹೋಗಿ ಹಾಲನ್ನು ಕದೀತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಮತ್ತೊಂದು ನೋಡಿ, ಅದು ಯಾರ ಕೆಲವೊಂದು ಸ್ವಭಾವ ಇರುತ್ತೆ, ಸ್ವಭಾವ ಇದ್ದದನ್ನು ಬಿಡ್ಲಿಕ್ಕಾಗೋದಿಲ್ಲ. ಒಬ್ರು ಕಳ್ಳತನ ಮಾಡ್ತಾರೆ, ಕಳ್ಳತನ ಮಾಡಿದ ಅಂತ ಅವನು ಸಿಕ್ಕು ಬಿದ್ದ ಅಂದ್ರೆ ಅವನನ್ನ ಕಾರಾಗೃಹಕ್ಕೆ ಹಾಕ್ತಾರೆ, ಜೈಲಿಗೆ ಹಾಕಿದ್ರು ಮತ್ತೆ ಹೊರಬರ್ತಾನೆ. ಹೊರಬಂದರೆ ಅವನ ಸ್ವಭಾವ ಆಗಿತ್ತು ಅಂದ್ರೆ ಅವ್ನು ಬಿಡೋದಿಲ್ಲ, ಮತ್ತೆ ಕಳ್ಳತನ ಮಾಡ್ತಾನೆ. ಜೈಲಿಗೆ ಹೋಗಿ ದುಃಖವನ್ನು ಅನುಭವಿಸಿ ಶಿಕ್ಷೆ ಎಲ್ಲ ಪಡೆದ್ರೂ ಕೂಡ ಮತ್ತೆ ಕಳ್ಳತನ ಮಾಡ್ತಾನೆ. ಹಾಗೆ ದೇವರದ್ದು ಕಳ್ಳತನ ಸ್ವಭಾವ ನೋಡಿ, ಅವನು ಯಾವತ್ತು ಕಳ್ಳತನ ಮಾಡ್ತಾನೆ ಇರೋನು, ಕಳ್ಳತನ ಮಾಡ್ತಾನೆ ಇರೋನಾದ್ರಿಂದ ಅವನು ನಿಜವಾಗಿ ಕಳ್ಳತನ ಮಾಡ್ತಾ ಇದ್ದವನು. ಈಗ ಅವತಾರವಾಗಿ ಬಂದಿದ್ದಾನೆ, ಕೃಷ್ಣನಾಗಿ ಅವತಾರ ಮಾಡಿ ಬಂದಿದ್ದಾನೆ, ಅವಾಗ ಕೂಡ ಕಳ್ಳತನ ಮಾಡ್ತಾ ಇದ್ದಾನೆ. ಅವಾಗ ಸಿಕ್ಕಿದೆಯೇನು ಅಂದ್ರೆ ಹಾಲು ಹೊಸ ಬೆಣ್ಣೆ ತರುತ್ತಾ ಇದ್ದಾನೆ ಅಂತ. ಅದೇನು ಕಳ್ಳತನ ಮಾಡೋದು? ಅವನ ಸ್ವಭಾವನು, ಅವನ ಹೆಸರನ್ನು ಯಾರಾದ್ರೂ ಹೇಳಿದ ಕ್ಷಣದಲ್ಲಿ ಬರ್ತಾನೆ, ಬಂದು ತಕ್ಷಣದಲ್ಲಿ ಬಂದು ಅವರ ಪಾಪವನ್ನೆಲ್ಲ ಕದ್ದು ಹಾಕ್ತಾನೆ. ಪಾಪವನ್ನೆಲ್ಲ ಕದಿಯುವ ಕೃಷ್ಣನಿಗೆ ಆ ಪಾಪವನ್ನು ಕದಿಯೋದು ಅದು ಸ್ವಭಾವ, ಕಳ್ಳತನ ಅವನ ಸ್ವಭಾವ. ಅದೇ ರೀತಿಯಲ್ಲಿ ಅವತಾರದಲ್ಲಿ ಕೂಡ ಕಳ್ಳತನ ಸ್ವಭಾವ, ಆದ್ರಿಂದ ನಾನು ಬಿಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಮನೆ ಮನೆಗಳಿಗೆ ಹೋಗಿ ಹಾಲು ಮೊಸರು ಬೆಣ್ಣೆಯನ್ನು ಕದೀತಾ ಇದ್ದಾನೆ. ಕದ್ದ ಎಲ್ಲ ಮಾಡಿದ ಸರಿ, ಆದ್ರೆ ಅವನಿಗೆ ಅದು ದೋಷ ಅಂತ ಆಗ್ಲಿಲ್ಲ. ಇವತ್ತು ಯಾರಾದ್ರೂ ನಾವು ನೀವು ಕಳ್ಳತನ ಮಾಡಿದ್ರೆ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾರೆ, ದೊಡ್ಡ ವ್ಯಕ್ತಿಗಳು ಕಳ್ಳತನ ಮಾಡಿದ್ರೆ ಅದನ್ನು ಇನ್ನೊಂದು ಬಿಡಿಸ್ಕೊಂಡು ಬರ್ತಾರೆ, ಅಥವಾ ಏನೋ ಪರಿಹಾರಗಳಾಗಿಬಿಡುತ್ತೆ, ಅದು ಕಳ್ಳತನವೇ ಅಲ್ಲ ಅಂತ ಆಗಿಬಿಡುತ್ತೆ. ಅದ್ಯಾಕೆ? ಅದಕ್ಕೆ ಹೇಳ್ತಾರೆ, ತಥಾ ಹಿ ಲಕ್ಷ್ಮೀ ನಯನಂತ ಭಾಜ ಅಸಖ್ಯ ದೋಷೋಪಿ ಭವೇದ್ ಗುಣಾಯ. ಅವ್ರ ದೊಡ್ಡ ಸ್ಥಿತಿ ಇದೆ ನೋಡಿ, ಅವ್ರು ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾದವರು, ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾದವರ ದೋಷ ಎಲ್ಲವೂ ಕೂಡ ಗುಣ ಆಗಿಬಿಡುತ್ತೆ. ಅವರ ಕಳ್ಳತನೇ ಮಾಡ್ಲಿ, ಸುಲಿಗೆನೆ ಮಾಡ್ಲಿ, ಏನೇ ಮಾಡ್ಲಿ, ಅದು ಅವರ ಗುಣ ಅಂತ ಆಗಿಬಿಡುತ್ತೆ. ಹಾಗೆ ಕೃಷ್ಣನು ಕೂಡ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರನಾದವ, ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರನಾದ ಕೃಷ್ಣನ ಆ ಕಳ್ಳತನವು ಕೂಡ ಗುಣವೇ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಏನು ಕಳ್ಳತನ ಮಾಡ್ತಾ ಇದ್ದಾನೆ ಅದು ಕೂಡ ಗುಣವೇ ಅಂತ ಅನಿಸ್ಕೊಳ್ತಾ ಇದೆ. ಒಬ್ಬನ ಮನೆಗೆ ಹೋದಂತೆ ಕೃಷ್ಣ, ಕೃಷ್ಣ ಅವರ ಮನೆಯಲ್ಲಿ ಕದ್ದ, ಸಂತೋಷ ಪಡ್ತಾ ಇದ್ದ. ಕೃಷ್ಣ ಹಾಲನ್ನು ತಗೊಳ್ತಾನೆ, ಬೆಣ್ಣೆ ತಗೊಳ್ತಾನೆ. ಆವಾಗ ಅಲ್ಲಿ ತಾನು ತಿಂದ, ಬಾಲಕರನ್ನು ಕರೆದ, ಅವರಿಗೆಲ್ಲ ತಿನ್ನಿಸಿದ, ನೋಡ್ತಾ ಇದ್ದಾಳೆ ಗೋಪಿಕಾ, ಅವರಿಗೆ ತಿನ್ನಿಸ್ತಾ ಇದ್ದಾನೆ, ಹೋಗಿ ತಿನ್ನಲಿ ಬಿಡು ಪಾಪ. ಆಮೇಲೆ ಬೆಕ್ಕನ್ನು ಕರೀತಾನೆ, ಕೋತಿಯನ್ನು ಕರೀತಾರೆ, ಅದನ್ನೆಲ್ಲ ಕರೆದು ಅದಕ್ಕೆಲ್ಲ ಕೃಷ್ಣ ತಿನ್ನಿಸ್ತಾ ಇದ್ದಾನೆ. ಅವಾಗ ಅವಳಿಗೆ ಬಹಳ ಬೇಜಾರಾಗತ್ತೆ, ಸಿಟ್ಟು ಬರತ್ತಂತೆ. ಯಾಕೆ? ತಥಾಹಿ ತಚ್ಛೇಷ ಮನನ್ಯ ಯೋಗ್ಯಂ ಹರಂತ ಮುದ್ವೀಕ್ಷ ಕಥನ್ನ ಮನ್ಯೋ. ಅವಳಿ ಸಿಟ್ಟು ಬಂದದ್ದು ಯಾಕೆ? ಅದು ಹಾಲು ಮೊಸರು ಬೆಣ್ಣೆ ಖಾಲಿ ಆಗತ್ತೆ ಅಂತಲ್ಲ, ಭಗವಂತನ ಶೇಷ ಸ್ವಲ್ಪ ನಮಗೂ ಸ್ವಲ್ಪ ಉಳಿಯತ್ತೆ ಅಂತ ಅಂದ್ಕೊಂಡಿದ್ಲು. ಆದ್ರೆ ಭಗವಂತನ ಶೇಷ ಉಳಿಯದೇನೆ, ಆ ಭಗವಂತನ ನೈವೇದ್ಯ ಉಳಿಯದೇನೆ, ಅದೆಲ್ಲವೂ ಕೂಡ ಕೋತಿ ಬೆಕ್ಕು ಅದೆಲ್ಲ ತಿಂದು ಖಾಲಿ ಆಗಿಬಿಡುತ್ತಲ್ಲ ಅಂತ ಅವಳಿಗೆ ಬೇಸರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಈ ಗೋಪಿಕಾಸ್ತ್ರೀ ಒಬ್ಬ ಬೇಸರ ಆಗ್ತಾ ಇದೆ. ಒಬ್ಬಳು ಮನೆಯಲ್ಲಿ ಕೃಷ್ಣ ಬರ್ತಾನೆ, ಬೆಣ್ಣೆ ತಿಂತಾನೆ, ಎಲ್ಲ ಪ್ರತಿನಿತ್ಯ ಎಲ್ಲವೂ ಕೂಡ ಅದೆಲ್ಲವೂ ಮುಗಿದು ಹೋಗುತ್ತೆ ಅಂತ ಅವಳೇನ್ ಮಾಡಿದ್ದಾಳೆ ಅಂದ್ರೆ, ಪಾತ್ರೆ ಇತ್ತು, ಪಾತ್ರೆಯಲ್ಲಿ ಬೆಣ್ಣೆ ಇದೆ, ಅದೇ ನವನೀತ, ಅದೇ ತಾನೆ ಬಂದಂತಹ ಬೆಣ್ಣೆ. ಆ ಬೆಣ್ಣೆ ಮೇಲೆ ಮುಚ್ಚಳವನ್ನು ಮುಚ್ಚಿದ್ದಂತೆ, ಕೃಷ್ಣನಿಗೆ ಗೊತ್ತಾಗಬಾರದು ಅಂತ. ಮುಚ್ಚಳ ಮುಚ್ಚಿದ್ರೆ ಮುಚ್ಚಳ ತೆಗಿತಾನೆ, ಬಂದು ತಿಂದು ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾಳೆ, ಅದರ ಮೇಲೆ ಗಂಟೆ ಇಡ್ತಾ ಇದ್ದಾಳೆ, ಗಂಟೆ ಇಟ್ಲಂತೆ. ಗಂಟೆ ಇಟ್ಟಾಗ ಕೃಷ್ಣ ಬಂದು ಗಂಟೆ ಇಟ್ಟಿದ ಅಕ್ಷರ ಶಬ್ದ ಆಗತ್ತೆ, ಶಬ್ದ ಆದ್ರೆ ಕೃಷ್ಣ ಹಿಡಿಬಹುದು ಅಂತ ಆಲೋಚನೆಯಲ್ಲಿ ಗಂಟೆ ಇಟ್ಬಿಟ್ಟಿದ್ದಾಳಂತೆ. ಕೃಷ್ಣ ಬಂದ, ಕೃಷ್ಣ ಬಂದವನು ಏನ್ ಮಾಡ್ತಾ ಇದ್ದಾಳೆ, ಪ್ರಗ್ರಹ್ಯ ಘಂಟಾಮಪರೇಣ ಪತ್ರಂ ಕರೇಣ ಚನ್ಯೇನ ಪಯಪಿಬಂತಂ ನಿಶಾಮ್ಯ ಮಿತ್ರಾಣಿ ಚ ತರ್ಪಯಂತಂ ಸುವಿಸ್ಮಿತ ಕಾಪಿ ಬಹೂವ ತೂಷ್ಣೀಂ. ಕೃಷ್ಣ ಬಂದವನೇ ಅವನು ಉಪಾಯ ಮಾಡಿದ, ಓಹೋ ನನ್ನ ಹಿಡಿಬೇಕು ಅಂತ ಹೀಗೆ ಉಪಾಯ ಮಾಡ್ತಿದ್ದಾಳೆ, ನಾನು ಮಾಡ್ತೇನೆ ಅಂತ ಕೃಷ್ಣ ಮಾಡ್ತಾನೆ. ಘಂಟೆಯನ್ನು ಮೆತ್ತಗೆ ಎತ್ತಿದ್ದನು, ಶಬ್ದ ಆಗದಂತೆ ಮೆತ್ತಗೆ ಎತ್ತಿದ್ದನು. ಹೀಗೆ ಎತ್ತಿದ್ರೆ ಶಬ್ದನೇ ಆಗೋದಿಲ್ಲ, ಮತ್ತೆ ತಿರುಗಾರ ಶಬ್ದ ಆಗತ್ತ, ಅದಕ್ಕೆ ಇನ್ನೊಂದು ಕೈಲಿ ನಾಳೆ ಹಿಡ್ಕೊಂಡ್ಬಿಟ್ಟ, ಈ ಶಬ್ದನೇ ಆಗೋದಿಲ್ಲ, ಇನ್ನೊಂದು ಕೈಲಿ ನಾಳೆ ಹಿಡ್ಕೊಂಡ್ಬಿಟ್ನಂತ. ಹೀಗೆ ನಾಳವನ್ನು ಹಿಡಿದುಕೊಂಡು ನಂತರದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಇನ್ನೊಂದು ಕೈ ಮುಚ್ಚಳ ತೆಗೆದಂತೆ, ಬೆಣ್ಣೆ ತಿಂತಾ ಇದ್ದಾನೆ. ಇನ್ನೊಂದು ಒಂದ್ ಕೈಲಿ ಹಾಗೆ ಘಂಟೆ ಇದೆ, ನಾಳೆ ಇದೆ, ಇನ್ನೊಂದು ಕೈಲಿ ಬೆಣ್ಣೆ ಇದೆ, ಇನ್ನೊಂದು ಕೈಯಲ್ಲಿ ಏನ್ ಮಾಡ್ತಿದ್ದಾನೆ, ಬಾಲಕರ ಮೇಲೆ ಕರಿತಾ ಇದ್ದಾನೆ, ಅವರಿಗೆಲ್ಲ ತಿನ್ನಿಸ್ತಾ ಇದ್ದಾನೆ. ಕೃಷ್ಣನ್ ಇಷ್ಟೊತ್ತಾಯ್ತು, ಇನ್ನೂ ಬರ್ಲಿಲ್ಲ, ಯಾಕೆ ಬರ್ಲಿಲ್ಲ ಅಂತ ಅವ್ನು ನೋಡ್ತಾ ಇದ್ದಾಳಂತೆ. ಆಯ್ತು ನೋಡೋಣ, ಏನು ಬರ್ತಿದ್ದಾನೋ ಏನೋ ಅಂತ ನೋಡೋಣ ಅಂತ ಮೆತ್ತಿ ಇಳಿಕೆ ನೋಡಿದ್ರೆ, ಈ ಕೃಷ್ಣ ಅನೇಕ ಆ ಕರಗಳಿಂದ ಲೀಲೆ ಅದನ್ನು ನೋಡ್ತಾ ಇದ್ದಾಳೆ. ಸುವಿಸ್ಮಿತ ಕಾಪಿ ಬಹುವ ತೋಟ್ನಿ, ಆಶ್ಚರ್ಯ ಸಗಿತಾಳಾಗಿ ಅನೇಕ ಕರಗಳಿಂದ ಭಗವಂತ ಮಾಡುವ ಲೀಲೆಯನ್ನು ಕಂಡು ಸಗಿತಾಳಾಗಿ ತೂಟ್ನಿ ಬಹುವ ಬಾಯಿ ಮುಚ್ಚಿಕೊಂಡು ಆನಂದವಾಗಿ ಅದನ್ನು ನೋಡ್ತಾ ಆಶ್ಚರ್ಯ ಸಗಿತಾಳಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ. ಹೀಗೆ ಕೃಷ್ಣ ಆ ಲೀಲೆಯನ್ನು ತೋರಿಸ್ತಾ ಇದ್ದಾನೆ, ಅನೇಕ ರೀತಿಯಲ್ಲಿ ಲೀಲೆಯನ್ನು ತೋರಿಸ್ತಾ ಇದ್ದ. ಭಗವಂತ ಒಂದು ಮನೆಯಲ್ಲಿ ಹೋದಂತೆ, ಭಗವಂತ ಒಂದು ಮನೆಗೆ ಹೋದ ಕ್ಷಣದಲ್ಲಿ ಅವಳು ಅಲ್ಲಿ ಬೆಣ್ಣೆ ನಿಟ್ಟಿದ್ದಾಳೆ. ಕೃಷ್ಣ ಹೋದ, ಹೋದವನೇ ಏನ್ ಮಾಡ್ತಿದ್ದಾನೆ, ಆ ಬೆಣ್ಣೆ ಪಾತ್ರೆ ಕೈ ಹಾಕಿದ್ದಂತೆ. ಪಾತ್ರೆ ಕೈ ಹಾಕಿದ ಕ್ಷಣ ನೇರ ಬರ್ತಾ ಇದ್ದಾಳೆ ಅವಳು, ಬಂದೊಳಗೆ ಕೃಷ್ಣನ ಹಿಡಿದ್ಲಂತೆ. ಹಸ್ತಕ್ಯಂ ನವನೀತ ಭಾಜನ ಮುಖೇ ನೆಸ್ತಸ್ತ್ವಯ ಶ್ರೀಪತೆ, ಅವಳು ಕೇಳ್ತಾ ಇದ್ದಾಳೆ, ಕೃಷ್ಣ ಬೆಣ್ಣೆ ಪಾತ್ರೆ ಕೈ ಹಾಕಿದಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಸಿಕ್ಕಕೊಂಡಲ್ಲ, ಈಗ ಎದುರಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಏನ್ ಮಾಡ್ಬೇಕೀಗ? ಅದಕ್ಕೆ ಅವನು ಉಪಾಯವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ, ಇಲ್ಲ ನೋಡಿ ಇದೇನಿದು ಬೆಣ್ಣೆ, ಬೆಣ್ಣೆ ಹೇಗಿದೆ, ಬಹಳ ಮೆದುವಾಗಿದೆ, ಮೆದುವಾಗಿರುವಂತಹ ಬೆಣ್ಣೆಯಲ್ಲಿ ಇರಬೇಕು, ಮೆದುವಾಗಿರುವಂಥದ್ದು ಮೆದುವಾದ ಸ್ಥಳದಲ್ಲಿ ಇರಬೇಕು. ಈ ಮೆದುವಾಗಿರುವಂತಹ ಬೆಣ್ಣೆ ಕಠಿಣವಾದ ನಿನ್ನ ಹೃದಯದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ. ಆದ್ದರಿಂದ ಹಸ್ತಕ್ಕಿಂ ನವನೀತ ಭಾಗನ ಮುಖೆ ನಿಸ್ತಸ್ತ್ವಯ ಶ್ರೀಪತೆ ದೃಪ್ತ ಪ್ರಸ್ತರ ಸಂಹಿತಾತಿ ಕಠಿಣಾವಸ್ಥಂತರಾಯಾಗ್ರಹೇ ಯುಕ್ತಾನ ಸ್ಥಿತಿರಸ್ಯ ಕೋಮಲ ಹೃದಃ ತತ್ತನ್ವಿ ಚಿತ್ತೇನ ಪ್ರೀತ್ಯಾ ಸ್ಥಾಪಯಿತುಂ ಮೃಗಾಕ್ಷಿ ಮೃದುನಿ ಚಿತ್ವಾಹ ಸಂಪಾತ್ವಸೋ. ಕೃಷ್ಣ ಹೇಳಿದ್ದಂತೆ, ಈ ಬೆಣ್ಣೆ ಬಹಳ ಮೆದುವಾದಂಥದ್ದು, ಮೆದುವಾದ ಬೆಣ್ಣೆ ಮೆದುವಾದ ಸ್ಥಳದಲ್ಲಿರಬೇಕು. ನಿನ್ನ ಹೃದಯ ಏನಿದೆ ಬಹಳ ಕಠಿಣವಾಗಿದೆ, ಬಂದ ಮಕ್ಕಳಿಗೆ ಸ್ವಲ್ಪ ಬೆಣ್ಣೆ ತಿಂತವೆ ತಿನ್ಲಿಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ, ಬಹಳ ಕಠಿಣ ನೀನು, ಅದ್ ನಿನ್ನ ಹೃದಯ ಕಠಿಣವಾದ ನಿನ್ನ ಹೃದಯ ನಿಲ್ಲಕ್ಕೆ ಯೋಗ್ಯ ಅಲ್ಲ. ನನ್ನ ಹೃದಯ ಬಹಳ ಕೋಮಲ, ನಾನು ತಿಂತೇನೆ, ಮಕ್ಕಳಿಗೂ ತಿನ್ನಿಸ್ತೇನೆ, ಇನ್ನೊಂದು ತಿನ್ನಿಸ್ತೇನೆ, ಆ ಕೋತಿಗೂ ತಿನ್ನಿಸ್ತೇನೆ, ಆ ಬೆಕ್ಕಿಗೂ ತಿನ್ನಿಸ್ತೇನೆ, ಬಹಳ ಮೆದು ಅಂತ ನಾನು, ನನ್ನ ಹೃದಯ ಮೆದು, ಅದನ್ನ ಮೆದುವಾದ ನನ್ನ ಹೃದಯದಲ್ಲಿ ಇರ್ಲಿಕ್ಕೆ ಯೋಗ್ಯ ಈ ಬೆಣ್ಣೆ, ಆದ್ದರಿಂದ ಈ ಬೆಣ್ಣೆಯನ್ನು ನನ್ನ ಹೃದಯದಲ್ಲಿ ಇಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಕೃಷ್ಣ ಹೇಳಿದ್ದಂತೆ. ಏನೋ ಜಾಣತನದಲ್ಲಿ ಕೃಷ್ಣ ಉತ್ತರ ಕೊಟ್ಟ ಅಂತ ಗೋಪಿಕಾಸ್ತ್ರೀ ಸುಮ್ಮನೆ ಆಗ್ಲಿಲ್ಲಂತೆ. ಅವ್ರು ಕೇಳ್ತಾರೆ, ಕೃಷ್ಣ ನೀನು ಮೆದುನೋ, ಏನ್ ಹೇಳ್ತಾ ಇದ್ದೀಯ, ನೀನು ಮೆದು ಅಲ್ಲ, ನೀನು ಅತ್ಯಂತ ಕಠಿಣ, ನೀನು ನನ್ನನ್ನು ಕಠಿಣ ಅಂತ ಹೇಳ್ತಾ ಇದ್ದೀನಿ, ನೀನು ಅತಿ ಕಠಿಣ, ನೀನು ನಾನು ಕಠಿಣನಾದ್ರೆ ನೀನು ಅತಿ ಕಠಿಣ. ಯಾಕೆ ಗೊತ್ತಾ, ನೀನು ಇನ್ನೂ ಚಿಕ್ಕವನು, ಈಗ ಅಲ್ಲ, ಈಗ ಇಷ್ಟೆಲ್ಲ ಓಡಾಡ್ತಾ ಇದ್ದಿ ಮಾಡಾಡ್ತಾ ಇದ್ದಿ, ಇನ್ನೂ ಬಹಳ ಚಿಕ್ಕವನು ನೀನು. ನಿನಗೆ ಅಂಗಾತ ಮಲಗಿದ್ರೆ ತಿರುಗಿ ಮಲಗಲಿಕ್ಕೆ ಆಗ್ತಿರ್ಲಿಲ್ಲ ಆ ಕಾಲ, ಅಷ್ಟು ಚಿಕ್ಕವನಾಗಿದ್ದವನು. ಆ ಕಾಲದಲ್ಲಿ ಬಂಡಿಯ ಕೆಳಗೆ ಮಲಗಿಸಿದಾಗ ನಿನ್ನ ನೀನು ಕಾಲಿನಿಂದ ಬಂಡಿಯನ್ನು ಒದ್ದೆ, ಕಾಲಿನಿಂದ ಬಂಡಿಯನ್ನು ಒದ್ದಾಗ ಆವಾಗ ಏನಾಯ್ತು, ಸಂಚೂರ್ಣಿತ ಅಂಗೋಭವತ್, ಬಂಡಿ ಪುಡಿ ಪುಡಿಯಾಗಿ ಹೋಯ್ತು. ಕಾಲಿನಿಂದ ಬಂಡಿ ತಾಗಿಸಿದಾಗ ಬಂಡಿ ಪುಡಿ ಪುಡಿಯಾಗಿ ಹೋಯ್ತು. ಅಂಥ ನೀನ್ ಎಂಥ ಕಠಿಣ, ಆವಾಗಲೇ ಅಷ್ಟು ಕಠಿಣ ಆದವನು, ಈಗ ಅತ್ಯಂತ ಕಠಿಣ ಆಗಿಬಿಟ್ಟಿದ್ದಿ ನೀನು. ಅಂಥ ನೀನು ಕಠಿಣವೇ ಆಗಿದ್ದೆ, ಆದ್ರಿಂದ ನಿನ್ನ ಹೃದಯದಲ್ಲಿ ಇರ್ಲಿಕ್ಕೆ ಅದು ಸುತರಾಮ್ ಯೋಗ್ಯ ಅಲ್ಲ ಅಂತ ಗೋಪಿಕಾಸ್ತ್ರ ಹೇಳ್ತಾ ಇದ್ದಾಳಂತೆ. ತಸ್ಯಾಂಗೇ ಮೃದುತಾನ ಯುಕ್ತಿ ಸಹಿತೆ ತಿಟ್ಟೆ ಮುದಾ ಯೋ ವದತ್. ಕೃಷ್ಣ ಅದಕ್ಕಂದಂತೆ, ಅವನು ಯಾವ ಮಾತಿಗೆ ಕೂಡ ಮಣಿಯನವನು, ಸೋಲು ಒಪ್ಪಲ ಇರುವಂಥವನು, ಅವನಿಗೆ ಸೋಲೆ ಇಲ್ಲ. ಅವನು ಹೇಳ್ತಾನೆ, ಹೌದು ಒಪ್ಪಿದೆ, ಗೊತ್ತಿದೆ ನನಗೆ, ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ, ನನಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ ನನಗೆ. ನಾನು ಬಾಲ್ಯದಲ್ಲಿದ್ದಾಗ ಕಾಲಿನಿಂದ ಬಂಡಿಯನ್ನು ಒದ್ದು ಬಂಡಿಯನ್ನು ಪುಡಿ ಮಾಡಿದೆ, ನನಗೆ ಗೊತ್ತು. ಅದು ಯಾಕೆ ಗೊತ್ತು, ಅದು ಯಾಕೆ ಹಾಗಾಯ್ತು ಗೊತ್ತಾ ನಿನಗೆ? ಅದು ನಿನಗೆ ಗೊತ್ತಿಲ್ಲ, ಅದರ ಹಿಂದೆ ಏನಾಯ್ತು ಅಂದ್ರೆ ನಿನಗೆ ಗೊತ್ತಿಲ್ಲ, ಅದನ್ನ ನಾನು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದ. ಕೃಷ್ಣ ಹೇಳ್ತಾನೆ, ಅದರ ಹಿಂದೆ ನನ್ನ ಮನೆಗೆ ಬರ್ತಾ ಇದ್ದೆ ನೀನು, ಕೃಷ್ಣ ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿದೆ, ಅದು ಏನು ಅಂತ ನೀ ನನ್ನನ್ನು ಬಹಳಷ್ಟು ಎತ್ಕೋತಾ ಇದ್ದಿ, ಎತ್ಕೊಂಡು ನಿನ್ನ ಎದೆ ಮೇಲೆ ನನ್ನನ್ನು ಕುಣಿದಾಡಿಸ್ತಾ ಇದ್ದಿ. ಆವಾಗ ನಿನ್ನ ಹೃದಯದಲ್ಲಿದ್ದ ಕಾಠಿಣ್ಯ ಅದೆಲ್ಲ ಕಾಲಿಗೆ ತಾಗಿ ತಾಗಿ ಕಾಲಿಗೆ ಹೋಯ್ತು. ಅದರಿಂದ ಕಾಲ ಮಾತ್ರ ಕಠಿಣ ಆಗಿದೆ, ಅದು ನಿನ್ನ ಹೃದಯ ಸಂಪರ್ಕದಿಂದ. ನಾನು ಬಹಳ ಮೆದು, ನನ್ನ ಹೃದಯ ಅಂತ ಇನ್ನೂ ಮೆದು, ಆದ್ರೆ ನನ್ನ ಹೃದಯದಲ್ಲಿ ಅದು ಇರ್ಲಿಕ್ಕೆ ಯೋಗ್ಯ. ಬಾಲ್ಯೇ ಮಾಂ ಅಧಿರೋಪ್ಯ ವಕ್ಷಸಿ ಶಿಶುಂ ಸನ್ನರ್ತಯಂತ್ಯಾಸ್ತವ ಸ್ಥೂಲೋ ರೋಜ ಸಮಾಗಮೇನ ತದಿತಿ ಪ್ರೌಢಿಂ ಸದ್ಯನ್ಮಮ. ಅಂತಹ ಕೃಷ್ಣ ನಮಗೂ ವಾಕ್ಪಟುತ್ವವನ್ನ ಕೊಡ್ಲಿ, ಪ್ರೌಢಿಮೆಯನ್ನ ಜಾಣ್ಮೆಯನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಾದರಾಜರು. ಅಂತಹ ಕೃಷ್ಣ ಹೀಗೆ ಬದ್ನಾಮ್ಯದ್ಯ ಭವಂತ ಮಂಗಕಿತವಂ, ಒಬ್ಳು ಹೇಳ್ತಾಳಂತೆ ಕೃಷ್ಣ, ಒಬ್ಳು ಮನೆಗೆ ಹೋದ್ನಂತ. ಮನೆಗೆ ಹೋದ ಕ್ಷಣ ಅವಳು ಹೇಳ್ತಾ ಇದ್ದಾಳೆ, ಮೋಸಗಾರ ನೀನು, ವಂಚಕ, ನಿನ್ನನ್ನು ಕಟ್ಟಿ ಹಾಕಿಬಿಡ್ತೇನೆ ಅಂತ ಹೇಳಿದ್ನಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೌದು ನೀ ನನ್ನ ಕಟ್ಟಿ ಹಾಕ್ತಿ, ಅದರಿಂದ ಏನು, ನನ್ನ ಕಟ್ಟಿ ಹಾಕೋದ್ರಿಂದ ಏನು, ಇಲ್ಲ ನಿನ್ನ ಕಟ್ಟಿ ಹಾಕೋದ್ರಿಂದ ನನ್ನ ಮನೆಯಲ್ಲಿರುವಂತ ಹಾಲು ಮೊಸರು ಬೆಣ್ಣೆ ಎಲ್ಲ ಉಳಿಯತ್ತೆ, ಅದ್ ನೀನು ಕಟ್ಟಿ ಹಾಕ್ತೇನೆ. ಹೌದೇ, ನಿನಗೆ ಬಹಳ ಕಠಿಣವಾದಂತ ಹೃದಯ, ನೀನು ಕಟ್ಟಿ ಹಾಕ್ತೇನೆ ಅಂತಂತಿ, ಹಾಲು ಮೊಸರು ಬೆಣ್ಣೆ ಉಳಿಯತ್ತೆ ಅಂತಂತಿ, ಆದ್ರೆ ಹಾಗೆ ಆಗೋದಿಲ್ಲ. ಯಾಕೆ ಗೊತ್ತಾ, ನೀನು ಹೇಗೆ ಕಠಿಣನೋ ಹಾಗೆ ಹಾಲು ಮೊಸರು ಬೆಣ್ಣೆ ಅಲ್ಲ. ನೀ ನನ್ನನ್ನು ಕಟ್ಟಿ ಹಾಕಿದ್ರು ಕೂಡ ಹಾಲು ಮೊಸರು ಬೆಣ್ಣೆ ನನ್ನನ್ನು ಬಿಡೋದಿಲ್ಲ, ನೀನು ಬಿಡಬಹುದು. ನೀನು ಕೃಷ್ಣನಿಗೆ ಹಾಲು ಮೊಸರು ಬೆಣ್ಣೆ ಏನ್ ಬೇಡ ಅಂತ ಬಿಡಬಹುದು, ಆದ್ರೆ ಹಾಲು ಮೊಸರು ಬೆಣ್ಣೆ ಮಾತ್ರ ನನಗೆ ಸಿಕ್ಕೇ ಸಿಗುತ್ತೆ. ಅದು ಹೇಗಾಗತ್ತೆ, ಅದು ಏನಾಗತ್ತೆ, ಅದು ಗೊತ್ತಿಲ್ಲ ನಿನಗೆ, ಅದರದಾಗತ್ತೆ ಅಂದ್ರೆ ಅನೇಕ ರೂಪನ ಸ್ವೀಕಾರ ಮಾಡ್ತೇನೆ, ಅದು ಮತ್ತೊಂದೇನೋ, ಅದನ್ನು ಕೃಷ್ಣ ಸೂಚನೆ ಮಾಡ್ತಾ ಇದ್ದಾನೆ. ಹೀಗಾಗ್ತಾ ಅದೆಲ್ಲವೂ ಕೂಡ ಸ್ನಿಗ್ಧೆ, ನಿನಗೆ ಸ್ನೇಹ ಇಲ್ಲ ಆದ್ರೆ ಅದೆಲ್ಲವೂ ಕೂಡ ಸ್ನಿಗ್ಧ, ಅದಕ್ಕೆ ಸ್ನೇಹ ಇದೆ, ಆದ್ರಿಂದ ಅದೆಲ್ಲವೂ ಕೂಡ ಬಂದು ನನಗೆ ಸೇರುತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೆ ಹೇಳ್ತಾ ಅವರನ್ನ ಜಾಣ್ಮೆಯಿಂದ ಕೃಷ್ಣ ಗೆಲ್ತಾ ಇದ್ದಾನೆ. ಹೀಗೆ ಕೃಷ್ಣ ಅನೇಕ ರೀತಿಯಲ್ಲಿ ಮಾತನಾಡ್ತಾ ಅವರನ್ನ ಮೋಹಿಸ್ತಾ ಇದ್ದಾನೆ. ಅಂತಹ ಕೃಷ್ಣನ ಬಗ್ಗೆ ದೂರನ್ನು ಹೇಳಬೇಕು ಅಂತ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ತತಕ್ಕಣನ್ನೋತು ರಶೋಭಿಪಾದಾ ಸ್ತ್ರೀಯೋ ವಿದಗ್ಧೈರನು ಮೇಯ ಮಧ್ಯಾಹ. ಅಂತಹ ಸ್ತ್ರೀಯರೆಲ್ಲರೂ ಕೂಡ ಕೃಷ್ಣನ ಮನೆಗೆ ಬರ್ತಾ ಇದ್ದಾರೆ, ಬಂದು ಕೃಷ್ಣನ ಬಗ್ಗೆ ದೂರ ಹೇಳಬೇಕು, ಕೃಷ್ಣ ಹೀಗೆ ಮಾಡಿದ, ನಮ್ಮನೇಲಿ ಹೀಗೆ ಮಾಡಿದ ಅಂತ ಹೇಳಬೇಕು ಅಂತ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಬಂದು ಒಬ್ಬೊಬ್ಬರು ಒಂದೊಂದು ಛಾಡಿಯನ್ನು ಹೇಳ್ತಾ ಇದ್ದಾರಂತೆ. ಒಬ್ಬಳು ಹೇಳ್ತಾ ಇದ್ದಾಳೆ, ಏನು ನಿನ್ನ ಮಗ ಎಂಥ ವ್ಯಕ್ತಿ, ಅವನು ಅವನನ್ನ ಎಷ್ಟು ಹಾಲು ಮೊಸರು ಬೆಣ್ಣೆಯನ್ನ ತಿನ್ನಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ, ಕೊನೆಗೆ ಕಳ್ಳತನ ಮಾಡಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ. ಕೊನೆಗೆ ಇಷ್ಟೆಲ್ಲ ಮಾಡಿದಂತ ಕೃಷ್ಣನಿಗೆ, ಕೃಷ್ಣ ನೀ ಹಾಗೆಲ್ಲ ಮಾಡಿದ್ರೆ ನಿನ್ನ ಯಶೋದೆ ನಂದಗೋಪನಿಗೆ ಮಗನೇ ಅಲ್ಲ ಅಂತ ಹೇಳಿದ್ರೆ ನಕ್ಕು ಬಿಡ್ತಾನೆ, ನಕ್ಕು ಬಿಟ್ಟು ಉತ್ತರ ಕೊಟ್ಟು ಓಡಿ ಹೋಗ್ಬಿಡ್ತಾನೆ ಕೃಷ್ಣ ಅಂತ ಹೇಳ್ತಾ ಇದ್ದಾಳೆ. ಸ್ಮಿತೋಲ್ಲ ಸತ್ವಕ್ರಮ ದಾತ್ಸುತಸ್ತೇ, ಮಂದಹಾಸ ಉತ್ತರವನ್ನು ಕೊಡ್ತಾ ಇದ್ದಾಳೆ ಅಂತಂದ್ರೆ ಏನರ್ಥ, ಮಂದಹಾಸ ಉತ್ತರವನ್ನು ಕೊಡ್ತಾ ಅಂತಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ, ಮಂದಹಾಸವನ್ನು ಬೀರಿದ್ರು ಅಂದ್ರೆ ಏನರ್ಥ, ಸಮ್ಮತಿ ಇದೆ ಅಂತ ಅರ್ಥ. ನಂದಗೋಪನ ಮಗನೇ ಅಲ್ಲ ಅಂತ ಹೇಳಿದ್ರೆ ನಕ್ಕು ಬಿಡ್ತಾನೆ ನಿನ್ನ ಮಗ ಅಂತಂದ್ರೆ ನಂದಗೋಪನ, ಏ ಅಲ್ಲ ಹಾಗೆ ಹೇಳ್ಬೇಡ, ನಂದಗೋಪನಿಗೆ ಚಾಡಿ ಹೇಳ್ಬೇಡ, ನಾನು ನಂದಗೋಪನ ಮಗ, ಹಾಗೆ ಅವನಿಗೆ ಸರಿಯಾದಂಥವನು, ನಾನು ಹಿಂಗೆ ಮಾಡೋದಿಲ್ಲ ಅಂತ ಹೇಳ್ಬೇಕು ಇನ್ನೊಬ್ಬರು ಯಾರಾದ್ರೂ ಆಗಿದ್ರೆ. ಅದ್ರ ಕೃಷ್ಣ ಹೇಳ್ತಾನೆ, ಹೇಳ್ಕೋ ನಂದಗೋಪನ ಮಗನಲ್ಲ ಅಂದ್ರೆ ಹೇಳ್ಕೋ, ಸಂತೋಷ ನನಗೆ, ನಾನು ಯಾರು ಮಗನಂತ, ಯಾರದೂ ಮಗನಲ್ಲ ಅಂತ ಅನ್ನೋ ಅಭಿಪ್ರಾಯದಲ್ಲಿ ನಕ್ಕು ಕೃಷ್ಣ ಓಡಿ ಹೋಗ್ತಾನೆ. ಅವನಿಗೆ ಏನು ಉತ್ತರ ಹೇಳಬೇಕು ಅಂತ ಒಬ್ಳು ಹೇಳ್ತಾ ಇದ್ದ. ಇನ್ನೊಬ್ಳು ಹೇಳ್ತಾಳೆ, ನನ್ನ ಮನೆಗೆ ಕೃಷ್ಣ ಬಂದ, ಒಮ್ಮೆ ಪರೀಕ್ಷೆ ಮಾಡಿಸ್ತೀನಿ ನಿನ್ನ ಮಗನಿಗೆ ಏನಾದರೂ. ಅವನ ಉದರದಲ್ಲಿ ಏನಾದ್ರೂ ಭೂತಗೀತ ಹೊಕ್ಕಿದೆಯಾ, ಅವನ ಹೊಟ್ಟೆಳೆ ಭೂತಗೀತ ಹೊಕ್ಕಿದೆಯಾ, ಸ್ವಲ್ಪ ಪರೀಕ್ಷೆ ಮಾಡಿಸು ಅಂತ ಹೇಳ್ತಾನೆ. ಯಾಕೆ? ನಮ್ಮನೆ ಕೃಷ್ಣ ಬಂದ, ನಮ್ಮನೆ ಕೃಷ್ಣ ಬಂದಾಗ ಆವಾಗ ನಾನು ಆಲೋಚನೆ ಮಾಡಿದೆ, ದಿವಸ ಬರ್ತಾನೆ, ದಿವಸ ಸ್ವಲ್ಪ ಹಾಲು ತಗೊಳ್ತಾನೆ, ಮೊಸರು ತಗೊಳ್ತಾನೆ, ಬರೀ ತಗೊಳ್ಳೋದು ತಿಂದ್ರು ಮಾಡಿದಾರಲ್ಲ, ತಾನು ತಿಂತಾನೆ, ಚಲ್ತಾನೆ, ಯಾರಾದ್ರೂ ತಿನ್ನಿಸ್ತಾನೆ, ಅವೆಲ್ಲ ಬರ್ತವೆ ನಮ್ಮನೆಗಳಿಗೆ. ಅದು ಸ್ವಲ್ಪ ಕಿರಿಕಿರಿ, ನಮ್ಮನೇಲಿ ಅವರು ಇವರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಅದು ಸಹನೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ನನಗೆ ಅವನು ಬರಲಿ, ಕೃಷ್ಣ ಬಂದ್ರೆ ಅವನಿಗೆ ಹೊಟ್ಟೆ ತುಂಬಾ ತಿನಿಸ್ ಕಳಿಸ್ಬಿಡೋಣ. ಎಷ್ಟು ಅಂತಂದ್ರೆ ಇನ್ನೊಮ್ಮೆ ಅವನಿಗೆ ತಿನ್ನಬೇಕು ಹಾಲು ಮೊಸರು ಬೆಣ್ಣೆನ ವೈರಾಗಿ ಬರಬೇಕು, ಅಷ್ಟರ ಮಟ್ಟಿಗೆ ತಿನಿಸ್ ಕಳಿಸ್ಬಿಡೋಣ ಅಂತ ಆಲೋಚನೆ ಮಾಡಿದೆ. ಅವನ್ನ ಕರೆದು ಅವನಿಗೆ ಬೇಕಾದಷ್ಟು ಬೆಣ್ಣೆ ತಿನ್ನಿಸಿದೆ, ಕೊಟ್ಟೆ ತಿಂದ, ಮತ್ತಷ್ಟು ಕೊಟ್ಟೆ ತಿಂದ, ಎರಡು ತಟ್ಟೆ ಆಯ್ತು, ಮೂರು ತಟ್ಟೆ, ಎಷ್ಟು ಕೊಡ್ತಂದ್ರೆ ಅಷ್ಟೆಲ್ಲ ತಿಂತಾ ಇದ್ದಾನೆ. ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೋ, ಎಷ್ಟು ತಿಂದರೂ ಕೂಡ ಅವ್ನ ಹೊಟ್ಟೆ ತುಂಬಿತು ಸಾಕು, ಅಮ್ಮ ನನಗೆ ಹೊಟ್ಟೆ ತುಂಬಿತು, ಇನ್ನೊಮ್ಮೆ ಏನಂದ್ರೆ ನಾನು ಕೇಳೋದಿಲ್ಲ, ನನಗೆ ಬೇಡ, ತುಂಬೆ ಕೂಡ ದಯವಿಟ್ಟು ಹೇಳೇ ಇಲ್ಲ. ಮತ್ತೆ ಮರದಿವಸ ಯಥಾ ಪ್ರಕಾರ ನಮ್ಮನೆ ಬರ್ತಾ ಇದ್ದಾನೆ, ಬಂದು ಬೆಣ್ಣೆ ಕೈ ಹಾಕ್ತಾ ಇದ್ದಾನೆ. ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೋ, ಅವನ ಹೊಟ್ಟೆಯಲ್ಲಿ ಏನಾದ್ರು ಭೂತಗೀತಾನ ಹೊಕ್ಕಿದೆಯಾ, ಸ್ವಲ್ಪ ಪರೀಕ್ಷೆ ಮಾಡಿಸು ಅಂತ ಹೇಳ್ತಾ ಇದ್ದಾನೆ. ಇನ್ನೊಬ್ಬಳಿಗೆ ಹೇಳ್ತಾರೆ, ಅಲ್ಲ ನೀವು ಇದಕ್ಕೆ ಏನು ಉಪಾಯಗಳನ್ನು ಮಾಡಬೇಕು, ಯಶೋದ ಹೇಳ್ತಾರೆ, ನೀ ಅದನ್ನೆಲ್ಲ ಬಂದು ನನಗೆ ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ತಾ ಇದ್ರೆ ಕೇವಲ ನೀವು ಉಪಾಯ ಮಾಡಬೇಕು, ಆಲೋಚನೆ ಮಾಡಿ ಹೀಗೆ ಮಾಡಬೇಕು, ಕೃಷ್ಣನಿಂದ ಹೇಗೆ ತಡೆಯಬೇಕು ಅಂತ ಒಂದು ಆಲೋಚನೆ ಮಾಡಬೇಕು ನೀವು. ಅದು ನನ್ನ ಹತ್ರ ಬಂದು ಯಾಕೆ ದೂರನ್ನು ಹೇಳಬೇಕು ಅಂತ ಯಶೋದ ಕೇಳಿದೆ. ಅದಕ್ಕೆ ಹೇಳ್ತಾಳೆ, ಅಮ್ಮ ತಾಯಿ ನಿನ್ನ ಮಗನಿಗೆ ಯಾವ ಉಪಾಯಗಳು ಕೂಡ ಅಂಟೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಯಾಕೆ? ನಮ್ಮ ಮನೆಯಲ್ಲಿ ನಾವೊಂದು ಉಪಾಯ ಮಾಡಿದೆ, ಈ ಉಪಾಯನ ಯಾರೂ ಮಾಡಿರ್ಲಿಕ್ಕಿಲ್ಲ. ನಾನೊಂದು ಉಪಾಯ ಮಾಡಿದೆ, ನಮ್ಮ ದೊಡ್ಡ ಹಂಡೆಯಲ್ಲಿ ಹಾಲಿತ್ತು, ಆ ಹಂಡೆ ಹಾಲನ್ನ ಕಾಯಿಸಿದೆ, ಒಲೆ ಮೇಲೆ ಕಾಯಿಸಿದೆ, ಹಾಲು ಉಕ್ಕು ಬಂತು, ಉಕ್ಕು ಬಂದು ಆದ್ಮೇಲೆ ಇಳಿಸಲಿಲ್ಲ, ಸ್ವಲ್ಪ ಕುದಿತಾ ಇರಲಿಲ್ಲ, ಚೆನ್ನಾಗಿ ಕುದ್ದು ಕುದ್ದದ್ದಾಯ್ತು, ಆದರೂ ಕೂಡ ಹಾಗೆ ಇಟ್ಟಿದೆ. ಯಾಕೆ? ಕೃಷ್ಣ ಬರ್ತಾನೆ ನೋಡಿ, ಕೃಷ್ಣ ಬರೋ ಹೊತ್ತು ಗೊತ್ತು, ಅಲ್ಲ ಕೃಷ್ಣ ಬರೋ ತನಕ ಹಾಲು ಒಲೆ ಮೇಲೆ ಇರಲಿ, ಬಿಸಿ ಬಿಸಿ ಆಯ್ತು ಅಂದ್ರೆ ಅಂತ ಹಾಲನ್ನು ಕುಡಿಲಿಕ್ಕಿಲ್ಲ ಕೃಷ್ಣ ಅಂತ ಹಾಲನ್ನು ಒಲೆ ಮೇಲೆ ಹಂಡೆ ಹಾಲನ್ನು ಹಾಗೆ ಇಟ್ಟಿದ್ದೆ. ಹಾಲನ್ನು ಹಾಗೆ ಇಟ್ಟಿದ್ರೆ ಕೃಷ್ಣ ಬಂದ, ನೋಡಿದ ಅಲ್ಲಿಲ್ಲ ಹಾಲನ್ನು ಗಡಗೆ, ಅದು ಹಂಡೆ ಕಾಣಿಸಲಿಲ್ಲ, ನೋಡಿದ ಒಲೆ ಮೇಲಿತ್ತು, ಓ ಒಲೆ ಮೇಲಿದೆ ಅಂತ ಒಲೆ ಕೈ, ಆ ಒಲೆ ಮೇಲಿರುವಂತ ಹಂಡೆ ಕೈ ಹಾಕಿದ, ಎತ್ತಿದ, ಘಟ ಘಟನೆ ಹಂಡೆ ಹಾಲು ಕುಡಿತಾ ಇದ್ದಾನೆ ಕೃಷ್ಣ. ಕಿಮಸ್ಯ ವಕ್ತ್ರೇ ಜಲ ರಾಶಿ ರಸ್ತೆ, ನಿನ್ನ ಮಗನ ಹೊಟ್ಟೆಯಲ್ಲಿ ಏನಾದ್ರೂ ಸಮುದ್ರ ಏನಾದ್ರೂ ಇದೆಯಾ ಸ್ವಲ್ಪ ನೋಡು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಮಗನ ಹೊಟ್ಟೆಯಲ್ಲಿ ಸಮುದ್ರ ಇದೆಯೋ, ಎಷ್ಟು ಹಂಡೆ ಬಿಸಿ ಬಿಸಿ ಹಾಲನ್ನು ಕುಡಿದ್ರು ಕೂಡ ಅವನಿಗೆ ಏನಾಗ್ಲಿಲ್ಲ, ಸಮುದ್ರ ಏನಾದ್ರೂ ಅವನ ಹೊಟ್ಟೆಯಲ್ಲಿ ಇದೆಯಾ, ಒಡವಾನಲ್ಲ ಬೆಂಕಿ ಉರಿತಾ ಇರತ್ತೆ, ಆದ್ರೂ ಸಮುದ್ರ ಹಾಗೆ ಇರುತ್ತೆ, ಹಾಗೆ ಅವನ ಹೊಟ್ಟೆಯಲ್ಲಿ ಏನಾದ್ರೂ ಸಮುದ್ರ ಇದೆಯೋ ನೋಡು, ಪರೀಕ್ಷೆ ಮಾಡು ಅಂತ. ಇದೆಲ್ಲವೂ ಕೂಡ ಗುಣಧಾರ ಮಾಡ್ತಾ ಇದ್ದಾರೆ. ಅವನೇನ ಹೀಗೆ ಅಂತ ಹೇಳ್ತಾ ಸಮುದ್ರ ಇದೆಯೋ ಅಂತ ಹೇಳಿದ್ರೆ, ಸಮುದ್ರ ಸಪ್ತ ಸಮುದ್ರಗಳು ಕೂಡ ಭಗವಂತನ ಉದರದಲ್ಲಿದೆ ಅಂತ ಅನ್ನೋದನ್ನ ಗೋಪಿಕಾಸ್ತ್ರ ಹೇಳ್ತಾ ಇದ್ದಾರೆ. ಕಿಮಸ್ಯ ಭೂತಾನಿ ವಸಂತಿ ಕುಕ್ಷ, ಭೂತಗಳಿವೆ ಅನ್ನೋದ್ರ ಭೂತಗಳಿವೆ ಅಂತ ಅರ್ಥ. ಗೋಪಿಕಾಸ್ತ್ರೀಯರು ಇವೆಯೋ ಏನು ಪರೀಕ್ಷೆ ಮಾಡುವಂತ ಆಕ್ಷೇಪ ಮಾಡಿದ್ದಲ್ಲ, ಭಗವಂತನ ಉದರದಲ್ಲಿ ಇದೆ ಅಂತ ಅನ್ನೋದನ್ನ ನಿಂದಾಸ್ಥಿತಿಯಾಗಿ ಹೇಳ್ತಾ ಇದ್ದಾರೆ. ಭಗವಂತನ ಉದರದಲ್ಲಿ ಇದೆ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭೂಂಕ್ತೆ ವಿಶ್ವಭೋವ್ಯಯ. ಆದ್ದರಿಂದ ದೊಡ್ಡ ಭೂತ ಭಗವಂತ, ಮಹದ್ಭೂತ ಅಂತ ಅಂತ ಕರಿತಾ ಇರ್ತಾರೆ. ಅನೇಕ ಭೂತಗಳೇನಿವೆ, ಆ ಭೂತಗಳನ್ನೆಲ್ಲ ನುಂಗಿ ಹಾಕುವ ಮಹದ್ಭೂತ ಭಗವಂತ, ಅದರಿಂದ ಅವನ ಉದರದಲ್ಲಿ ಅನೇಕ ಭೂತಗಳೇ ಇವೆ ಅನ್ನೋದನ್ನ ಗೋಪಿಕಾಸ್ತಿ ಇನ್ನೊಬ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ಇನ್ನೊಬ್ಬರು ಹೇಳ್ತಾರೆ, ಗೃಹೇ ಗೃಹೇಯಂ ನವನೀತ ದುಗ್ಧದಧೀನ ಸರ್ವಾಣ್ಯಪಹೃತ್ಯ ಭುಂಕ್ತೆ ತಥಾಪಿ ತೃಪ್ತಿಂ ನಸುತಸ್ತವೈತಿ ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ ಉಲೂಖಲೇತಂ ಯದಿ ಬಂಧಯಾಮಃ ನಯೇತ್ತದೋಲೂಖಲಮೇವ ಬಾಲಃ ಧ್ರುವಂ ಗೃಹಸ್ತಂಭ ವರೇ ನಿಬದ್ಧಃ ಗೃಹಾಣ್ಯ ಸೋಪಾತಯಿತುಂ ಸಮರ್ಥಃ. ಅದಕ್ಕೆ ಯಶೋಧೆ ಹೇಳ್ತಾಳೆ, ನಿಮ್ಮ ಮನೇಲಿ ಕೃಷ್ಣ ಹಾಗೆ ಮಾಡ್ತಾರಲ್ಲ, ಒಂದು ಕೆಲಸ ಮಾಡಿ, ನೀವು ಕೃಷ್ಣ ಹಾಗೆ ಮಾಡಿದ ಕ್ಷಣ ನೀವು ನೋಡ್ತಿರಲ್ಲ, ನೋಡಿ ಸುಮ್ಮನೆ ಕೊಡ್ತೀನಿ, ಅವನು ಹಿಡೀರಿ, ಹಿಡಿದು ಅವನು ಕಟ್ಟಿ ಹಾಕಿರಿ, ನಾನು ಅವನು ಬಂದು ವಿಚಾರಿಸ್ತೆ. ನಾನು ಕೇಳಿದ್ರೆ ಅವನು ಕಳತನ ಮಾಡಲಿಲ್ಲ, ತಿನ್ನಲಿಲ್ಲ, ಮಾಡಲಿಲ್ಲ ಅಂತ ಹೇಳ್ತಾನೆ. ನೀವು ನೋಡಿದ್ರೆ ಹಾಗೆ ಮಾಡಿದ ಹೀಗೆ ಮಾಡಿದ ನೀವು ಹೇಳ್ತೀರಿ, ನಾನು ನಂಬೋದು ಯಾರನ್ನ, ನಿಮ್ಮನ್ನು ನಂಬಬೇಕು ಅವನು ನಂಬಬೇಕು. ಆದ್ರಿಂದ ಒಂದು ಕೆಲಸ ಮಾಡಿ, ಅವನು ಹಾಗೆ ಮಾಡಿದಾಗ ನಿಮ್ಮ ಮನೆಗೆ ಬಂದಾಗ ಅವನು ಕಟ್ಟಿ ಹಾಕಿ. ಯಾಕೆ? ಯಾವಾಗಲೂ ನಮ್ಮನೇಲಿ ಇರ್ತಾನೆ ಕೃಷ್ಣ, ನೀವು ಹೇಳೋದೆಲ್ಲ ಬರೀ ಸುಳ್ಳೆ. ಯಾಕೆ? ನಮ್ಮನೇಲಿ ಇರ್ತಾನೆ ಕೃಷ್ಣ, ನನ್ನ ಮಗನ್ ನೋಡಿ ನಿಮ್ಗೆ ಸ್ವಲ್ಪ ಆಗೋದಿಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಿ ಅಂತ ಯಶೋದೆ ಚೆನ್ನಾಗಿ ಅವ್ರನ್ನ ಬೈತಾ ಇದ್ದಾಳೆ. ಬೈದೆ ಅದಕ್ಕೊಬ್ಳು ದೂರದಲ್ಲಿದ್ದವ್ರು ಬರ್ತಾಳೆ, ಏನಮ್ಮ ಏನ್ ಹೇಳ್ತೀನಿ ನಿನ್ನ ಮಗನ ಬಗ್ಗೆ, ನಿನ್ನ ಮಗನ ಪೌರುಷ, ಈ ಕಟ್ಟಾಕ ಉಪಾಯ ಇದೆಯಲ್ಲ ಅದನ್ನ ನಾನು ಮಾಡಿದ್ದೇನೆ ಅಂತ ಹೇಳ್ತಾಳೆ. ಕಟ್ಟಾಕ ಉಪಾಯ ಏನ್ ಹೇಳ್ತಾ ಇದ್ದೀಯಲ್ಲ ಅದನ್ನ ನಾನು ಮಾಡಿದೆ. ನಮ್ಮ ಮನೆ ಕೃಷ್ಣ ಬಂದ, ಕೃಷ್ಣ ಬಂದಾಗ ಬೆಣ್ಣೆ ಕದ್ದ, ನನಗೆ ಸಿಕ್ಕ, ಹಿಡಿದೆ, ಹಿಡಿದವಳು ನಾನು ಅವಳನ್ನ ಒರಳು ಕಲ್ಲಿ ಕಟ್ಟಿ ಹಾಕಿದೆ. ನಮ್ಮಲ್ಲಿ ದೊಡ್ಡ ಒರಳು ಕಲ್ಲಿ, ನಿನಗೆ ಗೊತ್ತಿದೆ ಅಲ್ಲ, ನಮ್ಮಲ್ಲಿ ದೊಡ್ಡ ಒರಳು ಕಲ್ಲು, ಅದನ್ನ ನನ್ನ ಕೈಯಲ್ಲಿ ಎಳಿಲಿಕ್ಕಾಗೋದ್ರೆ ನಮ್ಮ ಯಜಮಾನ ಕರಿತೇನೆ, ಸ್ವಲ್ಪ ಬಂದ್ರೆ ಅದನ್ನ ಸ್ವಲ್ಪ ಎಳದಲ್ಲಿ ಇಡ್ರಿ ಅಂತ. ಅಂತ ಒರಳು ಕಲ್ಲು ಭಯಂಕರ ಭಾರದ ಒರಳು ಕಲ್ಲು ನಮ್ಮ ಮನೆಯಲ್ಲಿದೆ. ಆ ಭಾರದ ಒರಳು ಕಲ್ಲಿಗೆ ನಾನು ನಿನ್ನ ಮಗನ ಕಟ್ಟನ್ನು ಕಟ್ಟಿ ಹಾಕಿದೆ. ಕಟ್ಟಿ ಹಾಕಿ ನಾನು ಒಳಗಡೆ ಹೋದೆ. 10 ನಿಮಿಷ ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಒರಳು ಕಲ್ಲಲ್ಲಿ ಇರಲಿಲ್ಲ. ನೋಡಿದ್ರೆ ದರ ದರ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅಂಗಡಕ್ಕೆ ಹೋಗ್ಬಿಟ್ಟಿದ್ದಾರೆ ಕೃಷ್ಣ. ಆವಾಗ ನಾನು ಹಬ್ಬ ಅಂತಂದೆ, ಮೊದಲು ಆ ಒರಳು ಕಲ್ಲಿಂದ ಕಟ್ಟನ್ನು ಬಿಡಿಸಿದೆ. ಕೃಷ್ಣ ಏನ್ ಬೇಕಾದ್ ಮಾಡ್ಕೊಳಪ್ಪ ಅಂತ ಹೇಳಿಬಿಟ್ಟೆ. ನಾನು ಯಾಕೆ ಗೊತ್ತಾ, ನೀನ್ ಹೇಳುವಂತೆ ಕಂಬಕ್ಕೆ ಕಟ್ಟಾಕು ಅಂತ ಹೇಳಿದಿರ, ಒರಳು ಕಲ್ಲಿ ಕಟ್ಟಿ ಹಾಕಿದೆ ಪುಣ್ಯ. ಒರಳು ಕಲ್ಲನ್ನು ಎಳ್ಕೊಂಡು ಹೋದ, ಏನಾಗಲಿಲ್ಲ. ಧ್ರುವಂ ಗ್ರಹಸ್ತಂಭ ಮರೇ ನಿಬದ್ಧ, ಕಂಬಕ್ಕೆ ಏನಾದ್ರು ಕಟ್ಟಿ ಹಾಕಿದ್ರೆ ಕಂಬ ನಡ್ಕೊಂಡು ಹೋಗಿದ್ರೆ ಮರಿ ಬಿದ್ದಿದ್ರು ನಮ್ಗತಿ. ಹೀಗೆ ಆ ಕೃಷ್ಣನ ಮಹಿಮೆಯನ್ನು ಏನಂತ ಹೇಳೋಣ. ಆದ್ದರಿಂದ ನಿನ್ನ ಮಗ ಅತ್ಯಂತ ಅದ್ಭುತ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾಳೆ, ಏ ಬರೀ ಹೀಗೆ ಮಾಡಿದ ಹಾಗೆ ಮಾಡಿದ ಅಲ್ಲ, ಬರೀ ಹಾಲು ಮೊಸರು ಬೆಣ್ಣೆಯನ್ನು ಕುದ್ಕೊಂಡು ಹೋದ್ರೆ ಕುಡೀರಿ ಕೃಷ್ಣ ಸಂತೃಪ್ತನಾಗಿರ್ಲಿ ಅಂತ ನಾವು ತೃಪ್ತರಾಗ್ತೇವೆ. ಆದ್ರೆ ನಿನ್ನ ಮಗ ಅಟ್ಟೆ ಮಾಡೋದಿಲ್ಲ, ಅವನು ಬರ್ತಾನೆ, ಬಂದು ಅವನೇನ್ ಮಾಡ್ತಾನೆ, ಸರಸರನೆ ಹಟ್ಟಿ ಹೋಗ್ತಾನೆ. ಹಟ್ಟಿಗೆ ನಾವಿನ್ನೂ ಎದ್ದು ನಾವಿನ್ನೂ ಸ್ವಲ್ಪ ಹಾಲು ಕರಿಬೇಕಷ್ಟೇ. ಹಾಲು ಕರಿಯೋ ಮೊದಲೇ ಹೋಗ್ತಾನೆ, ಕರುಗಳನ್ನೆಲ್ಲ ಬಿಚ್ಚಿ ಹಾಕ್ತಾನೆ. ಕರುಗಳನ್ನೆಲ್ಲ ಬಿಚ್ಚಿ ಹಾಕಿದ ತಕ್ಷಣ ಕರುಗಳೆಲ್ಲ ಓಡಿ ಹೋಗ್ತವೆ, ಹಾಲನ್ನೆಲ್ಲ ಕುಡಿದ್ಬಿಡ್ತವೆ. ನಾವು ಮನೆಯಲ್ಲಿ ಹೋದ್ರೆ ಹಾಲು ಕರಿಬೇಕು ಅಂತ ಹೋದ್ರೆ ಒಂದ್ ತೊಟ್ಟು ಹಾಲು ಕೂಡ ನಮಗೆ ಸಿಗೋದಿಲ್ಲ, ದೇವರ ಅಭಿಷೇಕ ಒಂದ್ ಸ್ವಲ್ಪ ಕೂಡ ಹಾಲು ಸಿಗೋದಿಲ್ಲ. ಏನ್ ಮಾಡೋಣ, ಹೀಗೆಲ್ಲ ಮಾಡ್ತಾನೆ. ನಾವು ಕೇಳಿದ್ರೆ ಯಾಕೋ ಕೃಷ್ಣ ಹೀಗೆಲ್ಲ ಮಾಡ್ತೀವಿ ಅಂತಂದ್ರೆ, ಸ್ವಭಾವ ಇತ್ಯುತ್ತರ ಮುತ್ತರಜ್ಞ. ಏನ್ ಮಾಡೋದು, ಕಟ್ಟನ ಮಿಚ್ಚೋದೇ ನನ್ನ ಸ್ವಭಾವ ಅಂತ ಹೇಳ್ತಾರೆ, ಓಡಿ ಹೋಗ್ತಾನೆ ಅಂತ. ಕಟ್ಟನ ಮಿಚ್ಚೋದೇ ಕೃಷ್ಣ ಸ್ವಭಾವ, ಸಂಸಾರದ ಕಟ್ಟನ್ನು ಬಿಚ್ಚೋನು, ಅವನು ಕಟ್ಟನ್ನು ಬಿಚ್ಚುತ್ತಾ ಇದ್ದಾನೆ. ಮಕ್ಕಳು ಮಲಗಿದ್ರೆ ಆ ಮಕ್ಕಳು ಮಲಗಿದ್ರೆ ಚೂಳಿ ಎಬ್ಬಿಸೋಗ್ತಾನೆ. ನಾವು ಮಕ್ಕಳು ಮಲಗಿವೆ ಸ್ವಲ್ಪ ಆನಂದ ನಮ್ಮ ಮನೆ ಕೆಲಸ ಮಾಡ್ಕೊಳ್ಳೋಣ, ಆಮೇಲೆ ಮಕ್ಕಳು ಎದ್ರೆ ಮನೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ನಮ್ಮ ಮನೆ ಕೆಲಸದಲ್ಲಿದ್ರೆ ಬರ್ತಾನೆ ಕೃಷ್ಣ, ಎಲ್ಲಿದ್ದು ಬರ್ತಾನೆ ಗೊತ್ತಿಲ್ಲ. ಬಂದವನ ಮಕ್ಕಳನ್ನೆಲ್ಲ ಚೂಡ್ತಾನೆ, ಎಬ್ಬಿಸ್ತಾನೆ, ಮಕ್ಕಳೆಲ್ಲ ಗೊಳೋ ಕಂಡಿಕ್ಷನ್ ಮಾಡ್ತಾನೆ, ಹಾಗೆ ಅಳಿಸಿ ಹೋಗ್ತಾನೆ. ಯಾಕೆ ಅಂತ ಕೇಳಿದ್ರೆ ಮಲಗಿದವ್ರನ್ನ ಎಬ್ಬಿಸೋದೇ ನನ್ನ ಸ್ವಭಾವ ಅಂತ ಹೇಳ್ತಾನೆ ಕೃಷ್ಣ. ಇದು ಅವನ ಉತ್ತರ ಆಗಿದೆ, ನಾವ್ ಏನ್ ಮಾಡೋಣ ಅಂತ ಹೇಳ್ತಾ ಇದ್ದ. ಇನ್ನೊಬ್ರು ಹೇಳ್ತಾಳೆ, ನಾನು ದೇವ್ರ ಮನೆಯಲ್ಲಿ ಇಟ್ಟಿದ್ದೆ ಪಂಚಾಮೃತ ಅಭಿಷೇಕಕ್ಕೆ ಅಂತ ಹಾಲು ಮೊಸರು ತುಪ್ಪ ಅದನ್ನೆಲ್ಲ ಇಟ್ಟಿದ್ರೆ ಕೃಷ್ಣ ಬಂದವನು ಏನ್ ಮಾಡ್ತಾನೆ, ಅವನೆಲ್ಲ ಹಾಲನ್ನು ಕುಡಿದ ಮೊಸರನ್ನು ಕುಡಿದ, ಅಲ್ಲೋ ಕೃಷ್ಣ ದೇವರ ನೈವೇದ್ಯಕ್ಕೆ ಇಟ್ಟಿದ್ದೇನೋ, ದೇವರ ಅಭಿಷೇಕ ಇಟ್ಟಿದ್ದೇನೋ ಅಂತ ಹೇಳಿದ್ರೆ ನಕ್ಕು ಓಡಿ ಹೋಗ್ತಾನೆ. ನಿನ್ನ ಮಗ ದೇವರ ಭಕ್ತ ಅಲ್ಲ ಕಣೆ ಅಂತ ಇನ್ನೊಬ್ಳು ಬಂದು ಯಶೋದೆಗೆ ದೂರನ್ನು ಕೊಡ್ತಾ ಇದ್ದಾಳೆ. ದೇವರ ಭಕ್ತ ಏನು ಸಾಧ್ಯ ಹೇಳಿ. ಆದ್ದರಿಂದ ನಸುತಸ್ತಮ ಭಕ್ತ ದೇವಭಕ್ತ ದೇವರ ಭಕ್ತನಲ್ಲ ಅಂತ ಇನ್ನೊಬ್ಳು ಆಕ್ಷೇಪವನ್ನು ಮಾಡ್ತಾ ಇದ್ದಾಳೆ. ಈಗ ಒಬ್ರು ಒಂದೊಂದು ರೀತಿಯಲ್ಲಿ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ ಕಟ್ಟಿನ ಬಗ್ಗೆ. ಇನ್ನೊಬ್ಳು ಹೇಳ್ತಾಳೆ, ಮಂತ್ರಾತ್ಮ ಸ ಕವಾಟ ಮಾಶೂರಿತಂ ಕರ್ತುಂ ಸಮರ್ಥೋ ವ್ರತ ಬಂಧಂ ನಿತ್ಯ ವಿಮುಕ್ತಿದೋ ರಚಯಿತುಂ. ಕೃಷ್ಣ ಅವನ ಬಗ್ಗೆ ದೂರನ್ನು ಹೇಳ್ತಾ ಇದ್ದಾಳೆ. ಇನ್ನೊಬ್ಳು, ಮಂತ್ರಾತ್ಮ ನಿನ್ನ ಮಗ ಮಾಯಾವಿ ಇದ್ದಾನೆ ಅಂತ. ಯಾಕೆ ನನ್ನ ಮನೆಗೆ ಬಂದ? ಅವಳೊಬ್ಳು ಅದ್ಭುತವಾದ ಉಪಾಯ ಮಾಡಿರ್ತಾಳೆ. ಏನು ಉಪಾಯ ಮಾಡಿರ್ತಾಳೆ? ಮನೆಗೆ ಬೀಗ ಹಾಕಿಟ್ಟಿರ್ತಾಳೆ. ಮನೆಯೊಳಗೆ ಹಾಲು ಮೊಸರು ಬೆಣ್ಣೆಯನ್ನೆಲ್ಲ ಇಟ್ಟು ಬೀಗ ಹಾಕಿರ್ತಾಳೆ. ಅವಳಿಗೆ ಅವಳ ಮನೆ ಪಕ್ಕದಲ್ಲಿ, ಕೆಲವರ ಮನೆಗಳಲ್ಲಿ ಹಾಗೆ ಸವಲತ್ತು ಇರುತ್ತೆ, ಮನೆ ಪಕ್ಕದಲ್ಲಿ ಇನ್ನೊಂದು ಕೋಣೆ ಇರುತ್ತೆ, ಆ ಮನೆ ಬಾಗಿಲ ಹೊರಗಡೆ ಇನ್ನೊಂದು ಕೋಣೆ ಇರುತ್ತೆ. ಅವಳು ಆ ಬಾಗಿಲಿನ ಒಳಗೆ ಬಾಗಿಲನ್ನ ಸ್ವಲ್ಪ ತೆಗೆದುಕೊಂಡು ಕೃಷ್ಣ ಬರ್ತಾನೆ, ಬೀಗ ನೋಡ್ತಾನೆ, ಬೀಗ ನೋಡಿ ಹಾಗೆ ಹೋಗ್ತಾನೆ ಅನ್ನೋದನ್ನ ನೋಡ್ತಾ ನಿಂತ್ಕೊಂಡಿದ್ದಾಳಂತ. ಕೃಷ್ಣ ಬರ್ತಾನೆ, ಅದ್ ಬೀಗ ನೋಡಿ ಹೋಗ್ತಾನೆ ಅಂತ ನೋಡ್ತಾ ನಿಂತಿದ್ದಾಳಂತ. ಕೃಷ್ಣ ಬಂದ, ಯಥಾ ಪ್ರಕಾರ ನೋಡಿದ, ಬೀಗ ನೋಡಿದ, ಓಹೋ ಬೀಗ ನೋಡಿ ಹೊರಟ ಕೃಷ್ಣ ಅಂತ ನೋಡಿದ. ನೋಡಿ ಅಕ್ಷರ ಬೀಗ ತೆರೆದುಕೊಂತು, ಆಶ್ಚರ್ಯ ಆಯ್ತು. ಈ ಬೀಗ ತೆರೆದುಕೊಂತಲ್ಲ, ಇನ್ನೇನಪ್ಪ ಮಾಡ್ದೆ ಕೃಷ್ಣ, ಬಾಗಿಲು ತೆರೆಕೊಂತು, ನಾನು ಬಾಗಿಲಿಂದ ಹೀಗೆ ಮೆತ್ತಿ ನೋಡ್ತಾ ಇದ್ದೆ, ನನ್ನ ಕೈ ಏನೋ ಬೀಗ ಹಿಡಿದುಕೊಂಡಾಗಾಯ್ತು, ಜೋರ ರಭಸವಾಗಿ ಎಳೆದಂತ ಬಾಗಿಲು ಹಾಕೊಂತು. ಅದೇನು ಬೀಗ ಆ ಮನೆಗೆ ಹಾಕಿತ್ತಲ್ಲ, ಆ ಬೀಗ ನಾನಿದ್ದ ಕೊಣೆ ಹಾಕೊಂತು. ಮಂತ್ರಾತ್ಮದ ಕವಾಟ ವಾಶ ವಿರುತಂ ಕರ್ತುಂ ಸಮರ್ಥೋ ರಥ ಬಂಧಂ ನಿತ್ಯ ವಿಮುಕ್ತಿದೋ ರಚಯಿತುಂ. ಬಂಧನ ಇದ್ದಲ್ಲೇ ಬಂಧನ ಬಿಡಿಸ್ತಾನೆ, ಬಂಧನ ಇಲ್ಲದೇ ಇದ್ದಲ್ಲೇ ಬಂಧನವನ್ನ ಹಾಕ್ತಾನೆ. ಹೀಗೆ ಮಾಡ್ತಾ ಇದ್ದಾನೆ ಕೃಷ್ಣ. ಅವನಿಗೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ಇನ್ನೊಬ್ಳು ಹೇಳ್ತಾಳೆ ಕೃಷ್ಣ ಅಲ್ಲಿ ಬೆಣ್ಣೆ ಕದಿಲಿಕ್ಕೆ ಅಂತ ಹೋದ. ನಾನು ಹಿಂದೆಯಿಂದ ಮೆಚ್ಚಲು ಹೋದೆ, ನನ್ನ ಕಾಲಿನಲ್ಲಿ ಗೆಜ್ಜೆ ಕಲಮಲ್ಲಿ ತೆಗೆದಿಟ್ಟುಬಿಟ್ಟಿದ್ದೆ. ಗೆಜ್ಜೆ ಸಪ್ಪಳಕ್ಕೆ ಕ್ರೆಟ್ಟನೆ ಗೊತ್ತಾಗತ್ತೆ ಅಂತ ಗೆಜ್ಜೆಯನ್ನು ತೆಗೆದಿಟ್ಟು ನಾನು ಮೆತ್ತಗೆ ಹಿಂದಿನಿಂದ ಹೋಗ್ತಾ ಇದ್ದೆ. ಹೋದವಳು ಕೃಷ್ಣ ಅಲ್ಲಿ ಇದ್ದಾನೆ, ಅವನು ಹಿಡಿಯೋಣ ಅಂತ ಹೋಗ್ತಾ ಇದ್ದೆ. ನಾನು ಇನ್ನೇನು ಹತ್ತಿರ ಹೋಗಬೇಕು, ಅಲ್ಲಿ ತನಕ ನಾನು ಹತ್ತಿರ ಬರೋ ತನಕ ಬೆಣ್ಣೆ ತಿಂತಾನೇ ಇದ್ದ. ನಾನು ಇನ್ನೇನು ಮೂರು ಹೆಜ್ಜೆ ಇದ್ದೇನೆ, 4 ಹೆಜ್ಜೆ ಆಯ್ತು, 3 ಹೆಜ್ಜೆ ಇನ್ನೇನು ಕೃಷ್ಣ ಹಿಡಿಬೇಕು, ಅಷ್ಟೊಂದು ತಕ್ಷಣ ಹಾರ್ತಾ ಇದ್ದಾನೆ. ಹಿಂತಿರುಗಿ ನೋಡ್ಲಿಲ್ಲ, ತಿರುಗಿ ಹಿಂತಿರು ನೋಡಿ ಇಲ್ಲಿದ್ದಾಳೆ ಅಂತ ನೋಡ್ಲಿಲ್ಲ, ಏನನ್ನೇ ಇಲ್ಲ, ಹಾಗೆ ಓಡಿ ಹೋಗ್ತಾ ಇದ್ದಾನೆ. ಸವಿಶ್ವತಶ್ಚಕ್ಷುರಿ ವಾಸ್ತಿ ಬಾಲಕಃ, ನಿನ್ನ ಮಗ ವಿಶ್ವತಶ್ಚಕ್ಷು ಅಂತಿದ್ದಾನೆ. ಅವನಿಗೆ ಹಿಂದೆ ಬಂದದ್ದು ಗೊತ್ತಾಗತ್ತೆ, ಮುಂದೆ ಬಂದದ್ದು ಗೊತ್ತಾಗತ್ತೆ, ಎಲ್ಲಿಂದ ಬಂದದ್ದು ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೆ. ಅಂದ್ರೆ ಭಗವಂತನ ವಿಶ್ವತಶ್ಚಕ್ಷು ಅಂತ ವರ್ಣನೆ ಮಾಡ್ತಾ ಇದ್ದಾಳೆ. ಇನ್ನೊಬ್ಳು ಹೇಳ್ತಾಳೆ, ನಾನು ನಮ್ಮ ಮನೆಯಲ್ಲಿ ಹಾಲು ಮೊಸರನ್ನು ಎಲ್ಲಿಟ್ಟಿದ್ದೆ, ಕತ್ತಲು ಕೊಣೆಯಲ್ಲಿ ಇಟ್ಟಿದ್ದೆ. ಕತ್ತಲು ಕೊಣೆ ಅಂತ ಹಿಂದಿನ ಕಾಲದ ಮನೆಗಳಲ್ಲಿ ಇರ್ತಾ ಇತ್ತು, ಅಲ್ಲಿ ದೀಪ ಹಚ್ಚಿದರೆ ಬೆಳಕು, ಇಲ್ಲಾಂತಂದ್ರೆ ಸೂರ್ಯನ ಬೆಳಕು ಯಾವ ಕ್ರಮದಲ್ಲೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಕೋಣೆಗಳು ಕತ್ತಲ ಕೋಣೆಗಳು ಅಂತ. ಅದೆಲ್ಲ ಸ್ವಲ್ಪ ಬಾಣಂತನಕ್ಕೆ ಇದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗಿದೆ ಅಂತ ಅಂತಹ ಕೋಣೆಗಳನ್ನೆಲ್ಲ ಇಡ್ತಾ ಇತ್ತು. ಅಂಥ ಕೋಣೆ ಕತ್ತಲ ಕೋಣೆ ನಾನು ಹಾಲು ಮೊಸರನ್ನು ಇಟ್ಟಿದ್ದೆ. ಅಂಥ ಕೋಣೆಯಲ್ಲಿ ಇಟ್ಟ ಕೃಷ್ಣ ಬಂದ, ದೀಪ ಹಚ್ಚಿಲ್ಲ, ಯಾವ ದೀಪನೂ ಇಲ್ಲ. ಬಂದವನು ನೇರವಾಗಿ ಬಂದ, ಎಡುವಲಿಲ್ಲ, ಮುಕ್ಕರಿಸಲಿಲ್ಲ, ಹುಡುಕಲಿಲ್ಲ, ಏನು ಮಾಡಿದ, ನೇರವಾಗಿ ಆ ಹಾಲಿನ ಪಾತ್ರೆ ಕೈ ಹಾಕಿದ, ಕಟಕಟನೆ ಹಾಲು ಕುಡಿದ, ಪಕ್ಕದಲ್ಲಿ ಬೆಣ್ಣೆ ಇತ್ತು, ಬೆಣ್ಣೆನೆಲ್ಲ ತಿಂದ. ಬಿಭರ್ತಿ ಬಾಲಸ್ತವ ಪುಷ್ಪವಂತೂ, ನಿನ್ನ ಮಗನ ಕಣ್ಣಿನಲ್ಲಿ ಸೂರ್ಯಚಂದ್ರನಿದ್ದಾರೆ ನೋಡಿ ಕಣೆ, ಅವನ ನಿನ್ನ ಮಗನ ಕಣ್ಣಿನಲ್ಲಿ ಅವನು ಬರ್ತಾನೆ ನೋಡ್ತಾನೆ ಎಲ್ಲ ಕಾಣಿಸ್ತದೆ ಅವನಿಗೆ, ಅವನಿಗೆ ಇಂಥದ್ದಿಲ್ಲ ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ, ಅವನ ಕಣ್ಣಿನಲ್ಲಿ ಸೂರ್ಯಚಂದ್ರನಿದ್ದಾರೆ ಅಂತ ವಿಶ್ವದೇವನಿಗೆ ಹೇಳ್ತಾ ಇದ್ದಾನೆ. ಚಕ್ಷೋಹ ಸೂರ್ಯ ಅಜಾಯತ, ಭಗವಂತನ ಕಣ್ಣಿನಿಂದ ಸೂರ್ಯ ಹುಟ್ಟಿದಂಥವನು, ಸೂರ್ಯಚಂದ್ರನು ಭಗವಂತನ ಕಣ್ಣಿನಲ್ಲಿ ಇದ್ದಾರೆ ಅಂತನ್ನುವ ತಾತ್ವಿಕ ಪ್ರಮೇಯವನ್ನ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ಒಬ್ಬೊಬ್ಬರು ಮುಂದೂರನ್ನು ಹೇಳ್ತಾ ಇದ್ದಾರೆ. ಭಾವಿ ವಿಮುಕ್ತಿ ಬೀಜಂ ವಾದರಾಜರು ಹೇಳ್ತಾರೆ, ಇಷ್ಟೆಲ್ಲ ಹೇಳಿದ್ ಯಾಕೆ ಅಂದ್ರೆ ಭಾವಿ ವಿಮುಕ್ತಿ ಬೀಜಂ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಬೈದದ್ದಲ್ಲ, ಭಗವಂತನ ಬಗ್ಗೆ ಚಾಡಿ ಹೇಳಿದ್ದಲ್ಲ, ಅದೆಲ್ಲವೂ ಕೂಡ ಏನು ಅಂತಂದ್ರೆ ಭಾವಿ ವಿಮುಕ್ತಿ ಬೀಜಂ, ಮುಂದೆ ಆಗುವಂತಹ ಮೋಕ್ಷಕ್ಕೆ ಬೀಜವನ್ನು ಬಿತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಭಗವಂತನ ಗುಣಗಾನ ಮಾಡಿದರೆ ಭಗವಂತ ಅನುಗ್ರಹ ಮಾಡ್ತಾನೆ, ಗಾನ ಮಾಡಿದರೆ ಭಗವಂತನೇ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಇದೆಲ್ಲ ಕೂಡ ಗುಣಗಾನ, ಅವರು ಮಾಡಿದ್ದೆಲ್ಲ ಕೂಡ ಗುಣಗಾನ. ಆದ್ದರಿಂದ ಮುಂದೆ ಸಿಗಬೇಕಾದ ಮೋಕ್ಷಕ್ಕೆ ಬೀಜವನ್ನು ಬಿತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಗೋಪಿಕಾಸ್ತ್ರೀ ಎಲ್ಲರೂ ಕೂಡ ಕೃಷ್ಣನ ಬಗ್ಗೆ ದೂರನ್ನು ಹೇಳುವ ಮುಖಾಂತರ ಅವನ ಬಗ್ಗೆ ಕೊಂಡಾಡ್ತಾರೆ. ಇನ್ನೊಂದು ಉದ್ದೇಶ ಅವರಿಗೆ ಯಶೋಧೆಗೆ ಹೋಗಿ ಚಾಡಿ ಹೇಳಬೇಕು ಅನ್ನೋದಕ್ಕಿಂತ ಇನ್ನೊಮ್ಮೆ ಅಲ್ಲಿಗೆ ಹೋಗಬೇಕು. ಯಾಕೆ ಅಂದ್ರೆ ಕೃಷ್ಣ ಮನೆಯಲ್ಲಿ ಬಂದು ಬೆಣ್ಣೆ ತಿಂದು ಹೋಗಿ ಆಗಿದೆ, ಮತ್ತೆ ಇವತ್ತು ಕೃಷ್ಣ ದರ್ಶನ ಆಗೋದಿಲ್ಲ, ತಮ್ಮ ಮನೆಗೆ ಆಗೋದಿಲ್ಲ, ಅದಕ್ಕೆ ಮತ್ತೆ ಇನ್ನೊಮ್ಮೆ ಹೋಗಿ ಕೃಷ್ಣ ನೋಡ್ಕೊಂಡು ಬರೋಣ ಅಂತ ಅಪೇಕ್ಷೆ. ಕೃಷ್ಣ ನೋಡಬೇಕು, ಅವನು ಮುದ್ದಾಡಬೇಕು ಅಂತ ಅಪೇಕ್ಷೆ, ಅದಕ್ಕೆ ಯಶೋಧೆ ಹತ್ತಿರ ಬರಬೇಕಂತ ಬಂದು ಹೇಳಬೇಕಂತ. ಅಲ್ಲಿ ಕೃಷ್ಣ ಇರ್ತಾನೆ, ಅವ್ನು ನೋಡಿದ ಹಾಗಾಗತ್ತೆ, ಅವನು ಮುದ್ದಾಡಿದಾಗತ್ತೆ ಅನ್ನೋ ಉದ್ದೇಶದಿಂದ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಹೀಗೆ ಅತ್ಯಂತ ಭಕ್ತರಾದಂತಹ ಗೋಪಿಕಾಸ್ತ್ರೀಯರು ಭಗವಂತನ ಮಹಿಮೆಯನ್ನ ಕೊಂಡಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಜ್ಞಾನಿಗಳು, ಜ್ಞಾನಿಗಳಾದಂಥವರು, ಅವರು ಭಗವಂತನ ಮಹಿಮೆಯನ್ನ ಬಾಯಿ ತುಂಬಿ ಹೊರಡ್ತಾ ಇದ್ದಾರೆ. ಕೃಷ್ಣ ಅಂದ, ಸದಾ ಸದಾನಂದ ಸುತೃಪ್ತ ವೃತ್ತೇ ಭವದ್ಗೃಹಸ್ಥೈರ್ನವನೀತ ಮುಖೀ ಸಮಾಮೈಷಾ ಮೃದತೀವ ಶಂಸನ್ ಮೃದಂ ಜಘಾಸ ಸ್ವಶೋಖಿಲೇಶ. ಕೃಷ್ಣ ಅಂತಾನೆ, ನಿಮ್ಮ ಮನೆ ಬೆಣ್ಣೆ ಮಣ್ಣು ನನಗೆಲ್ಲಾ ಒಂದೇ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ನಾನು ನಿತ್ಯ ತೃಪ್ತ, ನಿತ್ಯ ತೃಪ್ತನಾದವನಿಗೆ ಬೆಣ್ಣೆಯೂ ಬೇಕಿಲ್ಲ, ಹಾಲು ಬೇಕಿಲ್ಲ, ನಾನು ಕ್ಷೀರಸಮುದ್ರದಲ್ಲೇ ಇದ್ದೇನೆ. ನಿಮ್ಮಲ್ಲೇ ಏನಿರುವಂತಹ ಸ್ವಲ್ಪ ಹಾಲು ನಮಗೇನಾಗಬೇಕು, ಪಾತ್ರೆ ಹಾಲು, ಲೋಟ ಹಾಲು, ಪಾತ್ರೆ ಹಾಲು, ಹಂಡೆ ಹಾಲು, ಕ್ಷೀರಸಮುದ್ರದ ಮುಂದೆ ಏನೂ ಕೂಡ ಅಲ್ಲವೇ. ಆದ್ದರಿಂದ ಅದರಿಂದ ನನಗೇನಾಗಬೇಕಾಗಿದೆ, ಬ್ರಹ್ಮಾಂಡ ರೂಪದಲ್ಲಿ ಇಟ್ಕೊಂಡಂತಹ ನನಗೆ ನಿಮ್ಮನೆ ಹಾಲಿನಿಂದ ನನಗೆ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ, ಅದರ ಅಪೇಕ್ಷೆ ನನಗಿಲ್ಲ. ಕೃಷ್ಣ ಅಂದ, ಈ ಬೆಣ್ಣೆ ಆ ಮಣ್ಣು ಎಲ್ಲ ಒಂದೇ ತುಂಬ, ಅಂಗಳಕ್ಕೆ ಹೋದ, ಒಂದು ಹಿಡಿ ಮಣ್ಣನ್ನು ಬಾಗಿಲು ಹಾಕೊಂಡಂತೆ, ಮಣ್ಣನ್ನ ತಿಂತ ಇದ್ದಾನಂತೆ. ಮಣ್ಣನ್ನ ತಿಂದ ಬಲರಾಮ ಹೋಗಿ ಚಾಡಿ ಹೇಳ್ತಾ ಇದ್ದಾನೆ ಅಮ್ಮನಿಗೆ, ಅಮ್ಮ ನೋಡು ಕೃಷ್ಣ ಬೆಣ್ಣೆ ಅಂತ ತಿಂತ ಇಲ್ಲಿ ತಂದ ಬೆಣ್ಣೆ ತಿಂದ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ಹೇಳ್ತಾ ಇದ್ದೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಕೃಷ್ಣ ಮಣ್ಣನ್ ತಿಂದ ಅಂತ ಹೇಳ್ತಾ ಇರ್ತಾರೆ. ಮಣ್ಣನ್ ತಿಂದ ಅಂತ ಲಕ್ಷಣದಲ್ಲಿ ಓಡಿ ಬರ್ತಾ ಇದ್ದಾಳೆ ಯಶೋಧೆ. ಏನೋ ಕೃಷ್ಣ ಮಣ್ಣನ್ ತಿಂದಿದ್ದೀಯಾ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾಳಂತೆ. ಪ್ರಶ್ನೆ ಮಾಡಿದ್ರೆ, ಇಲ್ಲಮ್ಮ ನಾಹಂ ಭಕ್ಷಿತವಾ ನಂಬಾ, ನಾನು ಮಣ್ಣನ್ ತಿನ್ನಲಿಲ್ಲ. ಸಿದ್ಧಧರ್ಮರ ಸೊಗಸಾಗಿ ವ್ಯಾಖ್ಯಾನ ಮಾಡ್ತಾಳೆ ಅದಕ್ಕೆ, ನಾ ಅಹಂ ಭಕ್ಷಿತವಾನ್, ಪುರುಷನಾದ ನಾನು ಅಹಂ ಭಕ್ಷಿತವಾನ್, ಮಣ್ಣನ್ನು ತಿಂದಿದ್ದೇನೆ ಅಂತ. ನಾನು ಮಣ್ಣನ್ನು ತಿಂದಿಲ್ಲ ಅಂತ ತೋರುತ್ತೆ, ಆದರೆ ಅವನ ಮಾತು ಸ್ವಲ್ಪ ಕಠಿಣ ಮಾತು. ಇವತ್ತೇ ಸಹಜವಾಗಿ ಸ್ವಲ್ಪ ಬುದ್ಧಿವಂತಿಕೆ ಇರೋರೇ ಎರಡು ಮೂರು ಅರ್ಥಗಳಾಗುವಂತೆ ಮಾತನಾಡುವ ಶಕ್ತಿ ಇರಬೇಕಾದ್ರೆ ಕೃಷ್ಣನಿಗೆ ಎರಡೆರಡು ಮೂರು ರೀತಿಯಲ್ಲಿ ಅರ್ಥ ಆಗುವಂತೆ ಮಾತನಾಡುವ ಶಕ್ತಿ ಇರೋದಿಲ್ವೇ. ಕೃಷ್ಣ ಹೇಳ್ತಾನೆ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಅಂಬ ಅಮ್ಮ ನಾನು ಮಣ್ಣನ್ನು ತಿನ್ನಲಿಲ್ಲ, ಸರ್ವೇ ಮಿಥ್ಯಾಭಿಶಂಸಿನಃ, ಎಲ್ಲ ಸುಳ್ಳೆ ಹೇಳ್ತಾರೆ. ಅಲ್ಲೋ ಬಲರಾಮ ಹೇಳ್ತಾನೆ, ಅಣ್ಣನು ಸುಳ್ಳು ಹೇಳ್ತಾನಮ್ಮ, ಅವನಿಗೆ ನನ್ನ ಮೇಲೆ ಸ್ವಲ್ಪ ಸಿಟ್ಟು, ಅದಕ್ಕೆ ಹಾಗೆ ಹೇಳ್ತಾನೆ ಅಂತ ಆ ಕೃಷ್ಣ ಹೇಳ್ತಾ ಇದ್ದಾನಂತೆ. ಅದಕ್ಕೆ ಸತ್ಯಧರ್ಮರು ಹೇಳ್ತಾರೆ ಆ ಮಾತಿಗೆ ಹಾಗರ್ಥ ಅಲ್ಲ, ಅವನು ಸುಳ್ಳು ಹೇಳಿದವನಲ್ಲ ಕೃಷ್ಣ, ಸುಳ್ಳು ಹೇಳಿ ಗೊತ್ತಿಲ್ಲ ಅವನಿಗೆ, ಸುಳ್ಳು ಹೇಳಬೇಡಿ ಅಂತ ಹೇಳುವವನು ಕೃಷ್ಣ ಸುಳ್ಳು ಹೇಳ್ತಾನ, ಅವನು ಸುಳ್ಳು ಹೇಳಲಿಲ್ಲ. ಹಾಗಾದ್ರೆ ಮತ್ತಿನೇನು ಹೇಳ್ತಾನೆ ಕೃಷ್ಣ, ಅಹಂ ನಾ ಅಂದ್ರೆ ಪುರುಷ, ನಾ ನರೋ ನರಹ ಅಂದ್ರೆ ಪುರುಷ ನಾಮಕನಾದ ನಾನು, ಅಹಂ ಭಕ್ಷಿತವಾನ್ ಮಣ್ಣನ್ನು ತಿಂದಿದ್ದೇನೆ. ಹಾಗಾದ್ರೆ ಎಲ್ಲ ಹೇಳುವಂಥದ್ದು ಸರ್ವೇ ಅಮಿಥ್ಯಾಭಿಶಂಸಿನಃ, ಸರ್ವೇ ಮಿಥ್ಯಾಭಿಶಂಸಿನಃ ಅಲ್ಲ, ಸ್ವಲ್ಪ ಪದಚ್ಛೇದ ಸರಿಯಾಗಿ ಮಾಡ್ಕೊಳ್ಬೇಕು. ಸರ್ವೇ ಅಮಿಥ್ಯಾಭಿಶಂಸಿನಃ, ಎಲ್ಲರೂ ಸತ್ಯವನ್ನು ಹೇಳ್ತಾರೆ, ನಾನು ಮಣ್ಣನ್ನು ತಿಂದಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ ಅಂತ ಹೇಳ್ತಾರೆ. ಹಾಗಂತಲ್ಲಿ ಅಂತ ಶ್ಲೋಕ ಬರುತ್ತೆ. ಹಾಗೆ ಇಲ್ಲಿ ಹೇಳ್ತಾ ಕೃಷ್ಣ ಮಣ್ಣನ್ನು ತಿಂದಿದ್ದಾನೆ, ಮಣ್ಣನ್ನು ತಿಂದು ಕೃಷ್ಣ ಮಣ್ಣನ್ನು ತಿಂದೋ ಬಾಯ್ತರಿ ಅಂತ ಹೇಳಿದಾಗ ಆಯ್ತು ಅಂತ ಬಾಯ್ತಾರದಂತೆ ಕೃಷ್ಣ. ಬಾಯಿ ತೆರೆದಾಗ ನೋಡ್ತಾ ಇದ್ರೆ ಅಲ್ಲಿ ನೋಡ್ತಾ ಇದ್ದಾಳೆ, ಎಲ್ಲ ಬ್ರಹ್ಮಾಂಡದಲ್ಲಿ ತೋರಿಸ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಭೂದೇವಿ ಏನ್ ಕೊಟ್ಲು, ಮಣ್ಣು ಕೊಟ್ಟು ಭಗವಂತನದೊಂದು ಪ್ರತಿಜ್ಞೆ ಇದೆ, ಏನು ಕೊಟ್ಟದ್ದು ಅನಂತ ಪಟ್ಟು ಮಾಡಿಕೊಡ್ತಾನೆ. ಅದಕ್ಕೆ ಮಣ್ಣನ್ನು ಹಿಡಿ ಮಣ್ಣು ತಿಂದು ಅನಂತ ಪಟ್ಟಾಗ ಏನಾಯ್ತು, ಅದೇ ಬ್ರಹ್ಮಾಂಡ ಆಯ್ತು, ಅದನ್ನೇ ಬ್ರಹ್ಮಾಂಡ ಅಂತ ಕೃಷ್ಣ ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ವಾದಿರಾಜರು. ಋಣ್ಣಾಭರಷಣ ಕಾರಿಣಿ ಶ್ರವಣತ ಪಾಪೋಘ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಂ ಚಿತ್ರ ವಿಮಲ ಶ್ಲಾಘ್ಯರ್ಥ ಸಂದಾಯಿನಿ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯ ಸದ್ವಾದಿ ರಾಜೋದಿತೆ ಸಂಜಾತ ಸ್ವರ ಮಂಡಲೀಶು ಮಹಿತ ಸರ್ಗ ಸರ್ಗಸ್ತೃತೀಯೋ ಮುದಾನ್. ಹೀಗೆ ಭಗವಂತನ ಮಹಿಮೆ, ಕೃಷ್ಣ ಅಂತ ನಾನು ಗರ್ಗಾಚಾರ ಬಂದು ಕೃಷ್ಣ ಅಂತ ನಾಮಕರಣ ಮಾಡಿದ್ರು. ಮೊದಲಿಗೆ ನಾಮಕರಣ ಮಾಡಿರಲಿಲ್ಲ, ಭಾರತ ದೇಶ ತರಲು ನಾಮಕರಣ ಆಗಿರಲಿಲ್ಲ, ಕೃಷ್ಣ ನಾಮಕರಣ ಮಾಡ್ಕೊಂಡ್ಬಿಟ್ಟಿದ್ನಂತೆ. ಅವನೇ ಪೂತನ ಸಂಹಾರ ಮಾಡಿ ಪೂತನಾಸುರ ಭಂಜಕಃ ಶಕಟಾಸುರ ಭಂಜಕಃ ಅಂತ ಅವೆಲ್ಲ ಹೆಸರುಗಳನ್ನು ತಾನೇ ಇಟ್ಕೊಂಡಿದ್ದ. ನಂತರದಲ್ಲಿ ಗರ್ಗಾಚಾರ ಒಂದು ಹೆಸರಿಟ್ಟರು ಕೃಷ್ಣನಿಗೆ, ಕೃಷ್ಣ ಅಂತ ಹೆಸರಿಡ್ತಾ ಇರ್ತಾರೆ. ಅವನಿಗೆ ಬೇಕಾದಷ್ಟು ಹೆಸರುಗಳಿವೆ, ನಾರಾಯಣ ಅಂತ ಹೆಸರಿದೆ, ವಿಷ್ಣು ಅಂತ ಹೆಸರಿದೆ, ಅದೆಲ್ಲ ಇರಬೇಕಾದ್ರೂ ಕೃಷ್ಣ ಅಂತ ಗರ್ಗಾಚಾರ ಹೇಳಿದ್ರೆ ಅದನ್ನ ಇಟ್ಕೊಂಡಂತೆ ಕೃಷ್ಣ, ಇನ್ಮೇಲೆ ನನ್ನ ಕೃಷ್ಣ ಅಂತಲೇ ಇರಲಿ ಅಂತ. ಯಾಕೆ ಅಂತಂದ್ರೆ ಅದೇ ವಾದರಾಜರು ಹೇಳ್ತಾರೆ, ಯಾವತ್ತೂ ಕೂಡ ಪ್ರೀತಿಯ ವ್ಯಕ್ತಿಗಳು ನಮಗೆ ಅತ್ಯಂತ ಆಗ್ತಾರ ಅಂತ ಅವ್ರು ಯಾವ ಹೆಸರಲ್ಲಿ ಕರೀತಾರಲ್ಲ ನಮ್ಗೆ ಆ ಹೆಸರು ಇಷ್ಟ ಆಗುತ್ತೆ. ಆ ಹೆಸರಿನಲ್ಲಿ ಏನು ಮಹತ್ವ ಅನ್ನೋದಕ್ಕಿಂತ ನಮಗೆ ಆತ್ಮೀಯರು ಯಾವ ಹೆಸರಿನಿಂದ ಕರೀತಾರೆ ಆ ಹೆಸರು ನಮ್ಗೆ ಇಷ್ಟ ಆಗುತ್ತೆ. ಹಾಗೆ ಕೃಷ್ಣನಿಗೆ ಅತ್ಯಂತ ಆತ್ಮೀಯರಂತವ್ರು ಗರ್ಗಾಚಾರ್ಯರು, ಭಕ್ತರು, ದಾಸರು, ಅವರು ಕೃಷ್ಣ ಕೃಷ್ಣ ಅಂತ ಬಾಯ್ತುಂಬ ಹೇಳಿದ್ರು. ಆದ್ದರಿಂದ ಆ ಹೆಸರಿನ ಕೃಷ್ಣ ಇನ್ಮೇಲೆ ನನ್ನ ಕೃಷ್ಣ ಅಂತಲೇ ಹೆಸರಿರಲಿ ಅಂತ ಕೃಷ್ಣ ಇಟ್ಕೊಳ್ತಾ ಇರ್ತಾರೆ. ಅದು ಗರ್ಗಾಚಾರ್ಯರು ಬಂದು ಹೆಸರಿಟ್ಟಿದ್ದಲ್ಲ ಅಂತ ಹೇಳ್ತಾರೆ. ಮತ್ತಿನ್ನೇನದು ಅಂತಂದ್ರೆ, ಪುರೋಹಿತರು ಕುಲಗುರುಗಳು ಧರಿಸ್ಕೊಂಡಿದ್ದಾರಲ್ಲ, ಆ ಪಾಪ ಬಂತು. ಕುಲಗುರುಗಳು ಕೃಷ್ಣನಿಗೇನ್ರಿ ಗುರು, ಕೃಷ್ಣನಿಗೆ ಯಾರು ಗುರುಗಳಿಲ್ಲ, ಗರ್ಗಾಚಾರ ಅಂತಾರೆ. ಅಯ್ಯೋ ನನಗ್ ಗುರು ಗುರು ಅಂತಂದಾರಲ್ಪ, ಇಲ್ಲ ಕೃಷ್ಣ ಕೃಷ್ಣ ನಾರಾಯಣ ರಾಮ ರಾಮ ಅಂತ ಹೇಳಿದ್ರಂತೆ, ಅದೇ ಕೃಷ್ಣ ರಾಮ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಅವ್ರ ಪಾಪ ಪ್ರಾಯಶ್ಚಿತ್ತಕ್ಕೋಸ್ಕರ ಕೃಷ್ಣ ಕೃಷ್ಣ ಅಂತ ಹೇಳಿದ್ದು ಅದು ಹೆಸರು ಅಂತ ಅನಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಅಂತ ಅದು ಅನ್ವರ್ಥವಾದಂತ ಹೆಸರು ಕೃಷ್ಣನಿಗೆ. ಅದು ಯಾಕೆ ಅಂತಂದ್ರೆ, ಯಾಕೆ ಅಂತಂದ್ರೆ ಹೇಳ್ತಾರೆ, ಕೃಷ್ಣ ಕೃಷ್ಣ ಅಂತ ಅದಕ್ಕೆ ಏನರ್ಥ, ಕರಸತೀತಿ ಕೃಷ್ಣ, ಅವನು ಸೆಳಿತಾನೆ ನೋಡಿ, ಅವನು ಸೆಳಿತಾನೆ, ಎಲ್ಲರ ಮನಸ್ಸನ್ನು ಸೆಳಿತಾನೆ, ನೋಟವನ್ನು ಸೆಳಿತಾನೆ, ಆದ್ದರಿಂದ ಕೃಷ್ಣ. ವ್ರಜಾಂಗನಾಂ ಎಲ್ಲರನ್ನು ಸೆಳಿತಾನೆ, ಆದ್ದರಿಂದ ಕೃಷ್ಣ. ಯತಶ್ಚ ದೈತೇಯ ಕದಂಬ ಕಕ್ಷ ಚಯಸ್ಯ ವಿಧ್ವಂಸ ವಿದೋ ಮುರಾರಿಹಿ. ಕೃಷ್ಣ ಇನ್ನೊಂದು ಕಾರಣದಿಂದ ಕೃಷ್ಣ ಅಂತ ಹೆಸರುತ್ತಾ ಇದ್ದಾರೆ. ಕೃಷ್ಣ ಪಕ್ಷ, ಕೃಷ್ಣ ಪಕ್ಷ ಏನದು, ಕೃಷ್ಣ ಪಕ್ಷ ನೋಡಿ ಅದು ಏನ್ ಮಾಡತ್ತೆ, ಕೃಷ್ಣ ಪಕ್ಷ ಅಂದ್ರೆ ಏನದು, ಚಂದ್ರನನ್ನು ಕ್ಷಯ ಮಾಡುತ್ತಾ ಹೋಗುತ್ತೆ. ಚಂದ್ರ ಶುಕ್ಲ ಪಕ್ಷದಲ್ಲಿ ಬೆಳೀತಾ ಹೋಗುತ್ತೆ, ಬೆಳೀತಾ ಹೋಗ್ತಾನೆ. ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣಿಸ್ತಾ ಹೋಗ್ತಾನೆ, ಪಾಡ್ಯದಿಂದ ಅಮಾವಾಸ್ಯ ತನಕ ಕ್ಷೀಣಿಸ್ತಾ ಹೋಗ್ತಾನೆ. ಹಾಗೆ ಈ ಕೃಷ್ಣನು ಕೂಡ ಕ್ಷೀಣಿಸ್ತಾ ಯಾರನ್ನು ಕೂಡ ಕ್ಷಯ ಮಾಡಿಸ್ತಾನೆ, ಯಾರನ್ನ, ಚಂದ್ರದಂತೆ ಇರುವಂತಹ ಆ ಅಸುರರ ನಾರಿಯರ ಮುಖ ಏನಿದೆ ಅದನ್ನ, ಅದರ ಕಲೆಯನ್ನ ಕ್ಷೀಣಗೊಳಿಸ್ತಾ ಹೋಗ್ತಾನೆ. ಆದ್ದರಿಂದ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಯತಶ್ಚ ದೈತೇಯ ಕದಂಬ ಕಕ್ಷ ಚಯಸ್ಯ ವಿಧ್ವಂಸ ವಿದೋ ಮುರಾರಿ ಲಯಾಗ್ನಿಕ ಮನ್ವೇತಿ ಲಯಾಗ್ನಿಕಲ್ಪಂ ತಥೋಪಿ ಗಾಯಂತಿ ಕೃಷ್ಣಮೇನಂ. ಆದ್ದರಿಂದ ಕೃಷ್ಣ ಅಂತ ಒಂದು, ಕೃಷ್ಣ ಅಂತಂದ್ರೆ ಆ ಅವರ ನಾರಿಯರ ಮುಖ ಎಂಬುವಂತಹ ಚಂದ್ರವನ್ನ ಕ್ಷಯಗೊಳಿಸಿದ ಆದ್ದರಿಂದ ಕೃಷ್ಣ. ಇನ್ನೊಂದು ಕೃಷ್ಣ ಅಂತ, ಕೃಷ್ಣವರ್ತ್ಮ ಅಂತ ಕರೀತಾರೆ, ಅಗ್ನಿಯನ್ನ ಕೃಷ್ಣವರ್ತ್ಮ ಅಂದ್ರೆ ಬೆಂಕಿ ಅಂತ. ಇವನು ಕೂಡ ಕೃಷ್ಣ ಬೆಂಕಿ ಅಂತ ಕಡಗಿಚ್ಚಿನಂತೆ ಇದ್ದಾನಾದ್ರಿಂದ ಕೃಷ್ಣ ಅಂತನೋ ಹೆಸರು ಇವನಿಗಿದೆ. ಇನ್ನೊಂದು ಯತಸ್ಸ ಪೃಥ್ವೀತಲ ಸಂಸ್ಥಿತೋಪಿ ಸುಖೀಧರಣ್ಯ ಸುಖದಾಯಕಶ್ಚ ತಥೋಪಿ ಕೃಷ್ಣಂ ಪ್ರವದಂತೆ ಕೃಷ್ಣಂ ಸಮುಲ್ಲ ಸತ್ಕೇಶವ ಕೇಶರೂಪಂ. ಇನ್ನೊಂದು ಕಾರಣದಿಂದ ಕೃಷ್ಣ ಅಂತ ಕರೀತಾರೆ ಕೃಷ್ಣನನ್ನ, ಯಾಕಂತಂದ್ರೆ ಕೃಷ್ಣ ಅಂತಂದ್ರೆ ಭೂಮಿ, ನಮ್ ಅಂತಂದ್ರೆ ಸುಖ ಅಂತ ಅರ್ಥ. ಭೂಮಿಗೆ ಭೂಮಿಯಲ್ಲಿ ಇದ್ದುಕೊಂಡು ಸುಖವನ್ನ ಕೊಡ್ತಾನೆ, ಭೂಮಿಯಲ್ಲಿದ್ದುಕೊಂಡು ಸುಖಸ್ವರೂಪನಾದ ಭಗವಂತ ಸುಖವನ್ನ ಕೊಡ್ತಾನೆ. ಭೂದೇವಿಯ ಪ್ರಾರ್ಥನೆ ಅಂತ ಭೂಮಿಗಳಲ್ಲಿ ಬಂದಿದ್ದಾನೆ. ಅಂಥವನು ಭೂದೇವಿಗೆ ಸುಖವನ್ನು ಕೊಡ್ತಾ ಇದ್ದಾನೆ ಅನ್ನುವ ಕಾರಣದಿಂದ ಕೃಷ್ಣ ಅನ್ನುವ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಇಂತಹ ಕೃಷ್ಣ ಅನೇಕ ಅಂಬೆಜಾಲಿಡ್ತಾ ನಡೀತಾ, ನಂತರದಲ್ಲಿ ಅನೇಕ ಕ್ರಿಯೆಗಳನ್ನು ಮಾಡ್ತಾ, ಬೆಣ್ಣೆ ಕದಿಯುದು, ಹಾಲನ್ನು ಕದಿಯುದು, ಮೊಸರನ್ನು ಕದಿಯುದು, ಇಂತಹ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ. ಮುಂದೆ ಏನು ಮಾಡ್ತಾನೆ ಅನ್ನೋ ಕಥಾಪಥವನ್ನ ನಾಳೆ ದಿವಸ ನೋಡೋಣ. ಶ್ರೀ ಗುರು
ತಪಸ್ವಿನೋ ದಾನಪರಾಯಸ್ವಿನೋ ಮನಸ್ವಿನೋ ಮಂತ್ರವಿದಸ್ತು ಮಂಗಳ ಶ್ರೀಮನ್ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಭದ್ರಶ್ರಮ ಶ್ರೀ ನಮೋ ನಮಃ. ಕ್ಷೇಮ ಕರ್ಮ ಯಸ್ಮಿನ್ ಪರೇ ಕರ್ತಿತಂ.